ಸಂಜೀವಯತ್ಯಖಿಲ ಶಕ್ತಿಹರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವದಾದೀನ್ ಪ್ರಾಣಾಂ ನಮೋ ಭಗವತೇ ಪುರುಷಾಯ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಪುಂಜ ವಾಣಿತೇ ಕರವಾಣ್ಯಂಬ ಶರಣೌ ಸುತಿ ಸರ್ವತಾ ಮದ್ವಾಕ್ಯ ಸರನಿರ್ಭೂಯಾ ಶ್ರೀಮದಾಚಾರ್ಯ ಭಾಗವತ ಶ್ರೀ ಗುರುಭ್ಯೋ ನಮಃ. ಹರಿ ಸರ್ವೋತ್ತಮೋ ವಿಷ್ಣುರಥೋ ರಮಾಚ ಬ್ರಹ್ಮಚ ವಾಯುಶ್ಚ ತದೀಯ ಪತ್ನ್ಯಂ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಭುಹಾರಣಾಯ ವಿಕಟಾಯ ನಮೋ ನಮಃ. ನಾರಾಯಣಂ ಸುರಗುರುಂ ಜಗದೇಶನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ಚೈಗುಣ್ಯವರ್ಧಿತಮಜಂ ವಿಪುಮಾತ್ಯನೀಶಂ ವಂದೇ ಭವದ್ಭವರಾಸುರಸಿದ್ಧಗುಂಜಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂತೀನಂ. ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತ ಎಷ್ಟು ವಿಲಕ್ಷಣವಾದಂತಹ ಕೃತಿಯನ್ನು ಅದನ್ನ ನಿರೂಪಣೆ ಮಾಡ್ತಾ ಒಂದು ಹಂತದಲ್ಲಿ ಪಾಂಡವರು ಮತ್ತು ಕೌರವರು ಇಬ್ಬರು ಸಹ ಒಂದೇ ಮನೆತನದಲ್ಲಿ ಹೊಂದಿದ್ದಾರೆ, ಅವರಿಬ್ಬರಲ್ಲೂ ಸಹ ಪರಸ್ಪರ ದ್ವೇಷ ಬೆಳೀತಾ ಇದೆ ಹೊರತು ಎಂದೂ ಸಹ ಪ್ರೀತಿ ವಿಶ್ವಾಸಗಳಿಗೆ ಅವಕಾಶ ಇರಲಿಲ್ಲ. ಅದಕ್ಕೆ ಕಾರಣ ಪಾಂಡವರು ಧರ್ಮ ಬಿಡಲಿಕ್ಕೆ ತಯಾರಿಲ್ಲ, ಕೌರವರು ಅಧರ್ವ ಬಿಡಕ್ಕೆ ತಯಾರಿಲ್ಲ, ಆದ್ರಿಂದಲೇ ಅವರಲ್ಲಿ ಹೊಂದಾಣಿಕೆಗೆ ಪ್ರಶ್ನೆಯೇ ಇರಲಿಲ್ಲ. ಅಂತ ಸನ್ನಿವೇಶದಲ್ಲಿ ದುರ್ಯೋಧನ ಪಾಂಡವರ ಪಾಡಿಗೆ ಪಾಂಡವರು ತನ್ನ ಪಾಡಿಗೆ ತಾನೋ ಅನ್ನೋ ಮನೋಭಾವವನ್ನು ಹೊಂದಲಿಲ್ಲ, ಪಾಂಡವರನ್ನ ದೂರ ಮಾಡಿಬಿಡಿದೆ. ಇದು ದುರ್ಯೋಧನ ಸೈಕಾಲಜಿ, ಅಂದ್ರೆ ಧರ್ಮವನ್ನ ದೂರ ಮಾಡಬೇಕು. ಪಾಂಡವರು ಅಂದ್ರೆ ಧರ್ಮಾದಿಗಳು, ಅವರನ್ನ ದೂರ ಮಾಡಿ ತಾನು ಬೈದು ಜನಗಳ ಸ್ವಭಾವ ಇವತ್ತಷ್ಟೇ, ವ್ರತ ಇಲ್ಲ, ಉಪವಾಸ ಇಲ್ಲ, ಮಾತ ಪ್ರವಚನ ಇಲ್ಲ, ತಾನು ಎಂಜಾಯ್ ಮಾಡಬೇಕು. ಇದೆಂತ ಅರ್ಥ ಇದೆ? ಇವತ್ತು ದೇವರಿಗೆ ಸಮರ್ಪಣೆ ಮಾಡಿ ಎಂಜಾಯ್ ಮಾಡೋದ್ರಲ್ಲಿ ಎಷ್ಟು ಅರ್ಥ ಇದೆ? ದೇವರನ್ನ ಬಿಟ್ಟು ಸುಖ ಪಡೋದ್ರಲ್ಲಿ ಏನು ಅರ್ಥ ಇದೆ? ಈ ದೃಷ್ಟಿಯಿಂದ ದುರ್ಯೋಧನ ಒಂದು ತಂತ್ರ, ಅದು ಕಲಿಯುಗದಲ್ಲಿ ನಡೀತಕ್ಕಂತಹ ವಿಚಿತ್ರ ವಾತಾವರಣ ಪಾಂಡವರನ್ನ ದೂರ ಕರೆಸಿದೆ, ಹೆಸರಿಗೆ ದೂರ ಕರೆಸಿದೆ. ಅಷ್ಟೇ ಅಲ್ಲ, ಅವರನ್ನು ಸುಟ್ಟಾಕ್ಬಿಡಿದೆ. ಇದು ಮುಂದಿನ ಹಂತ. ಆ ಯೋಚನೆ ಮಾಡಿದ ದುರ್ಯೋಧನ ಧೃತರಾಷ್ಟ್ರನ ಒಂದು ಕುರುಡುತನವನ್ನ ದುರುದ್ಯೋಗ ಮಾಡಿಕೊಂಡು ಕುರುಡುತನದ ದುರ್ಲಾಭವನ್ನು ಪಡೆದ. ಇದು ದುರ್ಯೋಧನ ಮಾಡಿದ ಒಂದು ಮತ್ತೊಂದು ಕುತಂತ್ರ. ಎಷ್ಟೋ ಜನ ಕುರುಡರು ಬಿಟ್ಟೆ ಬಿಡ್ತಿರ್ತಾರಲ್ಲ, ಆ ಕುರುಡು ಅಂತ ಗೊತ್ತಾದ ತಕ್ಷಣ ಏನ್ ಮಾಡ್ತಾರೆ ಗೊತ್ತೇ, 5 ರೂಪಾಯಿ 10 ರೂಪಾಯಿ ತಕ್ಕೊತಾರ. ಆ ಕಾರ ಹಾಗೆ ಕಣ್ಣು ಕಾಣೋದಿಲ್ವಲ್ಲ, ಯಾರೋ ಹಾಕಿದ್ದನ್ನು ತಾನು ಹೊಡೆದು ಬಿಡ್ತಾನೆ. ಅವನು ಕಣ್ಣು ಕಾಣೋದಿಲ್ಲ ಅಂದ್ರೆ ಅನುಕಂಪ ಅಲ್ಲ, ಆ ದುರ್ಲಾಭ ಹಾಗೆ ಪಡೆಯಬೇಕು ಮನುಷ್ಯ ಯೋಚನೆ ಮಾಡಿದ್ದಾನೆ. ದುಷ್ಟರ ಸ್ವಭಾವವೇ ಹಾಗೆ, ದುರ್ಯೋಧನ ಮಾಡಿದ್ದ ಹಾಗೆ. ಇವರ ಕುರುಡುತನದ ದುರುದ್ಯೋಗ ಪಡೆದು ಪಾಂಡವರು ಬರೀ ದೂರ ಕಳಿಸ್ತೇನೆ ಅಂತ ಹೇಳಿದ, ಬರೀ ದೂರ ಕಳಿಸ್ತಾ ಇಲ್ಲ, ಅವರನ್ನು ಅಡಗಿನ ಮನೆಯಲ್ಲಿ ದಹನ ಮಾಡಬೇಕು ಅನ್ನೋ ಯೋಜನೆಯನ್ನ ಹಾಕೊಂಡಿದ್ದಾನೆ. ಅದಕ್ಕೆ ಅವರ ದುಷ್ಟತನ ಸ್ವಾಭಾವಿಕವಾದದ್ದು ಒಂದು ಕಡೆಯಾದರೆ, ಅವನು ಕನಿಷ್ಠ ನೀತಿಯಿಂದ ಇನ್ನೂ ದುಷ್ಟನಾದದ್ದು ಒಂದು ಇದೆ. ಅದಕ್ಕೆ ಶಾಸ್ತ್ರ ಒಂದು ಮಾತನ್ನು ಹೇಳಿದೆ, ಶಾಸ್ತ್ರ ಓದೋದ್ರಿಂದ ಕೆಟ್ಟವರು ಒಳ್ಳೆಯದಾಗ್ತಾರೆ ತಿಳ್ಕೊಂಡ್ಬಿಡಬೇಡಿ ಅಂತ ಹೇಳಿದ್ದ. ಶಾಸ್ತ್ರ ಓದೋದ್ರಿಂದ ಎಂದೂ ಕೆಟ್ಟವರು ಒಳ್ಳೆಯದಾಗೋದಿಲ್ಲ, ಅದೇ ರೀತಿ ದುಷ್ಟಶಾಸ್ತ್ರವನ್ನು ಓದೋದ್ರಿಂದ ಒಳ್ಳೆಯವರು ಕೆಟ್ಟವರು ಆಗೋದಿಲ್ಲ. ಆದರೆ ಶಾಸ್ತ್ರ ಓದೋದ್ರಿಂದ ಒಳ್ಳೆಯವರೇನಾಗ್ತಾರೆ ಗೊತ್ತಾ, ಇನ್ನೂ ಹೆಚ್ಚು ಒಳ್ಳೆಯವರಾಗ್ತಾರೆ. ಶಾಸ್ತ್ರ ಓದೋದ್ರಿಂದ ಒಳ್ಳೆಯವರು ಹೆಚ್ಚು ಒಳ್ಳೆಯವರಾಗ್ತಾರೆ ಹೊರತು ಎಂದು ಕೆಟ್ಟವನು ಒಳ್ಳೆಯವರಾದ ಸಂಭವ ಇಲ್ಲ. ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು, ಆದರೆ ಕೆಟ್ಟ ಶಾಸ್ತ್ರ ಓದೋದ್ರಿಂದ ಒಳ್ಳೆಯವರು ತಾತ್ಕಾಲಿಕವಾಗಿ ದುಷ್ಟತನ ಕೊಳಗಾಗ್ತಾರೆ, ಮುಂದೆ ಪರಿಹಾರವಾಗಬಹುದು. ಆದರೆ ದುಷ್ಟರು ತಾತ್ಕಾಲಿಕವಾಗಿ ಕೂಡ ಬದಲಾಗೋದು ತುಂಬಾ ಕಡಿಮೆ. ದುಷ್ಟರ ಸ್ವಭಾವ ಅಷ್ಟು ವಿಚಿತ್ರ, ಅದಕ್ಕೆ ಹೇಳ್ತಾರೆ ಕುಡಿ ಸಹವಾಸ ಮಾಡಿದಾಗ ಹಾಲು ಕೊಡುತ್ತೆ, ಆದರೆ ಕುಡಿಯರ ಕುಡಿ ಆಗೋದಿಲ್ಲ. ಇವತ್ತು ಹಾಲು ಹುಡಿಯಾಗಬಹುದು, ಹೊರತು ಕುಡಿ ಹಾಲಾಗಲು ಸಂಭವ ಇಲ್ಲವೇ ಇಲ್ಲ. ಆದ್ದರಿಂದ ದುಷ್ಟರ ಸಹವಾಸ ಸಜ್ಜನರಿಗೆ ಅಪಾಯಕರ, ಆದರೆ ಸಜ್ಜನರ ಸಹವಾಸದ ದುಷ್ಟರಿಗೆ ಯಾವ ಪ್ರಯೋಜನವೂ ಇಲ್ಲ. ಆದರೆ ದುಷ್ಟಶಾಸ್ತ್ರವನ್ನು ಓದಿ ಇನ್ನೂ ಹೆಚ್ಚು ದುಷ್ಟತನವನ್ನ ಅವನು ಪೂರ್ಣ ಮಾಡಿಕೊಂಡಂತೆ. ಆದ್ದರಿಂದ ಪಾಂಡ ಅದ್ರ ಪರಿಣಾಮ ಇಷ್ಟೇ, ಓದೋದಕ್ಕಿಂತ ಮುಂಚೆ ದುರ್ಯೋಧನ ಪಾಂಡವರನ್ನು ದ್ವೇಷ ಮಾಡುತ್ತಾ ಬರೀತಿದ್ದ, ಓದಿ ಆದ ಮೇಲೆ ಅವರನ್ನು ದೂರ ಕೆಲಸ ಯೋಚನೆ ಮಾಡ ಇದು ಅವರು ದುಷ್ಟಶಾಸ್ತ್ರದಿಂದ ಪಡೆದಂತಹ ಇನ್ನೂ ಹೆಚ್ಚು ದುಷ್ಟತನಕ್ಕೆ ದ್ಯೋತಕವಾಗಿ. ಪಾಂಡವರೆಲ್ಲ ಸಜ್ಜನರ ಒಂದು ಲಕ್ಷಣ ಅಂದ್ರೆ ಕೆಲವು ಇಂಥ ದುಷ್ಟರ ತಂತ್ರಗಳಿಗೆ ಅವರು ಬಲಿ ಆಗ್ತೆ, ಸಾಮಾನ್ಯರಾಗಿ ಬಲಿ ಆಗ್ತಾರೆ, ಆದ್ರೆ ಭೀಮಸೇನಾದಿ ಮಹಾನುಭಾವರೆಲ್ಲ ಬಲಿಯಾದಂತೆ ತೋರಿಸ್ತಾರಂತೆ. ಆದ್ರೆ ಮುಂದೆ ಅವರು ಅದು ತಿರುಗಿಸುತ್ತಿರುತ್ತಾರೆ ಬೆಳದಿಂದ. ತತ್ಕಾಲಕ್ಕೆ ದುಷ್ಟರು ಜಯಗಳಿಸ್ತಾರೆ, ರಾಮದೇವರು ಹಾಗೆ ಪಟ್ಟಾಭಿಷೇಕವನ್ನ ನಿರ್ನೋಟಕ್ಕೆ ತಪ್ಪಿತ್ತು ರಾಮದೇವರು. ನೋಡಲು ಇದನ್ನಿಸುತ್ತೆ, ಓ ಮಂತ್ರಿ ಕೈಕೇಯನ್ನ ಗೆದ್ದು ಬಿಟ್ರು, ರಾಮದೇವರಿಗೆ ಅವನ್ ಗೆಲ್ಲಕ್ಕಾಗಲಿಲ್ಲ ಅನ್ಸುತ್ತೆ. ಅದಲ್ಲ, ರಾಮದೇವರ ಮನಸ್ಸು ಮಾಡಿದ್ರೆ ಏನು ಮಾಡಕ್ಕೂ ಆಗ್ತಿರ್ಬೇಕು. ಪರಮಾತ್ಮ ಲೋಕದಲ್ಲಿ ತೋರಿಸ್ತಾರೆ, ದುಷ್ಟರು ಒಂದು ಕಾಲಕ್ಕೆ ಮರೀತಾರೆ, ಆಮೇಲೆ ಅವರು ಇನ್ಮುಂದದ ಹಾಗೆ ಅವನತಿಯನ್ನ ಕಾಣುತ್ತಾರೆ ಅಂತ ತೋರಿಸೋದಕ್ಕೋಸ್ಕರ ಇಂಥ ಕಥೆಗಳು ಬೇಕು. ದುಷ್ಟತನದ ಒಂದು ಅಭಿವ್ಯಕ್ತಿ, ದುಷ್ಟರು ಎಷ್ಟು ದುಷ್ಟರು ಎಂಬುದನ್ನ ಅವರ ಅವಕಾಶ ಕೊಟ್ಟಂತೆಯೆಲ್ಲ ಅವರು ಪ್ರಕಟಿಸ್ತಾರೆ ಹೋಗ್ತಾರೆ. ಆ ದುಷ್ಟತನ ಪೂರ್ತಿ ಜಗತ್ತಿಗೆ ಗೊತ್ತಾದ ಮೇಲೆ ಅವರ ಸಂಹಾರ ಮಾಡಿದರೆ ಜಗತ್ತಿಗೆ ಆ ದುಷ್ಟರ ಸಂಹಾರ ಅನ್ನೋದು ಎಷ್ಟು ಮುಖ್ಯ ಅಂತ ಮನವರಿಕೆ ಆಗ. ಆ ದೃಷ್ಟಿಯಿಂದ ಕೂಡ ಸಜ್ಜದರ ರೀತಿ ಬರ್ತದ್ದು ಸಹಜ. ಪಾಂಡವರು ಧೃತರಾಷ್ಟ್ರದ ಮಾತನ್ನು ಕೇಳಿ ಅಲ್ಲಿಂದ ಹೊರಟರು, ವಿದುರ ಬಹಳ ಎಚ್ಚರಿಕೆಯಿಂದ ನಡ್ಕೊಂಡ.
ವಿದುರನ ಕಥೆ ಕೇಳಿದವರಿಗೆ ಧರ್ಮಿಷ್ಠ ಹೇಗೆ ಬದುಕಬೇಕು ಅಂತ ಗೊತ್ತಾಗ, ಅವನು ಬದುಕಿರೋದೆಲ್ಲ ಕೌರವರ ಮಧ್ಯೆ, ಮನಸ್ಸೆಲ್ಲ ಪಾಂಡವರ ಕಡೆ, ಈ ರೀತಿ ಬದುಕಬೇಕು ಅಂತ ಹೇಳ್ತಾರೆ. ಕಲಿಯುಗದ ಜನ ಹೇಗೆ ಬದುಕಬೇಕು ಅಂದ್ರೆ, ಕಲಿಯುಗದಲ್ಲಿದ್ರು ಕೂಡ ಮನಸ್ಸೆಲ್ಲ ಧರ್ಮದ ಕಡೆಗೆ ಇರಬೇಕು. ವಿದುರ ಅದನ್ನು ಸಾಧಿಸಿದ್ದ, ಧರ್ಮದ ಒಳಿತಿಗೋಸ್ಕರವಾಗಿ ಅವನೊಂದು ಕೆಲಸ ಮಾಡುವುದಾಯ್ತು. ಬೇಕಾದ್ರೆ ದುರ್ಯೋಧನಾದಿಗಳನ್ನು ಬಿಟ್ಟುಬಿಟ್ಟು ಪಾಂಡವರ ಕಡೆ ಸೇರ್ಕೋಬಹುದಾಗಿತ್ತು, ಬೇಕಾದ್ರೆ ಸೇರ್ಕೊಳ್ಳಿಲ್ಲ. ಯಾಕೆ ಗೊತ್ತೇ, ಇದು ತಾನು ಮಾಡೋ ಸೇವೆ ತಪ್ಪಿ ಹೋಗುತ್ತೆ. ಇಲ್ಲಿ ಇದ್ದು ಇವ್ರು ಮಾಡೋ ತಂತ್ರಗಳಿಗೆ ಪ್ರತಿತಂತ್ರವನ್ನು ಮಾಡ್ತಿದ್ರೆ ಪಾಂಡವರಿಗೆ ಅದರಿಂದ ತನ್ನ ಸೇವೆ ಸಲ್ಲುತ್ತೆ, ಅದ್ರ ಮೇಲೆ ತಾನು ದೂರ ಹೋಗ್ಬಿಟ್ರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಇದು ಅನೇಕರು ಅರ್ಥ ಮಾಡ್ಕೋಬೇಕು. ಅನೇಕ ಕಡೆಗೆ ಕೆಟ್ಟ ಸ್ಥಳದಲ್ಲಿ ಇದ್ದಾಗ ಅದನ್ನು ಬಿಟ್ಟು ಹೋಗೋದು ಒಂದು ಪಕ್ಷ, ಅಲ್ಲಿದ್ದೇ ಏನಾದರೂ ನೆರವು ಸಲ್ಲಿಸಕ್ಕೆ ಸಾಧ್ಯವಾಗೋದಾದ್ರೆ ಅಲ್ಲಿದ್ದು ಮಾಡೋದು ತುಂಬಾ ಶ್ರೇಷ್ಠವಾದ ಕೆಲಸ. ವಿದುರನ ಜೀವನ ಅಷ್ಟು ಭವ್ಯವಾದಂತಹ ಜೀವನ, ಅಷ್ಟು ಎಚ್ಚೆತ್ತು ವಿದುರ ಬದುಕ್ತಾರೆ. ಅವರಿಗೆ ಎಚ್ಚರಿಕೆಯನ್ನು ಹೇಳಿದ, ವಿಷ ಹುತಾಶ ಭಯಾತ್ ಪ್ರತೀತಾಹ ಆಧ್ವಂ, ವಿಷದ ಭಯ ಇದೆ, ಬೆಂಕಿಯ ಭಯ ಇದೆ, ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದಾಗ ಧರ್ಮದ ಅರ್ಥ ಮಾಡಿಕೊಂಡ. ಅರ್ಥ ಮಾಡಿಕೊಂಡ, ಆದರೆ ಅದನ್ನು ಯಾರಿಗೂ ತೋರಿಸಲಿಲ್ಲ. ತಾನು ತಮ್ಮದಿರ ಸಮೇತ ತಾಯಿಯ ಸಮೇತ ವಾರಣಾವತವನ್ನು ಸೇರ್ತಾರೆ. ಇವತ್ತು ಹಸ್ತಿನಾಪುರನೂ ಇದೆ, ವಾರಣಾವತನೂ ಇದೆ. ನಾವು ಉತ್ತರ ಭಾರತಕ್ಕಲ್ಲಿ ಹೋಗಿಬಿಟ್ರೆ ಏನು ಪಾಂಡವರ ಕಥೆಗಳಲ್ಲಿ ಮಹಾಭಾರತದ ಬಗ್ಗೆ ನಾವು ಕೇಳುತ್ತೇವೆ ಅದೆಲ್ಲ ಜಾಗ್ರಫಿಕಲಿ ಸರಿ ಇವತ್ತು ಕಾಣತಕ್ಕಂಥ ಅಂಶಗಳು. ಅಂದ್ರೆ ಮಹಾಭಾರತ ಎಷ್ಟು ನಿಜವಾದ ಇತಿಹಾಸ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಈ ಮಾತುಗಳೇ. ಅಲ್ಲಿಗೆ ಹೋದರಂತೆ, ಅಲ್ಲಿ ದುರ್ಯೋಧನ ವ್ಯವಸ್ಥೆ ಮಾಡಿದ್ದ ಪುರೋಚರ ಅಂತ ಒಬ್ಬ, ದುರ್ಯೋಧನ ಮಂತ್ರಿಗಳಲ್ಲಿ ಒಬ್ಬ, ಅವನನ್ನ ಇವರ ಸ್ವಾಗತಕ್ಕೆ ಏರ್ಪಾಟು ಮಾಡಿದ್ದಾರೆ. ಇವನು ಸ್ವಾಗತ ಮಾಡ್ತಾ ಇದ್ದಾರೆ, ಬನ್ನಿ ನೀವೆಲ್ಲ ಬಂದಿದ್ದು ಭಾರಿ ಸಂತೋಷ, ಭಾರಿ ಸಂಭ್ರಮ, ನಿಮ್ಮಂಥ ಪುಣ್ಯಾತ್ಮರನ್ನ ಸ್ವಾಗತ ಮಾಡೋ ಯೋಗ ನನಗೆ ಬಂದಿದೆ ಅಂತ ನಾಟಕವನ್ನು ಮಾಡ್ತಾ ಅವ್ರನ್ನೆಲ್ಲ ಕರ್ಕೊಂಡು ಹೊರಟನಂತೆ. ದೊಡ್ಡ ಒಂದು ಭಾರಿ ಸುಂದರವಾದ ಮನೆ ನೋಡ್ತಿರ್ಲಿಕ್ಕೇನೆ, ಇದನ್ನು ವ್ಯವಸ್ಥೆ ಮಾಡಿದ್ದೇವೆ, ಇಲ್ಲಿ ವಾಸ ಮಾಡಿ ಅಂತ ಹೇಳ್ತಾ ಇದ್ದ. ನಿಮ್ಮ ವಾಸಕ್ಕೋಸ್ಕರ ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೇಳಿದನು. ಅವನು ಎಷ್ಟು ದುಷ್ಟ ಅಂದ್ರೆ ಹೇಳ್ತಾರೆ, ಮಾತು ಮಧುರ, ಮನೆ ತೋರಿಸಿದ್ ಮಾತ್ರ ಭಾರಿ ಸುಂದರ, ಒಳಗೆ ಮಾತ್ರ ಪಾಂಡವರ ಮೇಲೆ ಭಯಂಕರವಾದ ದ್ವೇಷ. ಅವನು ದುರ್ಯೋಧನನ ಮಂತ್ರಿ, ಇಲ್ಲಿ ಅವನ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ ಅಂದ್ರೆ ಪ್ರಹಸ್ತನಾಗಿದ್ದ ಅಂತ ಹೇಳಿದ್ದ. ರಾಮಾಯಣ ಕೇಳಿದವರಿಗೆ ಗೊತ್ತು, ರಾವಣನ ಮಹಾಮಂತ್ರಿಗಳಲ್ಲಿ ಒಬ್ಬ ಪ್ರಹಸ್ತ ಅಂತ ಇರ್ತ. ಅವನು ರಾಮಾಯಣದಲ್ಲಿ ರಾವಣನ ಮಂತ್ರಿಯಾಗಿದ್ದ ಪ್ರಹಸ್ತ, ಈ ಮಹಾಭಾರತದಲ್ಲಿ ದುರ್ಯೋಧನ ಮಂತ್ರಿಯಾಗಿ ಪುರೋಚರನಾಗಿ ಬಂದಿದ್ದಾನೆ. ಅಂತೂ ಅಲ್ಲೂ ಮಂತ್ರಿ ಇಲ್ಲೂ ಮಂತ್ರಿ, ಅಲ್ಲಿ ರಾವಣನ ಮಂತ್ರಿ, ದುರ್ಯೋಧನ ಮಂತ್ರಿ. ಅಂದ್ರೆ ಅಲ್ಲಿ ರಾಮಾಯಣದ ಖಳನಾಯಕನ ಮಂತ್ರಿ, ಅಲ್ಲಿ ಮಹಾಭಾರತ ಖಳನಾಯಕನ ಮಂತ್ರಿ. ಇಲ್ಲಿ ಅವನು ಹುಟ್ಟು ಬದಲಾದ್ರೂ ಕೂಡ ಪಕ್ಷ ಬದಲಾಗಲಿಲ್ಲ, ಅದಕ್ಕೆ ಹುಟ್ಟು ಕೂಡ ಸುಟ್ಟರು ಹೋಗೋದಿಲ್ಲ ಅಂತ ಹೇಳ್ತಾರಲ್ಲ, ಸ್ವಭಾವಸ್ಯ ಅನಪಾಯಾತ್ ಅಂತ ಹೇಳ್ತಾರಲ್ಲ, ಅದೇ ದೃಷ್ಟಾಂತ. ಪೂತನೆ ಹೇಗೆ ತಾಟಕ್ಕೆ ಪೂತನೆಯಾಗಿ ಬಂದಲ್ಲ ಹಾಗೆ. ಇದನ್ನು ವಿವೇಚನೆ ಮಾಡಿದವರು ಮಧ್ವಾಚಾರ್ಯ ಒಬ್ಬರೇ. ಅಂದ್ರೆ ರಾಮಾಯಣದ ಪಾತ್ರಗಳು ಒಳ್ಳೆಯ ಪಾತ್ರಗಳು ಮತ್ತೆ ಮಹಾಭಾರತದಲ್ಲಿ ಬಂದಿದೆ, ಕೆಟ್ಟ ಪಾತ್ರಗಳು ಕೂಡ ಮತ್ತೆ ಮಹಾಭಾರತದಲ್ಲಿ ಬಂದಿದೆ. ಒಳ್ಳೆಯ ಪಾತ್ರಗಳು ಯಾವ ರೀತಿ ಬಂದವು, ಕೆಟ್ಟ ಪಾತ್ರಗಳು ಯಾವ ರೀತಿ ಬಂದವು ಅಂತಕ್ಕಂಥ ಒಂದು ತುಲನಾತ್ಮಕವಾದ ಅಧ್ಯಯನವನ್ನ ಇವತ್ತೂ ಬೇರೆ ಅವರು ಯಾರು ಮಾಡಿಲ್ಲ. ಆಚಾರ್ಯರ ತಾತ್ಪರ್ಯ ನಿರ್ಣಯದ ಹೊರತು, ಅದನ್ನು ಓದಿದವರ ಹೊರತು, ಜಗತ್ತಿನ ಯಾವ ವಿಮರ್ಶಕರು ಕೂಡ ರಾಮಾಯಣ ಮಹಾಭಾರತಗಳ ಈ ಸಂಬಂಧವನ್ನ ಗಮನಿಸಿಲ್ಲ. ಆದ್ದರಿಂದನೇ ಅವರಿಗೆ ಮೂಲ ತತ್ವ ಏನು ಅನ್ನೋದು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಆಚಾರ್ಯರ ಅತ್ಯದ್ಭುತವಾದಂತಹ ಕೊಡುಗೆಗಳಲ್ಲಿ ಇದನ್ನು ನಾವು ಗಮನಿಸಬೇಕು. ಆ ಪ್ರಹಸ್ತ ಇಲ್ಲಿ ಪುರೋಚನಿಗೆ ಬಂದಿದ್ದಾನೆ, ಅವನು ನಾಟಕ ಮಾಡಿದ, ಬನ್ನಿ ನಿಮ್ಗೆ ಒಳ್ಳೆ ವ್ಯವಸ್ಥೆ ಮಾಡಿದ್ದೇನೆ ನಾನು. ಹಾಳಾದ ದುರ್ಯೋಧನ ಅವನು ಸೇವೆ ಮಾಡಿ ತುಂಬಾ ಬೇಜಾರಾಗಿ ಬಿಟ್ಟಿತ್ತು, ನಿಮ್ಮಂತ ಪುಣ್ಯಾತ್ಮರು ಬಂದಿದ್ದೀರಿ, ನನ್ನ ಜೀವನ ಸಾರ್ಥಕ ಮಾಡ್ಕೊಂಡ್ಬಿಡುತ್ತೇನೆ, ಅದ ಮೇಲೆ ಹೇಗೆ ನಾಟಕ ಮಾಡ್ತಾ ಇದ್ದ ನೋಡ್ಬೇಕು. ದುರ್ಯೋಧನ ಹೇಳ್ಕೊಟ್ಟ ರೀತಿ ನಂಬಿಕೆ ಬರಬೇಕು ಅವನ ಮೇಲೆ. ನಾನು ಕೌರವ ಪಕ್ಷ ಬಿಟ್ಟುಬಿಟ್ಟಿದ್ದೇನೆ, ನಿಮ್ಮ ಪಕ್ಷ ಸೇರಿಬಿಟ್ಟಿದ್ದೇನೆ ಅಂತ ಹೇಳಿದಾಗ ಅದು ನಂಬಿಕೆ ಬಂದು ಪಾಂಡವರು ಅರಿಗಿನ ಮೇಲೆ ಪ್ರವೇಶ ಮಾಡಬೇಕು. ಈ ಕುತಂತ್ರವನ್ನ ಮಾಡಿಸ್ತಾ ಇದ್ದಾರೆ. ನಿಮಗೋಸ್ಕರ ದಿವ್ಯಂಹಿ ಈ ಸದ್ಭ, ಅತ್ಯಂತ ಅದ್ಭುತವಾದ ಮನೆ ಇದು, ನಿಮಗೋಸ್ಕರ ಮಯಾ ಉಪನೀತಂ, ನನ್ನಿಂದ ತಯಾರು ಮಾಡಲ್ಪಟ್ಟಿದೆ, ಬನ್ನಿ ಇಳ್ಕೊಂಡು ಹೋಗಿ ಅಂತ ಕರ್ಕೊಂಡು ಹೊರಟನಂತೆ. ನೋಡಿದ್ರೆ ಅದು ಭಾರಿ ಚೆನ್ನಾಗಿ ಕಾಣಿಸ್ತಾ ಇದೆ, ಏನು ಸಂಶಯನೇ ಇಲ್ಲ. ಕಾಂಚನ ರತ್ನಗೂಢಂ ಅಂತ ಕರೀತಾರೆ, ಮೇಲೆ ಎಲ್ಲ ಅದಕ್ಕೆ ಚಿನ್ನವನ್ನು ಲೇಪಿಸಿದ್ದಾರಂತೆ, ಅಲ್ಲಲ್ಲಿ ರತ್ನಗಳನ್ನು ಫಿಕ್ಸ್ ಮಾಡಿದ್ದಾರಂತೆ. ಅಷ್ಟು ಚೆನ್ನಾಗಿದೆ, ನೋಡೋರಿಗೆ ಭಾರಿ ಖುಷಿಯಾಗಬೇಕು. ನಿಜವಾಗ್ಲೂ ಇವರು ಭಾರಿ ಪ್ರಾಮಾಣಿಕ ಅನಿಸ್ಬೇಕು, ಹಾಗೆ ಮಾಡಿದ್ದಾರೆ. ನಿಜವಾಗ್ಲೂ ಆಗಿದ್ದೇನು ಗೊತ್ತೇನು, ಮೇಲೆ ಆಕರ್ಷಣೆ ಇದೆ, ಒಳಗೆಲ್ಲ ಅರಗು ತುಂಬಿಸಿದ್ದಾರೆ, ಒಳಗೆ ಅರಗು ತುಂಬಿಸಿದ್ದಾನೆ, ಮೇಲೆ ಅಲಂಕಾರ ಮಾಡಿಬಿಟ್ಟಿದ್ದಾರೆ. ಇವರು ನಂಬಿ ಅಲ್ಲಿ ಇದ್ರು ಅಂದ್ರೆ ಬೆಂಕಿ ಇಟ್ಟರೆ ಧಗ್ಗನ್ ತುರಿಬೇಕು, ಅದೇನು ಟೈಮ್ ಇರಬಾರದು ಎಸ್ಕೇಪ್ ಆಗ್ಲಿಕ್ಕೆ, ಧಗ್ಗನ್ ತುರಿದು ಬೂದಿ ಆಗ್ಬೇಕು. ಅದಕ್ಕೋಸ್ಕರ ಅರಗಿನ ಮನೆಯಲ್ಲಿ ಅರಗಿನ ಮನೆ ಕಟ್ಟಿಸಿಬಿಟ್ಟು ಅದ್ ಮೇಲ್ನೋಟಕ್ಕೆ ಚಿನ್ನದ ಮನೆ ಕಂಡಾಗ ಮಾಡಿದ್ದ. ಇದನ್ನೇ ಶಾಸ್ತ್ರಗಳು ಹೇಳೋದು, ಮೊದಲೇ ತೋರುತ್ತಿದೆ ಮೊದಲ ವಿಷಯ ಸುಖ ಕಡೆಯಲ್ಲಿ ದುಃಖ ಅನೇಕ. ವಿಷಯ ಸುಖಗಳು ಅಂದ್ರೆ ಹೀಗೇನೆ, ಮೇಲ್ನೋಟಕ್ಕೆ ಭಾರಿ ಆಕರ್ಷಕ, ಫೈವ್ ಸ್ಟಾರ್ ಹೋಟೆಲ್ ಏನು ಆಕರ್ಷಕ ಇರ್ತದ ನೋಡಿದವರಿಗೆ, ಆ ದೇವ್ರ ಪೂಜೆ ಮಾಡಕ್ ಬರೋದಿಲ್ಲ, ಹಾಗಿರುತ್ತೆ ತಮಾಷೆ ಅಂತ ಕೇಳಿದ್ರೆ ಎಲ್ಲ ಅಪವಿತ್ರ. ಎಷ್ಟು ಶುದ್ಧಿಯ ಹಿಂದೆ ಬರೀ ಮೈಲಿಗೆ ಇರುತ್ತೆ, ಆ ಶುದ್ಧಿಯ ಹಿಂದೆ ಎಷ್ಟು ಶುದ್ಧಿ ಇರುತ್ತೆ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಮೇ ತೋರಿಕೆಗೆ ಭಾರಿ ಸುಂದರ, ಒಳಗಡೆಗೆ ಭಾರಿ ಕೆಟ್ಟದ್ದು, ಮೇಲೆ ಶುದ್ಧ ಒಳಗೆ ಅಶುದ್ಧ. ಈ ದುಷ್ಟ ಪದಾರ್ಥಗಳ ಒಂದು ವೈಶಿಷ್ಟ್ಯವೇ ಹಾಗೆ ಅಂತ ಹೇಳಿದ್ದಾರೆ. ದುಷ್ಟ ಪದಾರ್ಥಗಳು ತುಂಬಾ ನೋಡ್ಲಿಕ್ಕೆ ಆಕರ್ಷಕ, ತಿನ್ಲಿಕ್ಕೆ ರುಚಿ, ಅದ್ರ ಪರಿಣಾಮ ಮಾತ್ರ ಭಯಂಕರ. ಇದು ವಿಷಯ ಸುಖಗಳ ಬಗ್ಗೆ ಎಚ್ಚರ. ಧರ್ಮರಾಜ ನೋಡ್ದ, ಒಳಗೆ ಪ್ರವೇಶ ಮಾಡ್ದ, ಆತ ಮೋಸ ಹೋಗ್ಬಿಡ್ತಿದ್ನೋ ಏನೋ, ವಿದುರ ಹೇಳಿದ್ನಲ್ಲ, ಆ ಎಚ್ಚರಿಕೆ ಇಟ್ಕೊಂಡೇ ನೋಡ್ತಾ ಇದ್ದ. ವಿದುರ ಹೇಳಿದ್ದಾನೆ ಅಂದ್ಮೇಲೆ ನೋಡ್ತಾ ನೋಡ್ತಾ ವಾಸನೆ ನೋಡ್ತಾ ಹೋದನಂತ ಅಂತ ಹೇಳ್ತಾರೆ. ವಸಯಾ ಸಮೇತಂ, ಆಗ ವಾಸನೆ ಬಡಿತಾತಾನೆ, ಓಹೋ ವಿದುರ ಹೇಳಿದ್ದು ಸರಿ, ಇದು ಅರಗಿನ ಮನೆ ಅಂತ ಗೊತ್ತಾಯ್ತು. ಇಲ್ಲಿ ವಿದುರನ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಹೇಳಿದ್ದು ಧರ್ಮರಾಜ ಅರ್ಥ ಮಾಡ್ಕೊಂಡ. ಅರ್ಥ ಆಗಿದ್ರೆ ಏನು ಉಪಯೋಗ ಈ ಮಧ್ಯೆ ಎಲ್ಲ ಹೇಳಿ ಕೊನೆಗೆ ಬೆಪ್ಪು ತರ ನಡ್ಕೊಂಡ್ರೆ ಹೇಳಿ ಉಪಯೋಗ ಇಲ್ಲ. ಅದಕ್ಕೆ ವಕ್ತಾನುಕೂಲ್ಯ ಹೇಗಿರ್ಬೇಕು, ಶ್ರೋತ್ರಾನುಕೂಲ್ಯ ಹೇಗಿರ್ಬೇಕು, ಧರ್ಮರಾಜ ಅರ್ಥ ಮಾಡ್ಕೊಂಡ, ಅದು ಭಾರಿ ವಿಶೇಷ. ವಿದುರ ಹೇಳಿದ್ದು ಸರಿ, ಎಚ್ಚರದಿಂದ ಇರಬೇಕು ಅಂತ ಅರ್ಥ ಮಾಡ್ಕೊಂಡ. ಇದು ಧರ್ಮರಾಜ ಅರ್ಥ ಮಾಡ್ಕೊಂಡ. ವಿದುರ ಆತ ಯಮಧರ್ಮನ ಅವತಾರನೆ, ಈತ ಯಮಧರ್ಮನ ಅವತಾರನೆ, ಆತ ಈತನಿಗೆ ಹೇಳಿದ, ಇದು ಅರ್ಥ ಮಾಡ್ಕೊಂಡ. ಅದ್ರ ಧರ್ಮಿಷ್ಠನಾದ ಧರ್ಮರಾಜನಿಗೆ ಧರ್ಮನ ಅವತಾರವಾದ ವಿದುರ ಎಚ್ಚರಿಕೆಯನ್ನು ಕೊಟ್ಟ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಧರ್ಮಿಷ್ಠರಿಗೆ ಧರ್ಮಶಾಸ್ತ್ರ ಎಚ್ಚರಿಕೆ ಕೊಡ್ತವೆ ಅಂತ ಹೇಳ್ತಾರೆ. ಧರ್ಮಿಷ್ಠರಿಗೆ ಧರ್ಮಶಾಸ್ತ್ರ ಎಚ್ಚರಿಕೆ ಕೊಟ್ಟರೆ ಅವ್ರಿಗೆ ಅರ್ಥನೂ ಆಗತ್ತ, ಅರ್ಥನೂ ಆಗತ್ತೆ. ಅರಗಿನ ಮನೆ ಬಿಡ್ಲಿಲ್ಲ ಅವರು, ಎಚ್ಚರದಿಂದ ವಾಸ ಮಾಡ್ತಿದ್ದಾರೆ. ಅದಕ್ಕೆ ಈ ಸಂಸಾರ ಬಿಟ್ಟು ಹೋಗಬಾರದು, ಹುಷಾರಾಗಿ ವರ್ತಿಸಬೇಕು, ಹುಷಾರಾಗಿ ಬದುಕಬೇಕು. ಹೊರತು ಬಿಟ್ಟೋದ್ರೆ ಅದು ಜಾನತನ ಅಲ್ಲ. ನಾರಿಯ ಧಾರಿಣಿಯ ಧನವ ಬಿಟ್ಟ ರಾಯಿತೆ ವೈರಾಗ್ಯವಲ್ಲ ಕಂಡ್ಯ ಧೀರರಿಗೆ. ವಸ್ತುವನ್ನು ಬಿಡೋದು ವೈರಾಗ್ಯ ಅಲ್ಲ, ವಸ್ತುವಿನ ಜೊತೆಗಿದ್ದು ಇನ್ವಾಲ್ವ್ಮೆಂಟ್ ಇಲ್ಲದೆ ಇರೋದು ಅದು ಜಾನತನ. ಧರ್ಮರಾಜ ಆ ಯಾವಾಗ ಅದನ್ನು ನೋಡಿದ ಪೂರ್ಣ ಅರ್ಥವಾಯಿತು, ಇದು ಮಹಾಮೋಸಗಾರ ಇವನು, ಈ ಮನೆಯಲ್ಲಿ ಅಪಾಯ ಕಾದಿದೆ. ಆದರೆ ಯಾವ ರೀತಿ ಅಪಾಯ ಬರುತ್ತೆ ಹೇಳೋದಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡಿ ಹೇಗೆ ರಕ್ಷಣೆ ಮಾಡ್ಕೋಬೇಕೀಗ, ಸಮಸ್ಯೆ ಗೊತ್ತಾಯ್ತು, ಪರಿಹಾರ ಹೇಗೆ, ಇದು ನಾವು ಕಲಿಬೇಕಾದ ಪಾಠ. ಈಗ ಎಲ್ಲಿ ಪರಿಹಾರ ಕಂಡ ಧರ್ಮರಾಜ, ಕೃಷ್ಣ ಹೇಳ್ತಾನೆ ಭೀಮಸೇನ ನೀನೇ ಗತಿ ಅಂತ ಕೇಳಿಕೊಂಡ, ಇಲ್ಲಿ ಪರಿಹಾರ ಇರು ಮಧ್ವಾಚಾರ್ಯರೇ, ನೀವೇ ಗತಿ ಅಂತ ಕೇಳಿಕೊಂಡು ಬಿಟ್ರೆ ಪರಿಹಾರ ಸಿಕ್ಕಾಗಲೇ. ನೀನು ಇಲ್ಲಿ ಎಷ್ಟು ಎಚ್ಚರದಿಂದ ಅವನು ಕಾಯ್ತಾ ಇದ್ದಾನೆ ಭೀಮಸೇನ, ನಮ್ಮನ್ನೆಲ್ಲ ಕಾಪಾಡೋ ಜವಾಬ್ದಾರಿ ನಿಂದು ಅಂತ ಕೇಳಿಕೊಂಡ. ನಮ್ಮನ್ನು ಕಾಪಾಡೋ ಜವಾಬ್ದಾರಿ ನಿಂದು ನೋಡಿ, ಎಚ್ಚೆತ್ತಿರ್ತಾರೆ ಕೆಲವರು ಪಾಪ, ನೋಡಿ ಕೂಡಿದ್ರೆ ಏನು ಉಪಯೋಗ, ಎಚ್ಚೆತ್ತಿದ್ದು ಓಡಿಸೋ ಶಕ್ತಿ ಇರಬೇಕಲ್ಲ, ಶಕ್ತಿಯೂ ಇರಬೇಕು. ಅದಕ್ಕೋಸ್ಕರವಾಗಿ ಅಪೂರ್ವ ರೀತಿಯಲ್ಲಿ ಭೀಮಸೇನನ್ನು ಕೇಳಿಕೊಂಡಂತೆ, ನೀನು ನಮ್ಮನ್ನು ಕಾಪಾಡಬೇಕು. ವಾಯುಸ್ತುತಿ ಅಂದ್ರೆ ಅದೇ, ನಾವು ಎಚ್ಚೆತ್ತಿ ಮಲಿಕೊಂಡಿರ್ತೀವಿ, ಯಾರು ಕಾಪಾಡ್ತಾರೆ ನಮ್ಮನ್ನ, ವಾಯುದೇವ್ರು ಕಾಪಾಡಬೇಕಷ್ಟೇ, ಉಳಿದವ್ರು ಕಾಪಾಡಲಿ ಬೆಳಿಗ್ಗೆ ವಾಯುದೇವ್ರು ಬಿಟ್ಟು ಹೋಗ್ಬಿಟ್ರೆ ಎಂತ ಬಿಸಾಕ್ಬಿಡ್ತಾರೆ, ಏನು ಉಪಯೋಗ ಇಲ್ಲ ಅದರಿಂದ. ಅವ್ರು ಕಾಪಾಡಬೇಕು, ಅವ್ರು ನಾವು ಮಲಗಿದ್ದೇವೆ, ನೀನು ಕಾಪಾಡೋ ಭೀಮಸೇನ ಅಂತ ಪ್ರಾರ್ಥನೆ ಮಾಡುತ್ತಾನೆ. ಮಾತರ್ಮೇ ಮಾತರಿಶ್ವನ್ ಪಿತರತುಲ ಗುರು ಧಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಉಚಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಇದು ವಾಯುಸ್ತುತಿಯ ಅರ್ಥ. ಇದರಿಂದ ನಮಗೆ ಎಷ್ಟು ಆಪತ್ತರಿಂದ ಪರಿಹಾರ ಆಗ ಯೋಗ ಬರುತ್ತೆ ಅಂತ ಹೇಳ್ತಾರೆ. ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅದ್ರ್ಯಾಣಾಂ ಅರ್ಪಕಾಣಾಂ ಚಿರಮುದಿತ ಚಿದಾನಂದ ಸಂದೋಹದಾನಾಂ ಏತೇಷಾಂ ಏಷ ದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿ ಮಂಧೇ ತಮಸಿ ವಿದಧತಾಂ ಸಮಸ್ತವೇ ನಾಶ್ಮಿ ಶಕ್ತಃ. ವಾಯುಸ್ಥಿತಿಯ ಶ್ಲೋಕ ಎಲ್ಲ ವಿಧವಾದ ಅನಿಷ್ಟಗಳನ್ನ ರೋಗಾದಿ ಉಪದ್ರವವನ್ನ ಪರಿಹಾರ ಮಾಡತಕ್ಕಂತಹ ಮಂತ್ರದಂತಹ ಶ್ಲೋಕ ಅನ್ನೋದನ್ನ ಶ್ರೀ ವ್ಯಾಸರಾಜರು ಶ್ರೀ ವಾದಿರಾಜರು ಪುರಶ್ಚರಣ ಪದ್ಧತಿಗಳನ್ನು ಬರೆದು ಅದರ ಮಹಿಮೆಯನ್ನ ಸಾರಿದ್ದ. ಅಷ್ಟು ವಿಚಿತ್ರವಾದ ಕೃತಿ ವಾಯುಸ್ಥಿತಿ. ಭೀಮಸೇನನ್ನು ಕೇಳಿಕೊಂಡಾಗ ಅಣ್ಣ ನೀನು ಯೋಚನೆ ಮಾಡಬೇಡ, ರಕ್ಷಣೆಯ ಜವಾಬ್ದಾರಿ ನಂದು ಅಂತ ಹೇಳಿ ಹೇಳಿಯಾಯ್ತು. ಅವತ್ತಿನಿಂದ 6 ತಿಂಗಳು ವಾಸ ಮಾಡ್ತಾರೆ ಪಾಂಡು ಅರಗಿನ ಮನೆಯೊಳಗೆ. 6 ತಿಂಗಳ ಕಳಗಲ ವಾಸ. ನಮಗೊಂದು ಪ್ರಶ್ನೆ, ಹೇಗೋ ಇವನು ಅರಗಿಮನೆ ಸೇರಿಸಿದ ಯಾತಕ್ಕೆ ಪ್ರವಚನ ಅಂದ್ರೆ ಅವರು ಸುಟ್ಟಾಕಬೇಕು ಅಂತೆ. 6 ತಿಂಗಳು ಯಾಕೆ ತಗೊಂಡ ಟೈಮ್ ಅವನು? ಅವತ್ತು ರಾತ್ರಿ ಬೆಂಕಿ ಇಟ್ಟಿರಬಹುದು ಹೋಗ್ತಿತ್ತು, ಕೆಲಸ ಆಗ್ತಿತ್ತಲ್ಲ ಅಂತ ಒಂದು ಪ್ರಶ್ನೆ ಬಂತು. ಅದಕ್ಕೆ ಹೇಳ್ತಾರೆ ಪುರೋಚರ ಅದಕ್ಕೆ ಕೂತವನು, ಸದಾ ಬೆಂಕಿ ಇಡ್ಲಿಕ್ಕೆ ತಯಾರಾಗಿ ಕೂತಿದ್ದವನು. ಆದರೆ ಬೆಂಕಿ ಇಡ್ಲಕ್ಕಾಗ್ಲಿಲ್ಲ ಅವನಿಗೆ. ಯಾತಕ್ಕೆ ಅಂದ್ರೆ ಮಹಾಭಾರತ ಓದಿದವರಿಗೆ ಆಶ್ಚರ್ಯವಾಗಬೇಕು ಅಂತ ಮಾಹಿತಿ ಕೊಡ್ತಾರೆ. ಅವನು ಏನು ಯೋಚನೆ ಮಾಡ್ತಿದ್ದ ಗೊತ್ತೇ, ಇವರೆಲ್ಲರೂ ಮಲಗಲಿ ಬೆಂಕಿ ಇಡೋಣ ಅಂತ ಕಾಯ್ತಿದ್ರು. ಇವರೆಲ್ಲರೂ ಮಲಗಲಿ ಬೆಂಕಿ ಇಡೋಣ, ಎಲ್ಲರೂ ಮಲಗ್ತಾ ಇದ್ರು, ಭೀಮ ಮಾತ್ರ ಮಲಗ್ತಿರಲಿಲ್ಲ. ಹಾಗೆ ಎದ್ಕೋತಿರ್ತಿದ್ದ ಇವನು, ಈಗ ಮಲಗ್ತಾನ ಆಗ ಮಲಗ್ತಾನೆ ಅಂತ ಕಾದು 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 ಕೊನೆಗೆ ತಾನೇ ಮಲಗಿಬಿಡ್ತಾ ಇದ್ದೆ ಹೊರತು ಭೀಮಸೇನ ಮಲಗಲೇ ಇಲ್ಲ. ಇತ್ತ 6 ತಿಂಗಳು ನಡೀತಾ ಇದೆ. ಇದನ್ನ ಅರ್ಥ ಮಾಡಿಕೊಂಡು ಎಷ್ಟು ಅದ್ಭುತವಾದ ಪಾತ್ರ ಭೀಮನ ಪಾತ್ರ. ಎಂತ ವ್ಯಕ್ತಿ, ಸ್ವಲ್ಪ ಒಂದ್ ದಿವಸ ನಿದ್ದೆ ಇಲ್ದವರೇ ಎರಡು ತೂಕಡಿಸ್ತಾ ಉಪನ್ಯಾಸದಲ್ಲೇ ತೂಕಡಿಸ್ಬಿಡ್ತಾನೆ, ಬಿಡೋದಿಲ್ಲ ಅಂತ ಹೊತ್ತಿನೊಳಗೆ ತೂಕಡಿಕೆ ಬರಬಾರದೇ ಒಂದು ದಿವಸ ಕೂಡ. 6 ತಿಂಗಳ ಕಾಲ ಒಂದು ಕ್ಷಣ ಕಣ್ಣು ಮುಚ್ಚಿಲ್ಲ ಭೀಮಸೇನ ಅಂದ್ರೆ ಯಾರು ಈಗ ಗುಡಾಕೇಶ ಅಂತ ಗೊತ್ತಾಗ್ತದೆ. ಗುಡಾಕ ಅಂದ್ರೆ ನಿದ್ರೆ, ನಿದ್ರೆ ಗೆದ್ದವ ಅರ್ಜುನ ನಿದ್ರೆ ಗೆದ್ದವನು ಅಂತ ಹೆಸರು. ಆತ ಒಮ್ಮೆ ನಿದ್ರೆ ಗೆದ್ದಿದ್ದ ಅಷ್ಟೇ, ಭೀಮಸೇನ ಎಂದೂ ನಿದ್ರೆ ಗೆದ್ದ ವ್ಯಕ್ತಿ. ಆಗ ಎದ್ದಿದ್ದ ಅಲ್ಲ, ಮತ್ತೆ ಎಲ್ಲರೂ ಮಲಗಿದಾಗ ಎದ್ದಿರೋದೇ ವಾಯುದೇವರು. ಎಲ್ಲರೂ ಮಲಗಿರ್ತಾರೆ, ಅಪ್ಪ ಅಮ್ಮನೂ ಮಲಗಿರ್ತಾರೆ, ಪಾಪ ಬೇರೆ ದೇವತೆಗಳು ಮಲಗಿಬಿಟ್ಟಿರ್ತಾರೆ. ಆ ಎದ್ದಿರೋದು ವಾಯುದೇವರು ಒಂದೇನೆ. ಆ ಉಸಿರಾಟ ಕ್ರಿಯೆ ನಡೆದಿರುತ್ತೆ, ಉಸಿರಾಟ ನಿಂತೋದ್ರೆ ಗೋವಿಂದ. ಆಗ 6,321,000 ಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರತಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಥವಾ ಜನರಿಗೆ ಅಪಾರ ದುಃಖಗಳೀವ ಗುರು ಅವಮಾನ ಸಲ ಹೆಮ್ಮ. ಈ ಶ್ಲೋಕ ಓದಿದವರಿಗೆ ವಾಯುದೇವರ ಮಹಿಮೆ ಏನು ಅಂತ ಗೊತ್ತಾಗ್ತದೆ. ಇವತ್ತು ವಾಯುದೇವರು ನಾವು ಬಿಟ್ಟಿವೆ ಅಂದ್ರೆ, ಅವರು ನಮ್ಮನ್ನು ಕೈ ಬಿಟ್ರು ಅಂದ್ರೆ, ಅರಿತು ಪೆಣನೆಂದು ಪೇಳುವರು ಬುಧ ಜನ. ಅದು ಹೆಣನೆ ಹೊರತು ಇನ್ನೇನಾಗ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಕಾಯ್ತಾ ಕೂತಿದ್ದಾರೆ ನೋಡಿ ಪುರ. ಅದನ್ನೇನಂತ ಕರೆದ್ರೆ ಅರಗಿನ ಮನೆ, ಅದು ವಾರಣಾವತ ಪುರದಲ್ಲಿ ಅರಗಿನ ಮನೆ ಅದು ಒಂದು. ಅದು ದೇಹವನ್ನ ಭಗವದ್ಗೀತೆಯಲ್ಲಿ ಒಂದು ಮಂದಿರ ಅಂತಾನೆ ಕರೆದಿರೋದು. ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ ನ ಕಾರಯನ್. ಅವರ ಒಳಗೆ ಮನೆಯೊಳಗೆ ಅವರ ವಾಸ, ಭೀಮನ ಎಚ್ಚರ. ತಮ್ಮ ದೇಹದಲ್ಲಿ ದೇವತೆಗಳ ವಾಸ, ವಾಯುದೇವರು ಸದಾ ಎಚ್ಚೆತ್ತಿರುತ್ತಾರೆ. ಅವನು ನೋಡಿದ ದಿವಸ ಕಾದು 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 ಮಲಗ್ತಾ ಇದ್ದ. ಹೀಗಾಗಿ 6 ತಿಂಗಳಾದರೂ ಅವನಿಗೆ ಒಂದು ದಿವಸನು ಚಾನ್ಸ್ ಸಿಗಲೇ ಇಲ್ಲ ಬೆಂಕಿ ಇಡೋ ಚಾನ್ಸ್. ಈ ಕಡೆಗೆ ಭೀಮಸೇನ ಏನ್ ಮಾಡ್ತಿದ್ದರಂತೆ, ನಾನು ಬೆಂಕಿ ಇಡಬೇಕು ಅಂತ ಭೀಮಸೇನ ಕಾಯ್ತಾ ಇದ್ದೆ. ಇದಕ್ಕೆ ನಾನೇ ಬೆಂಕಿ ಇಡಬೇಕು ಅಂತೆ. ನಮಗೊಂದು ಸಂದೇಹ ಬಂತೀಗ, ಅವನು ಬೆಂಕಿ ಇಡಲಿಕ್ಕಾಗ್ಲಿಲ್ಲ ಯಾತಕ್ಕೆ ಅಂತ ಅರ್ಥವಾಯ್ತು. ಭೀಮ ಬೆಂಕಿ ಇಡಬಹುದಾಗಿತ್ತು, ಮತ್ತೆ ಸರಿ ಬೆಂಕಿ ಇಟ್ಟರಬಹುದಾಗ್ತಿತ್ತು ಕತೆ ಅಂತ ಕೇಳಿದ್ರೆ, ಇಲ್ಲ ಇಲ್ಲ, ಭೀಮಸೇನವನ್ನು ಕಾಯ್ತಾ ಇತ್ತಂತ. ಪುರೋಚರ ಕಾಯ್ತಾ ಇದ್ದ, ಭೀಮಾದಿ ಎಲ್ಲರೂ ಮಲಗಲಿ ಅಂತೇಳಿ ಭೀಮಸೇನ ಕಾಯ್ತಾ ಇದ್ದ. ಈ ಪುರೋಚನ ಒಬ್ಬನೇ ಬೆಂಕಿ ಇಡಬಾರದು, ಇನ್ನೊಂದು ಗುಂಪು ಬರೋದಿದೆ, ಅದು ಬರಲಿ, ಬಂದ್ರೆ ಒಟ್ಟಿಗೆ ಬೆಂಕಿ ಇಡಬೇಕು ಅಂತ ಕಾಯ್ತಿದ್ರೆ. ಎಲ್ಲರ ಬಂದ ರೈಟ್ ಅಂತಾರಲ್ಲ ಆ ಟೈಪ್, ಇನ್ನು ಕೆಲವರು ಬರೋರು ಇದ್ದಾರೆ, ಬಾಕಿ ಇದ್ದಾರೆ, ಅವರು ಬರಲಿ, ಅವರು ಸೇರಿಸಿ ಬೆಂಕಿ ಇಡಬೇಕು ಅಂತ ಕಾಯ್ತಾ ಇದ್ರೆ. ಅವರು ಯಾರು ಅಂದ್ರೆ ಹೇಳ್ತಾರೆ, ಪುರೋಚನೆಗೆ ಒಬ್ಬ ಅಕ್ಕ ಇದ್ಲು, ಅವಳು ಮಹಾರಾಕ್ಷಸಿ. ಅವಳು ಮಹಾರಾಕ್ಷಸಿ, ಅವಳು ಶಿವನನ್ನ ಆರಾಧನೆ ಮಾಡಿ ವರ ತಗೊಂಡಿದ್ದಂತೆ. ಅವಳಿಗೆ 5 ಜನ ಗಂಡು ಮಕ್ಕಳು, ಅವಳು ಅವರ 5 ಜನ ಗಂಡು ಮಕ್ಕಳು ಎಲ್ಲ ಸೇರಿ ಶಿವನನ್ನು ಆರಾಧನೆ ಮಾಡಿದರಂತೆ. 1 ವರ್ಷ ಪೂರ್ತಿ ಶಿವನನ್ನು ಕುರಿತು ತಪಸ್ಸು ಮಾಡಿದರಂತೆ. ಶಿವ ಪ್ರತ್ಯಕ್ಷನಾದನಂತೆ, ರುದ್ರದೇವರು ಪ್ರತ್ಯಕ್ಷರಾದರು, ವರ ಕೇಳಿಕೊಂಡ್ರು. ನಮಗೊಂದು ಪ್ರಶ್ನೆ ಬರ್ತದಾಗಿ, 1 ವರ್ಷ ತಪಸ್ಸು ಮಾಡಿದ್ರು ಅಂತ ಹೇಳ್ತೀರಿ, ಶಿವ ಕಂಡುಬಿಟ್ಟ ಅಂದ್ರೆ. ಹೌದು, ಶಿವನ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ, ಆಶುತೋಷ ಅಂತ ಶಿವನಿಗೆ ಹೆಸರು. ಬೇಗ ಅನುಗ್ರಹ ಮಾಡ್ತಾರಂತೆ ರುದ್ರದೇವರು. ಅವ್ರ ಮಗ ಕ್ಷಿಪ್ರಪ್ರಸಾದ, ಗಣೇಶ ಕ್ಷಿಪ್ರಪ್ರಸಾದ ಇರೋ ಗಣೇಶನ ಮಂತ್ರ. ಈ ಶಿವನ ಕುಟುಂಬದ ವೈಶಿಷ್ಟ್ಯ ಅಂದ್ರೆ ಬಲು ಬೇಗ ಒಲಿತಾರಂತ ಅವರು. ಬಲು ಬೇಗ ಒಲಿತಾರೆ, ಹೇಗೆ ಒಲಿತಾರೆ ಎಂಬುದು ಇವರ ಯೋಗ್ಯತೆ ಸಂಬಂಧಪಟ್ಟಿದ್ದಷ್ಟೇ. ಒಳ್ಳೆಯವರಾದ್ರೆ ಒಳ್ಳೆ ಫಲ ಕೊಡ್ತಾರೆ, ಕೆಟ್ಟವರಾದ್ರೆ ಕೆಟ್ಟ ಫಲ ಕೊಡ್ತಾರೆ. ಬೇಗ ಒಲಿಯೋದು ನಿಶ್ಚಿತ. ಆದ್ರಿಂದ ಒಂದೇ ವರ್ಷ ತಪಸ್ ಮಾಡಿದ್ದರ ಫಲ ರುದ್ರದೇವರು ಪ್ರತ್ಯಕ್ಷರಾದರು. ಏನ್ ಬರಬೇಕು ಅಂತ ಕೇಳಿದರು. ಇವ್ರು ಕೇಳಿಕೊಂಡ್ರು, ಇವ್ರು ಕೇಳಿಲ್ಲಂತೆ, ನಾನು ನನ್ನ ಮಕ್ಕಳ ಸಮೇತ ಅದಿತಿಯಾಗಬೇಕು ಅಂತ ಕೇಳಿದ. ಅದಿತಿಯಾಗಬೇಕು, ಅದಿತಿ ಅಂದ್ರೆ ಯಾರು ನಮಗೆ ಗೊತ್ತು, ದೇವತೆಗಳ ತಾಯಿಯವಳು. ದ್ವಿತೀಯ ಮಕ್ಕಳೆಲ್ಲ ದೈತ್ಯರು, ಅದಿತಿಯ ಮಕ್ಕಳೆಲ್ಲ ದೇವತೆಗಳು. ಅದಕ್ಕೆ ನಾನು ಅದಿತಿಯಾಗಬೇಕು ಅಂದ್ರೆ ದೇವಮಾತೆಯಾಗಬೇಕು ಅಂತ ಅರ್ಥ. ನನ್ನ ಮಕ್ಕಳು ದೇವತೆಗಳಾಗಬೇಕು, ನನ್ನ ಮಕ್ಕಳ ಸಮೇತ ಅದಿತಿಯಾಗಬೇಕು ಅಂತ ಕೇಳಿದ್ರಿಂದ ರುದ್ರದೇವರು ತಥಾಸ್ತು ಅಂತ ಹೇಳಿ ರುದ್ರದೇವರು ವರ ಕೊಟ್ಟರು ಆಗಲಿ ಅಂತ ಹೇಳಿದ್ರು. ಆದ್ರೆ ಒಂದು ಕರಾರು ಹೇಳಿದ್ರು, ನೀನು ಮುಂದಿನ ಜನ್ಮದಲ್ಲಿ ಅದಿತಿಯಾಗ್ತಿ, ನಿನ್ನ ಮಕ್ಕಳು ದೇವತೆಗಳಾಗ್ತಾರೆ. ಆದ್ರೆ ಒಂದು ಕರಾರು ಅಂದ್ರೆ, ಈ ಜನ್ಮದಲ್ಲಿ ನೀವು ಆರು ಜನ ಒಟ್ಟಿಗೆ ಸಾಯ್ಬಾರ್ದು, ಒಟ್ಟಿಗೆ ಸತ್ರೆ ಆಗೋದಿಲ್ಲ, ಬೇರೆ ಬೇರೆ ಸತ್ರ ಆಗ್ತೀರಿ ಅಂತ ಹೇಳಿದ್ರು. ಅದಕ್ಕ ಈಗ ಗೊತ್ತಾಗುತ್ತೆ ಭೀಮಸೇನ ಯಾತಕ್ಕೆ ಕಾಯ್ತಿದ್ದು ಅಂತ. ಅವರು ಬೇರೆ ಬೇರೆ ಸತ್ರ ಅದಿತಿ ಆಗಿಬಿಡುತ್ತಾಳೆ ಅವಳು. ರುದ್ರದೇವರ ಮಾತು ಸತ್ಯವಾಗಿಬಿಡುತ್ತೆ. ರುದ್ರದೇವರ ಮಾತು ಸತ್ಯವಾಗಬೇಕು, ಅದಿತಿ ಆಗಬಾರದು. ರುದ್ರದೇವರ ಮಾತಿಗೆ ಬೆಲೆನೂ ಬಂದಿರಬೇಕು, ಇವರು ತಪಸ್ಸು ವ್ಯರ್ಥ ಆಗಿರಬೇಕು. ಆದ್ದರಿಂದ ಅವರು ಬರಲಿ, ಅವರನ್ನು ಸೇರಿ ಬೆಂಕಿ ಇಡೋಣ ಅಂತ ಭೀಮಸೇನ ಕಾಯ್ತಿರು. ಅದಕ್ಕೆ ಪೂರ್ಣ ಪ್ರಜ್ಞೆ ಅಂತ ಭೀಮನಿಗೆ ಹೆಸರು. ಎಷ್ಟು ವಿಷಯ ಗೊತ್ತಿದೆ ಭೀಮಸೇನ ಲೆಕ್ಕ ಹಾಕಿ. ಧರ್ಮರಾಜಗಳು ಏನು ವಿಷಯ ಗೊತ್ತಿಲ್ಲ ಪಾಪ ಅವರಿಗೆ. ಭೀಮಸೇನೆ ಪ್ರತಿಯೊಬ್ಬರ ಇತಿಹಾಸ ಗೊತ್ತು. ಆ ರೀತಿ ಗೊತ್ತಿರೋದ್ರಿಂದನೇ ಅವರನ್ನ ಶ್ವಾಸಮಂತ್ರ ಜಪಕ್ಕೆ ಭಗವಂತ ಕೂಡಿಸಿದ್ದ. ಪ್ರತಿಯೊಬ್ಬರ ದೇಹದೊಳಗೆ ನೆಲೆಸಿ 21,600 ಶ್ವಾಸಮಂತ್ರವನ್ನ ಪ್ರತಿ ದಿವಸ ಜಪ ಮಾಡತಕ್ಕಂಥ ದೊಡ್ಡ ಜವಾಬ್ದಾರಿ ಪರಮಾತ್ಮ ವಾಯುದೇವರಿಗೆ ಕೊಟ್ಟಿರಲಿಕ್ಕೆ ಅಂತ ಒಂದು ವಿಶಿಷ್ಟವಾದ ಪೂರ್ಣ ಪ್ರಜ್ಞೆ ಅವರಿಗಿರೋದೇ ಸಾಕ್ಷಿ. ಅದಕ್ಕೋಸ್ಕರ ಭೀಮಸೇನ ಕಾಯ್ತಾ ಇದ್ದಿತ್ತು. ಪುರೋಚನ ನೋಡಿದ, ಅಂದ್ಕೊಂಡ, ಈ ಭೀಮ ಮಲಗ ಸಂಭವ ಇಲ್ಲ ಅಂತ ಗೊತ್ತಾಗೋಯ್ತು. ಎಷ್ಟು ದಿವಸಕ್ಕಾದ್ರೂ ಕೂಡ ಭೀಮ ಮಲಗೋದಿಲ್ಲ, ಬೆಂಕಿ ಇಡಲಕ್ಕಾಗೋದಿಲ್ಲ. ಆದ್ದರಿಂದ ಅವನಿಗೆ ಯೋಚನೆ ಇಷ್ಟೇ, ಎದ್ದ ಬೆಂಕಿ ಯಾಕೆ ಇಡಬಾರದು ಅಂತ ಕೇಳಿದ್ರೆ ಇವರು ತಪ್ಸ್ಕೊಂಡ್ಬಿಡ್ತಾರೆ, ಅಕಸ್ಮಾತ್ ನೋಡಿಬಿಟ್ಟು ತಪ್ಸ್ಕೊಂಡ್ಬಿಡ್ತಾರೆ. ಮಲಗಿದ ಬೆಂಕಿ ಇಟ್ಟರೆ ಉರಿದು ಹೋಗಿಬಿಡ್ತಾರೆ, ಇದು ಅವನ ಯೋಚನೆ ಅಷ್ಟೇ. ಆದ್ರೆ ದುರ್ಯೋಧನ ಇನ್ಸ್ಟ್ರಕ್ಷನ್ಸ್ ಪ್ರಕಾರನೇ ಮಲಗೋದನ್ನು ಕಾಯ್ತಾ ಇದ್ದ, ಆಗಲಿಲ್ಲ. ಅದಕ್ಕೆ ಅಕ್ಕನಿಗೆ ಹೇಳಿ ಕಳಿಸಿದ, ಅಕ್ಕ ನೀನು ಬಂದುಬಿಡು, ಬರ್ತಾ ವಿಷದ ಲಡ್ಡಿಗೆ ಮಾಡ್ಕೊಂಡು ಬಾ, ವಿಷದ ಲಡ್ಡಿಗೆ ಮಾಡ್ಕೊಂಡು ಬಾ, ಇವರಿಗೆ ಕೊಟ್ಟು ಬಿಡೋಣ, ಭೀಮನಿಗೆ ತಿಂದು ಸ್ವಲ್ಪ ಜಂಪ್ ಹಚ್ಚಿದ್ರು ಸಾಕು, ಗಾಡಲಿದ್ರೆ ಬರೆದು ಹೋದ್ರು ಪರವಾಗಿಲ್ಲ, ಬೆಂಕಿ ಇಡೋಣ ಅಂತ ಪ್ಲಾನ್ ಮಾಡಿದಾನೆ. ಎಷ್ಟು ಇದೆ ನೋಡಿದೆಲ್ಲ, ಇವ್ರು ಟೆರರಿಸ್ಟ್ ಆಗಿ ನಡ್ಕೋತಾರಲ್ಲ, ಅದಕ್ಕೆಲ್ಲ ದೃಷ್ಟಾಂತ ಇದು ಒಂದು. ದುರ್ಯೋಧನಂತೆ ಅವ್ರು ನಡೀತಾ ಇದ್ದಾರೆ. ಈ ಕಲಿಯುಗ ಆದ್ರೆ ಟೆರರಿಸ್ಟ್ ಯುಗನೇ ಇದು ಒಂದು. ಯಾರ್ಯಾರು ಹ್ಯಾಕ್ ಒಂದಾಗ್ತಾರೆ ನೋಡಿದ್ರೆ, ಜನ ಬೆಳಗಾದ್ರೆ ಪಾಪ, ಯಾರ್ಯಾರನ್ನು ಕತ್ತಡ್ ಕೊಲ್ತಾರೆ, ಬಾಂಬ್ ಹಾಕಿ ಕೊಲ್ತಾರೆ, ನಂಬಲಿಕ್ಕೆ ಸಾಧ್ಯ ಇಲ್ಲ. ದ್ವೇಷ ಯಾರ ಮೇಲೋ ಕೊಲ್ಲೋದು ಯಾರನ್ನು ಅಂತ ಒಂದು ಭಯಾನಕವಾದಂತ ಕಾಲ ಇತ್ತು. ಅವ್ರು ಮಾಡಿದ್ದ ಅದನ್ನೇನೆ, ನೀನು ಬಾ ವಿಷದ ಲಡ್ಡಿಗೆ ತಗೊಂಡು ಬಾ, ಇವರಿಗೆ ಕೊಡು. ಅದಕ್ಕೆ ವಿದುರ ಹೇಳಿದ್ದ, ವಿಷ ಹುತಾಶ ಭಯ ಪ್ರತೀತಾಹ ಅಧ್ವಂ, ವಿಷದ ಭಯ ಇದೆ, ಬೆಂಕಿಯ ಭಯ ಇದೆ ಅಂತ ವಿದುರ ಹೇಳಬೇಕಾದ್ರೆ ಆತ ಮುನ್ಸೂಚನೆಯಿಂದ ಮಾತಾಡಿದ್ದ. ಸ್ಪೆಸಿಫಿಕ್ ಆಗಿ ಆತನಿಗೆ ಗೊತ್ತಿಲ್ಲ, ಏನೋ ಆಗುತ್ತೆ ಅಂತ ಅಷ್ಟು ಗೊತ್ತಿತ್ತು ಆತನಿಗೆ. ಅವಳು ಬಂದೇ ಬಿಟ್ಲು, ಬಂದು ವಿಷದ ಲಡ್ಡಿಗೆ ಮಾಡಿಕೊಂಡು ತನ್ನ 5 ಜನ ಮಕ್ಕಳನ್ನು ಕರ್ಕೊಂಡು ಬಂದು. ಅದಕ್ಕೆ ನೋಡಿದ, ಇಷ್ಟೆಲ್ಲ ಹೇಳಿದ್ರು ಅವ್ರು ಏನ್ ಮಾಡ್ಬೇಕಾಗಿತ್ತು, ಒಟ್ಟಿಗೆ ಓಡಾಡಬಾರ್ದಾಗಿತ್ತು, ಜನ್ಮ ಪೂರ್ತಿ ಬೇರೆ ಬೇರೆ ಇರಬೇಕಾಯ್ತು, ಎಲ್ಲರೂ ಸತ್ರು ಪರವಾಗಿಲ್ಲ, ಒಟ್ಟಿಗೆ ಸಾಯಬಾರದು ಅಂತೇಳಿ. ಮತ್ತೆ ಹೇಗೆ ಅನಿಸ್ತೇವೆ ಅಂದ್ರೆ, ಅದಕ್ಕೆ ಮನುಷ್ಯನ ಬುದ್ಧಿ ಇಷ್ಟ ಆದ್ರೆ ಬುದ್ಧಿ ಇಷ್ಟಿದ್ರೆ ದೇವರು ಆಡ್ಸೋನು ಬುದ್ಧಿನ. ದೇವರು ಬುದ್ಧಿ ಕೊಟ್ರೆ ಎಂತ ದಡ್ಡರು ಜಾಣನಾಗ್ತಾನೆ, ಬುದ್ಧಿ ಕೊಡದೆ ಹೋದ್ರೆ ಭಾರಿ ಬುದ್ಧಿವಂತ ಪೆತ್ತತನ ಮಾಡ್ತಾನೆ. ಮತ್ತೆ ಮೇಜರ್ ಆಕ್ಸಿಡೆಂಟ್ಸ್ ಆಗುತ್ತಲ್ಲ NH4 ಅಲ್ಲಿ, NH7 ಅಲ್ಲಿ, ನ್ಯಾಷನಲ್ ಹೈವೇಗಳಲ್ಲಿ ಯಾರು ಎಲ್ಬೋರ್ಡ್ನ ಡ್ರೈವರ್ಸ್ ಅಲ್ಲ, ಅವರೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ಡ್. ಕೆಲವರಂತೂ 10-20 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಆಕ್ಸಿಡೆಂಟ್ ಮಾಡ್ತಾರೆ. ಯಾತಕ್ಕೆ ಅಷ್ಟು ಎಕ್ಸ್ಪರ್ಟ್ ಹೇಗೆ ಆಕ್ಸಿಡೆಂಟ್ ಮಾಡ್ತಾನೆ ಅಂದ್ರೆ ಅದೇ ಆಶ್ಚರ್ಯ. ಇವತ್ತು ಆರಂಭದವನು ಮಾಡ್ತಾನೆ ಅಂದ್ರೆ ಆಶ್ಚರ್ಯ ಅಲ್ಲ. ಈಜನ ತುಂಬಾ ಜನ ನೀರಲ್ಲಿ ಮುಳುಗಿ ಸಾಯ್ತಾರಲ್ಲ, ಅವ್ರು ಈಜ್ ಬರದೇ ಇದ್ದವರಲ್ಲ, ಸಾಮಾನ್ಯ ಈಜ್ ಬರೋರೆ, ಎಷ್ಟೋ ಜನ ಭಾರಿ ಎಕ್ಸ್ಪರ್ಟ್ಗಳು ಅಂತರ ಸತ್ತು ಹೋಗ್ಬಿಡುತ್ತೆ. ಅದಕ್ಕೆ ಮನುಷ್ಯನ ಶಕ್ತಿ ಮನುಷ್ಯನ ಕೈಯಲ್ಲಿಲ್ಲ, ದೇವರ ಕೈಯಲ್ಲಿರುತ್ತೆ ಅಂತ ಹೇಳೋದಕ್ಕೆ ಒಳ್ಳೆಯ ಸಾಕ್ಷಿ. ತೇನವಿನ ತೃಣಮಪಿ ನಚಲ, ಅವ್ರ ಬುದ್ಧಿ ಸರಿ ಓಡಿಲ್ಲ. ಕರ್ಕೊಂಡೇ ಬಂದು ಬಂದವಳೆ, ಹಿಂದಿನ ಕಾಲದ ಪದ್ಧತಿ ಅದು ಒಂದು. ಊರಿ ಬಂದವರ ಏನಾರು ತರ್ತಾ ಇದ್ರು, ಏನಾರು ತಂದು ಕೊಡೋದು ಪದ್ಧತಿ. ಮೊದಲೆಲ್ಲ ಈ ಚಕ್ಲಿ ಕೊಡಬೇಡ ಕೊಡೋ ಪದ್ಧತಿ ತರ್ತಿದ್ರು, ಈಗ ಚಾಕ್ಲೇಟ್ ಬಿಸ್ಕತ್ತಿನ ಕಾಲ ಬಂತು, ನಿಧಾನ ಬದಲಾಯ್ತು ಅಷ್ಟೇ ಹೊರತು ಯಾರು ತರ್ತಿದ್ರು. ಮಕ್ಕಳು ಸತ್ತ ಹೋಗಿ ಮುಂದೆ ಕೊಡೋದು, ಅವ್ರು ಕೊಡೋದು ಪದ್ಧತಿ ಅದು. ಅವಳು ಹಾಗೆ ಮಾಡಿದ್ಲು, ಬನ್ನಿ ಬನ್ನಿ ನಿಮಗೆಲ್ಲ ತಿಂಡಿ ತಂದಿದ್ದೇನೆ ಅಂತ ಮುಂದಿಟ್ಲು. ಕಷ್ಟ ಭೀಮಸೇನ ಮಾಡಿದ ಕೆಲಸ ಏನು ಗೊತ್ತೇ, ಕಷ್ಟ ಮುಂದೆ ಕೂತಿದ್ದೆ, ಕೊಡು ನನಗೆ ಅಂತ ಕೈ ಚಾಚಿ ಕೊಟ್ಲು. ಅವಳು ಅವಳಿಗೆ ಎಲ್ಲರೂ ಕೊಟ್ಟು ಬಿಡಬೇಕು, ಎಲ್ಲರೂ ಸತ್ರು ಸಾಯಿಲಿ ಮುಂಪಾದ್ರೂ ಬರಲಿ ಅಂತೇಳಿ. ಭೀಮಸೇನ ಮುಂದಿಟ್ಟು ಒಂದೊಂದೇ ತಿಂತಾ ಇದ್ದಾನೆ, ಒಂದಾಯ್ತು, ಎರಡಾಯ್ತು, ಮೂರಾಯ್ತು, ಹತ್ತಾಯ್ತು, ಅವಳು ಸ್ಟಾಕೇ ಮುಗೀತು. ಆದ್ರೆ ಭೀಮ ಕೈ ಹೊಡೋದು ಬಿಟ್ಟೇ ಇಲ್ಲ, ಇವತ್ತೆ ಭೀಮ ಕೈ ಹೊಡೋದು ಬಿಟ್ಟಿಲ್ಲ, ಎಲ್ಲ ತಿಂದು ಜೀರ್ಣ ಮಾಡ್ಕೊಂಡ್ಬಿಟ್ನಂತೆ. ಜನ ಅಪಾರ್ಥ ಮಾಡ್ಕೊಂಡ್ಬಿಟ್ರು, ಭೀಮ ಹೊಟ್ಟೆ ಬಾಕ ಕೊಟ್ಟಿದ್ದೆಲ್ಲ ತಿಂದಾಕ್ತಾ ಇದ್ದ. ಭೀಮ ಹೊಟ್ಟೆ ಬಾಕರಾಗಿ ತಿನ್ಲಿಲ್ಲ, ಅದನ್ನ ತಾನೆಲ್ಲ ತಿಂತೆ ಹೋದ್ರೆ ಉಳಿದವರು ತಿಂದ್ರೆ ಸತ್ತೋಗ್ತಾರೆ. ಅವ್ರು ಬದುಕಿಸ್ಲಿಕ್ಕೋಸ್ಕರ ಭೀಮ ತಿಂತಿರು. ಈ ಭೀಮನ ತಿನ್ನುವಿಕೆಯಲ್ಲಿ ಎಷ್ಟು ಅರ್ಥ ಇದೆ ಗೊತ್ತೇನು? ಬಡಿತಾ ಸೂಕ್ತ ಕೊಂಡಾಡುತ್ತೆ. ಭಿಕ್ಷೋ ಬಪುಹು ಪಿತುಮಾನ್ ನಿತ್ಯ ಆಶಯೇ ಪಿತುಮಾನ್ ಅಂತ ಭೀಮಸೇನ ಹೆಸರು. ಪಿತು ರೀತಿ ಅನ್ನನಾಮಶ್ಚಾತ್ ಅಂತ ಕೋಶ. ಪಿತು ಅಂದ್ರೆ ಅನ್ನ ಅಂತ ಅರ್ಥ. ಪಿತುಮಾನ್ ಅಂದ್ರೆ ಬಹ್ವನ್ನ ಭೋಕ್ತ ಅಂತ ಅರ್ಥ. ಭೀಮಸೇನ ಭಾರಿ ತಿಂತ ಇದ್ದ. ಯಾತಕ್ಕೆ ಗೊತ್ತಾ? ಉಳಿದವರು ಬದುಕಬೇಕು ಅಂತ ಭೀಮಸೇನ ತಿಂತ ಇದ್ದ. ಅಕಸ್ಮಾತ್ ಭೀಮಸೇನ ಸ್ವಲ್ಪ ತಿಂದು ಬಿಟ್ಟಿದ್ದಿದ್ರೆ ಅದು ಅರಿಸಿಕೊಳ್ಳುವ ಶಕ್ತಿ ಅರ್ಜುನನಿಗಿಲ್ಲ. ಕಾಲಕೂಟವನ್ನು ಅರಿಸಿಕೊಳ್ಳೋದಕ್ಕೆ ರುದ್ರದೇವರಿಗೆ ಆಗಲಿಲ್ಲ. ಅಂದ ಮೇಲೆ ಇವರಿಗೆ ಎಷ್ಟು ಅಪಾಯ ಇದೆ, ಅಂತ ಅಪಾಯ ಅವರಿಗೆ ಬರಬಾರದು ಅಂತೇಳಿ ಭೀಮಸೇನ ತಾನೆಲ್ಲ ತಿಂದು ಹಾಕಿಬಿಟ್ಟನಂತೆ. ಇದು ಹೊಸ ಕಥೆ. ಇದು ಕೃಷ್ಣನನ್ನು ಕೊಲ್ಲಕ್ಕೆ ಕಂಸ ಪೂತನೆಯನ್ನು ಕಳಿಸಿದ್ದ. ಕೃಷ್ಣನನ್ನು ಕೊಲ್ಲಕ್ಕೆ ಅವಳು ವಿಷವನ್ನು ಹೊತ್ಕೊಂಡೇ ಬಂದಿಲ್ಲ ಅವಳು ಕೂಡ. ಇಲ್ಲಿ ಭೀಮನನ್ನು ಕೊಲ್ಲಕ್ಕೆ ಇವಳು ಬಂದಿದ್ದಾಳೆ. ಇವಳು ವಿಷರ ತಂದಿದ್ದಾಳೆ. ಅಲ್ಲಿ ಒಬ್ಬ ಸ್ತ್ರೀ, ಇಲ್ಲಿ ಒಬ್ಬ ಸ್ತ್ರೀ. ಅಲ್ಲಿ ಕೃಷ್ಣ ಪೂತನ ಜೀವಿತ ಹರಹ. ಅವಳು ಕೊಟ್ಟ ವಿಷವನ್ನು ಎಲ್ಲ ತಿಂದ. ಸತ್ತಿದ್ದು ಕೃಷ್ಣ ಅಲ್ಲ, ಸತ್ತಿದ್ದು ಪೂತನೇನೆ. ವಿಷ ಕೊಟ್ಟವಳೆ ಸತ್ತ ಕಥೆ ಅದು. ಇಲ್ಲೂ ಅದೇ ಕಥೆ ಆಗ್ತಾ ಇದೆ. ಸರ್ವೋತ್ತಮನಾಗಿ ಕೃಷ್ಣ ಹಾಗೆ ಮಾಡಿದ, ಜೀವೋತ್ತಮನಾಗಿ ಭೀಮ ಹೀಗೆ ಮಾಡಿದ. ಅದಕ್ಕೆ ಕೃಷ್ಣನನ್ನ ಬಿಂಬ ಅಂತನು, ಶ್ರೀಹರಿಯನ್ನ ಬಿಂಬ ಅಂತ ಕರೆದು ವಾಯುದೇವರನ್ನ ಪರಮಾತ್ಮನ ಸಾಕ್ಷಾತ್ ಪ್ರತಿಬಿಂಬ ಅಂತ ಕರೀತಾರೆ. ಎಲ್ಲ ಜೀವರು ಪ್ರತಿಬಿಂಬರೇ, ಅರೆ ಪರಮಾತ್ಮನ ಸಾಕ್ಷಾತ್ ಪ್ರತಿಬಿಂಬರು ಅಂದ್ರೆ ವಾಯುದೇವರು. ಒಳ್ಳೆ ದಿನದರ್ಶನ ಇದೆ. ನೋಡಿದ್ರಂತೆ ಎಲ್ಲ ತಿಂದಾಯ್ತು. ಅವಳು ಹತಾಶ, ಇನ್ನು ಕೊಡ್ಲಿಕ್ಕೆ ಏನೂ ಇಲ್ಲವೇ ಇಲ್ಲ. ಆ ಯೋಚನೆ ಮಾಡಿದರಂತೆ, ಆಯ್ತು ಅಂತೂ ಒಂದು ಉಪಯೋಗ ಅನ್ಕೊಂಡ್ರು ಪಾಪ ಅವರು. ಭೀಮಸೇನ ಹೆವಿ ಡೋಸ್ ಕೊಟ್ಟಾಗ ಆಯ್ತಲ್ಲ, ಈಗ ಲೈಟ್ ಡೋಸ್ ಇದ್ದ ನಿದ್ದೆ ಗುಳಿ ತೋರ್ತಾರಲ್ಲ, ಮತ್ತೆ ಬಂದು ನಿದ್ದೆ ಬರುತ್ತೆ, ಆಮೇಲೆ ಬರೋದೇ ಇಲ್ಲ. ಡೋಸ್ ಜಾಸ್ತಿ ಮಾಡ್ತಾ ಮಾಡ್ತಾ ಸಾಯ್ತಾರೆ ಹೊರತು ನಿದ್ದೆ ಬರೋದಿಲ್ಲ. ಅಂತೂ ಭೀಮ ಒಬ್ಬನೇ ತಿಂದ್ರು ಪರವಾಗಿಲ್ಲ, ಇತರೆ ಮೇಜರ್ ಪ್ರಾಬ್ಲಮ್ ಆದ್ರಿಂದ ಎಲ್ಲಾ ತಿಂದಿದ್ರಿಂದ ಸ್ವಲ್ಪ ನಿದ್ದೆ ಬರೋದು ಅಂತ ಕಾದರೆ ಅವತ್ತು ಭೀಮಸೇನ ಮನಗಲೇ ಇಲ್ಲ. ನೋಡಿ, ವಿಷವನ್ನ ಜೀರ್ಣ ಮಾಡಿಕೊಳ್ಳುವ ಶಕ್ತಿ ವಾಯುದೇವರಲ್ಲಿ ಕಾಣ್ತಾ ಇದೆ. ಹಿಂದೆ ಟೆಸ್ಟೆಡ್ ಈಗಾಗಲೇನೆ. ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭೃಗ್ಗಣೋತಃ ಪ್ರಮಾಣ ಕೋಟೇಹೇ ಸಹಿ ಹೇಲ ಯಾಗಾತ್ ನೇದಂ ಜಗಜ್ಜೀವನದೇ ಅತ್ರ ಚಿತ್ರಂ ಹೇಳಿದ್ದಾರೆ. ಈಗಾಗಲೇ ಚಿಕ್ಕಂದಿನಲ್ಲೇ ಭೀಮನನ್ನ ಕಾಲಕೂಟವನ್ನು ತಿನ್ನಿಸಿ, ಅಖಿಲ ಭಕ್ಷ್ಯ ಭೋಜ್ಯ, ಎಲ್ಲ ಭಕ್ಷ್ಯ ಭೋಜ್ಯಗಳಲ್ಲಿ ಕಾಲಕೂಟವನ್ನು ಬೆರೆಸಿ ದುರ್ಯೋಧನ ಕೊಲ್ಲ ಪ್ರಯತ್ನ ಮಾಡಿದ್ದ. ಏನಾಯ್ತು ಭೀಮನಿಗೆ? ಏನೂ ಆಗಿಲ್ಲ. ಎರಡನೇ ಬಾರಿ ಜೀರ್ಣಿಸಿಕೊಂಡ ಪ್ರಸಂಗ ಇದು. ಅಲ್ಲಿ ಒಮ್ಮೆ ಆಗಿತ್ತು, ಇನ್ನೊಮ್ಮೆ ಆಯ್ತು. ಇದ್ರದ್ದು ಏನ್ ತೋರಿಸ್ತಾ ಇದೆ? ಕಾಲಕೂಟವನ್ನು ಜೀರ್ಣಿಸಿಕೊಡೋದಕ್ಕೆ ಶಿವನಿಗೆ ಆಗದೆ ನೀಲಕಂಠರಾದರು, ಆದರೆ ಭೀಮಸೇನಿಗೆ ಮಾತ್ರ ಪೂರ್ಣ ಜೀರ್ಣವಾಯಿತು. ಆದ್ರಿಂದ ವಾಯುದೇವರಿಗೆ ಕಲ್ಯಾವೇಶ ಇಲ್ಲ, ಅಸುರಾವೇಶ ಇಲ್ಲ. ಯಾವ ಅಸುರು ಅವ್ರನ್ನ ಏನು ಮಾಡಲಿಕ್ಕೂ ಆಗೋದಿಲ್ಲ ಅಂತ ಹೇಳೋದಕ್ಕೆ ಒಳ್ಳೆಯ ನಿದರ್ಶನ ಇದೆ. ಇಷ್ಟು ಕೂಡ ಅಷ್ಟೆಲ್ಲ ಮುಗಿತಂತೆ. ಇವನು ನೋಡಿದ, ಆಯ್ತು ಇವರಿಬ್ಬರು ಎಲ್ಲ ಕಾದಿದ್ದೆ. ಅವ್ರ ಆರು ಜನ ಅವರು, ಇವನೊಬ್ಬ, ಏಳು ಜನ ಕಾಯ್ಕೊತಕ್ಕೆ ಮಲಗ್ತಾರೆ. ಮಲಗಲೇ ಇಲ್ಲ ಭೀಮಸೇನ. ಯಥಾ ಪ್ರಕಾರ ಅವರೇ ಮಲಗಿದ್ರು. ಕೊನೆಗೆ ಇಷ್ಟೆಲ್ಲ ಮಾಡಿ ಸುಸ್ತಾಗಿ ಅವರೇ ಮಲಗಿಬಿಟ್ರು. ಈಗ ಭೀಮಸೇನ ಮೇಲೆ ಎಡ್ತಾ ಇದ್ದಾನೆ. ಆ ಮಲಗಾಯ್ತಲ್ಲ, ಎದ್ದು ಬಿಟ್ಟು ಎಲ್ಲರನ್ನ ಕರೆದು ತಾಯಿಯನ್ನ ಉಳಿದ ನಾಲ್ಕು ಜನ ಸಹೋದರರನ್ನ ಬಿಲೆ ನೆಧಾತ್ ಪ್ರಾಕ್ ಒಂದು ತಪ್ಪಿಸ್ಕೊಂಡು ಹೋಗೋದಕ್ಕೆ ಬಿಲ ಮಾಡ್ತಿದ್ದಂತೆ ವಿದುರ ಒಬ್ಬ ಇವನ್ನ ಕರೆಸಿರ್ತಾನೆ. ಕನಕ ಅಂತ ಹೆಸರು. ಕನಕ ಅಂದ್ರೆ ಅಗಿಯೋನು ಅಂತ, ಸುರಂಗ ತೋಡೋನು. ಅವನ್ನ ಕರೆಸಿ ವಿದುರ ಇವರ ಮನೆಯಿಂದ ಹಿಡಿದು ಗಂಗಾ ನದಿಯವರೆಗೆ ಒಂದು ಸುರಂಗವನ್ನು ತೋರಿಸಿದ್ದಂತೆ ವಿದುರ. ವಿದುರನ ಒಂದು ಜಾಣ್ಮೆ ನೋಡಬೇಕು, ತನ್ನಿಂದ ಏನ್ ಸಾಧ್ಯ ಆಗುತ್ತೋ ಅದನ್ನ ಮಾಡಬೇಕು. ಅದಕ್ಕೋಸ್ಕರ ಸುರಂಗವನ್ನು ಮಾಡಿಸಿದ್ದ. ಸುರಂಗ ಕಟ್ಟಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ನ ಪುರೋಚನ ಅಂತ ಕೇಳಿದ್ರೆ ವಿದುರ ಏನ್ ಮಾಡಿದ್ದ ಗೊತ್ತಾ? ಐಡಿಯಾನಾ? ಸ್ವಲ್ಪ ಕಾಂಪೌಂಡ್ ರಿಪೇರಿಗೆ ಬಂದಿದ್ದಂತೆ. ಸ್ವಲ್ಪ ಪ್ರಾಕಾರ ಛತ್ಮ ಛಲೆ ಏನಂತೆ, ಪ್ರಾಕಾರ ಒಂದು ಸ್ವಲ್ಪ ರಿಪೇರಿ ಮಾಡ್ತೇನೆ ಕಾಂಪೌಂಡ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ರಿಪೇರಿ ಮಾಡೋದಾದ್ರೆ ಮಾಡಿದ್ದಂತ. ಗೊತ್ತಾಗ್ಲಿಲ್ಲ ಅಂದ್ರೆ ಭಾರಿ ಎಕ್ಸ್ಪರ್ಟ್ ಅವನು. ಆದ್ರಿಂದಾನೆ ಅವನು ಆ ಕೆಲಸ ಮುಗಿಸಿ ಹೋಗ್ತಾ ಬಾಗ್ಲಿ ಇದೆ ಅಂತ ಹೇಳಿ ಹೊರಟೋಗಿದ್ದ ಧರ್ಮರಾಜನೇ. ಆ ಕಡೆಗೆ ಎಂಡ ಹೋಗಿ ಆ ಕಡೆಗೆ ಎಬ್ಸಿದ್ದವನು. ಅಲ್ಲಿಂದ ಹೋದ್ರೆ ಗಂಗಾ ತೀರವನ್ನು ಸೇರಬೇಕಂತ ವ್ಯವಸ್ಥೆ ಮಾಡಿಬಿಟ್ಟು ಆ ಪುರು ಅವನು ಹೊರಟೋಗಿದ್ದಂತೆ. ಕನಕ ಅಂತ ಅವನ ಹೆಸರು. ಆಕ್ಚುಲಿ ವೃತ್ತಿ ಅದು, ಖನನ ಮಾಡೋನ್ ಕನಕ. ಖನನ ಅಂದ್ರೆ ಅಯ್ಯೋದು ಅಂತ ಅರ್ಥ. ಕನಕ ಇದನ್ನ ಇವ್ರು ಅರ್ಥ ಮಾಡ್ಕೊಳ್ಳಿಲ್ಲ, ಪಂಪ ಕುಮಾರವ್ಯಾಸರ ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರ ಕನಕ ಶಬ್ದ ಅರ್ಥ ಮಾಡ್ಕೊಳ್ಳೋದ್ರ ಬದಲು ಅಂದ ಕನಕ ವರ್ಮ ಅಂತ ಹೆಸರು ಮಾಡ್ಬಿಟ್ರು ಅವ್ರಿಗೆ. ಕನಕ ಕನಕ ಅಂತ ಮಾಡ್ಬಿಟ್ರು. ಕನಕ ಬೇರೆ, ಕನಕ ಬೇರೆ. ಕನಕ ಅಂದ್ರೆ ಚಿನ್ನ, ಕನಕ ಅಂದ್ರೆ ಅಯ್ಯೋನು ಅಂತ ಅರ್ಥ. ಅಂತ ಅಯ್ಯೋನು ಅಂತ ಹೆಸರು ಮಹಾಭಾರತ ಸರಿಯಾಗಿ ಬಂದಿದೆ. ಇವರು ಅರ್ಥ ಮಾಡಿಕೊಳ್ಳದೆ ಕನಕ ವರ್ಮ ಅಂತ ಹೆಸರಿಟ್ಬಿಟ್ಟು ಆ ಪದ ಸ್ವಾರಸ್ಯವನ್ನ ಕಳೆದು ಬಿಟ್ರು. ಆ ಮೂಲ ಪದದ ಸ್ವಾರಸ್ಯನೇ ಹೊರಟೋಯ್ತು. ನಿಜವಾದ ಸ್ವಾರಸ್ಯ ಇರೋದು ಆ ಕನಕ ಅನ್ನ ಪದದೊಳಗೆ. ಆಚಾರ್ಯ ಹಾಗೆ ಉಪಯೋಗಿಸ್ತಾರೆ, ಕನಕಾಯ ಚೋಚಿ. ಆ ಕನಕನಿಗೆ ಹೇಳಿದ್ರು, ಆ ಕನಕ ಹಾಗೆ ಮಾಡಿದ್ದ. ಆ ಬಿಲದೊಳಗೆ ಮೊದಲವ್ರನ್ನ ಕಳಿಸಿ ಸದ್ದರು ಹೋಗಿ ನೀವು ಒಂದು ಕಳಿಸಿ ಭೀಮಸೇನ ಹೋಗ್ತಾ ಇರಿ, ನಾ ಬಂದು ನಿಮ್ಗೆ ಸೇರ್ಕೊತೇನೆ ಅಂತ ಕಳಿಸಿ ಆಮೇಲೆ ತಾನೆ ಬೆಂಕಿ ಇಡ್ತಾ ಇದ್ದಾನೆ. ಅಡಗೆರೆ ಮನೆಗೆ ಬೆಂಕಿ ಡಗ್ಗಂತುರಿತಾ ಇದೆ. ಈ ವಾಯುದೇವರ ಚಟ ಏನು ಗೊತ್ತಾ? ಈ ಮನೆ ಬೆಂಕಿ ಇಡೋದು. ರಾವಣನ ಮನೆಗೆ ಹನುಮಂತನಾಗಿ ಬೆಂಕಿ ಇಟ್ಟಿದ್ರಲ್ಲ, ಇಲ್ಲಿ ದುರ್ಯೋಧನ ಮಾಡಿದ ಮನೆ ಬೆಂಕಿ ಇಡ್ತಾರೆ. ಅದಕ್ಕೆ ಬದ್ರಾಚಾರ್ಯರಾಗಿ ದುರ್ಮತಗಳಿಗೆ ಬೆಂಕಿ ಇಡ್ತಾರೆ. ಅದು ಬೆಂಕಿ ಇಡೋದು ಅವ್ರ ಅಭ್ಯಾಸ ಅಂತ ಹೇಳೋದು ಒಳ್ಳೆ ದೃಷ್ಟಾಂತ ಇದು. ಅವ್ರು ಬೆಂಕಿ ಇಟ್ಟು ಯಾರಿಗೆ ಅರ್ಥಕ್ಕೆ ಬರೋದಿಲ್ಲ ಅಂತ ಬೆಂಕಿ ಇಡ್ತಾರೆ. ಸಾಮಾನ್ಯ ಬೆಂಕಿ ಎಲ್ಲ ಇಡೋದವರು. ಸದಾಹ ಚಾಖಿಲಾಂ ಪುರಿಂ ಸಪುಚ್ಛಗೇನ ವನ್ಹಿನ, ಸುಂದರಕಾಂಡ ನಿರ್ಣಯ ಓದೋರಿಗೆ ಗೊತ್ತಿರಬೇಕು. ಸಪುಚ್ಛಗೇನ ವನ್ಹಿನ, ಅವ್ರ ಬೆಂಕಿ ಇಟ್ಟರೆ ಆರಿಸ್ಲಿಕ್ಕೆ ಬರೋದಿಲ್ಲ. ಅಂತ ಬೆಂಕಿ ಇಟ್ಟರೆ ಇವನು ಯಾವ್ದು ಇವನು ಮಾಡಿದ್ದು ಇವನಿಗೆ ಮೂಲಾಗಬೇಕಾ? ಪಾಂಡವರು ತಪ್ಸ್ಕೊಂಡು ಹೋಗಬಾರದು, ಆ ರೀತಿ ಬೆಂಕಿ ಇಡಬೇಕು ಅಂತ ಮನೆ ಕಟ್ಸಿದ್ರೆ ಅದು ಅವನಿಗೆ ಪರಿತಿ. ಹೀಗಾಗಿ ಅವನು ತಕ್ಷಣ ಉರಿದು ಬೂದಿ ಆಗ್ತಾನೆ. ಅವನು ಉರದ, ಅವನ ಅಕ್ಕನೂ ಹೊದ್ಲು, ಅವನ ಮಕ್ಕಳು ಹೋದ್ಲು, ಆ ಅಕ್ಕನ ಮಕ್ಕಳು ಹೊರಟೋದು. ಅದಕ್ಕೆ ಹೇಳ್ತಾರೆ, ಯಾರು ದೊಡ್ಡವರಿಗೆ ವಿರೋಧ ಮಾಡೋದಕ್ಕೆ ಹೋಗ್ತಾರೆ ಅವರು ಸ್ವತಃ ತಾವೇ ಸಾಯ್ತಾರೆ ಅಂತ ಹೇಳ್ತಾರೆ. ದೊಡ್ಡವರ ದ್ರೋಹ ಸೂರ್ಯನ ಕಡೆ ಕಲ್ಲೇ ಸೇರಿ ತಲೆ ತಮ್ಮ ತಲೆ ಸೀದಾ ಬೀಳುತ್ತವೆ, ಎಲ್ಲಿ ಬೇರೆ ಕಡೆ ಹೋಗೋದಿಲ್ಲ, ತಮ್ಮ ತಲೆ ಮೇಲೆ ಬೀಳು. ಸೂರ್ಯನ ದೇವರಾಣೆ ಮುಟ್ಟೋದಿಲ್ಲ. ಯಾವ ಮನುಷ್ಯ ಇವತ್ತು ವಿಜ್ಞಾನ ಯಾವ ವಿಜ್ಞಾನ ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ ಸೂರ್ಯನ ಹತ್ರ ಹೋಗ್ಲಿಕ್ಕೆ. ಇವನು ಎಷ್ಟು ಕಲ್ಲಲ್ಲಿ ಹೋಗ್ಬೇಕು, ಇವನು ಎಸೆದ ಮಣ್ಣು ಹಾಕಿದ ಕಲ್ಲು ಇವನ ಕಣ್ಣಿಗೆ ಇವನ ತಲೆಗೆ ಹೇಗೆ ಬೀಳುತ್ತೋ. ಸೋತ್ತಮ ದ್ರೋಹ ಆತ್ಮಘಾತಕ, ಅದಕ್ಕೇನೆ ಸೋತ್ತಮ ದ್ರೋಹವನ್ನು ಎಂದೂ ಮಾಡಬಾರದು ಅಂತ ಹೇಳ್ತಾರೆ. ಸೋತ್ಮೋತ್ತಮೇಶು ಸ್ವಾತ್ಮೋತ್ತಮೇಶು ಸುರೇಶ್ವತ ವಿಶೇಷತಶ್ಚ ಸ್ವಲ್ಪೋಪಿ ದೋಷ ಗುರುತಾಮ್ ಅಭಿಯಾತಿ ಯಸ್ಮಾ. ನಿರ್ಣಯ ಆಚಾರ್ಯರ ಮಾತು, ನಮಗಿಂತ ದೊಡ್ಡವರ ಮೇಲೆ ಏನು ದ್ರೋಹವನ್ನು ಮಾಡ್ತೇವಲ್ಲ ಆ ದ್ರೋಹ ನಮಗೆ ಹೊಡೆಯುತ್ತೆ, ಬರೀ ಹೊಡೆಯೋದಿಲ್ಲ. ನಾವು ಹತ್ತರಷ್ಟು ಪ್ರಯತ್ನ ಮಾಡಿದ್ರೆ ಅದು ಸಾವಿರದಷ್ಟು ತೀವ್ರವಾಗಿ ಬಂದು ಹೊಡೆಯುತ್ತೆ ಅಂತ ಹೇಳಿದ್ದಾರೆ. ಇಂತ ಅನಾಹುತ ಗುರಿ ಅವರೆಲ್ಲ ಸುಟ್ಟು ಬೂದಿಯಾದರು. ಭೀಮಸೇನ ಮುಂದೆ ಹೋಗ್ತಾ ಇದ್ದಾನೆ, ಹೊತ್ಕೊಂಡು ಬಿಟ್ಟು ಅವರೆಲ್ಲ ಹೋದ್ರು. ಸೊ ನಡ್ಕೊಂಡು ಹೋಗ್ತಾ ಇದ್ದಾರೆ, ಅಂತೂ ನಿಧಾನ ಹೋಗೋ ಹೊತ್ತಿಗೆ ಆ ಬಿಲ ಹೇಗೆ ಮಾಡಿದ್ನಲ್ಲ ಗಂಗಾ ನದಿಗೆ ಅಟ್ಯಾಚ್ ಆಯ್ತು. ಗಂಗಾ ನದಿ ಹತ್ರ ಮೇಲೆ ಎಲ್ಲ ಎದ್ರು, ಅದು ತುಂಬಾ ದೂರ ಇಲ್ಲ ಗಂಗಾ ನದಿಗೆ ವರ್ಣಾವತಕ್ಕೂ, ಅದರಿಂದ ಬಿಲ ಮಾಡೋದು ಸುಲಭವಾಗಿತ್ತು. ಮೇಲೆ ಎದ್ರು, ಅಲ್ಲಿಂದ ದಾಟಬೇಕಲ್ಲ, ಅಲ್ಲಿಂದ ದಾಟಿಬಿಟ್ರೆ ಕಾಡ ಕಡೆಗೆ ದಾಟ್ಲಕ್ಕೆ ಅಂತ ನೋಡಿದರೆ ವ್ಯವಸ್ಥೆ ಏನ್ ಮಾಡ್ಬೇಕಾಗ. ವಿದುರ ಎಷ್ಟು ಸೇವೆ ಮಾಡಿದ್ದಾನೆ ಪುಣ್ಯಾತ್ಮ, ಒಬ್ಬ ಯಾವಾಗಲೂ ಕೂಡ 6 ತಿಂಗಳಿಂದ ಒಂದು ದೋಣಿ ಅವ್ರಿಗೆ ನಾವಿಕ ಕಾಯ್ತಾ ಕೂತಿದ್ನಂತೆ, ಯಾವ ಪಾಂಡವರು ಒಂದು ದಾಟಿಸ್ಬೇಕು. ಇದಕ್ಕೆ ಸಿದ್ಧತೆ ಅಂತ ಕರೀತಾರೆ. ನಮ್ಮ ಜನ ಎಷ್ಟು ಜಾಗೃತರಾಗಿರಬೇಕು ಅಂತ ಕೇಳಿದರೆ, ವಿದುರ ತಾನು ವಿತ್ ಇನ್ ಇಸ್ ಲಿಮಿಟ್ಸ್ ಏನು ಬೆಸ್ಟ್ ಮಾಡಕ್ ಸಾಧ್ಯ ಇತ್ತು ಅದನ್ನು ಮಾಡ್ತಾರೆ. ಪಾಂಡವರು ಇಲ್ಲಿಗೆ ಬಂದೇ ಬರ್ತಾರೆ, ಅವ್ರು ಸುರಕ್ಷಿತವಾಗಿ ಗಂಗಾ ನದಿ ದಾಟಬೇಕು ಅಂತ ಹೇಳಿ. ವಿದುರ ಏನು ಮಾಡದೆ ಹೋದ್ರು ಪಾಂಡವರಿಗೆ ಏನು ಆಗ್ತಿರ್ಲಿಲ್ಲ, ಭೀಮ ಇದ್ನಲ್ಲ ಸುಖವಾಗಿ ಎಲ್ಲ ಕೆಲಸ ಆಗ್ತಿತ್ತು. ಆದ್ರೆ ವಿದುರ ತನ್ನ ಪಾಡಿ ಕೆಲಸ ಮಾಡ್ತಾನೆ. ಯಾರು ಮನೆ ಭಿಕ್ಷೆ ಕರೆದವರು ಸಾಗು ಊಟ ಮಾಡೇ ಮಾಡ್ತಾರೆ ಮನೆಯೊಳಗೆ, ಏನು ಮಠದೊಳಗೆ ಊಟ ಆಗುತ್ತೆ? ಅದು ನಾವು ಭಿಕ್ಷೆ ಹಾಕಿದ್ದಾರೆ ಬದುಕಿರೋದಿಲ್ಲ. ಆದ್ರೆ ಕರೆಯೋದ್ರೆ ನಮ್ಮ ಪುಣ್ಯ ಅಷ್ಟೇ. ವಿದುರ ತನ್ನ ಪುಣ್ಯ ಅಂತ ತಾನು ಕೆಲಸ ಮಾಡಿದ್ರೆ ಹೊರತು ಪಾಂಡವರಿಗೆ ಹೆಲ್ಪ್ ಅಂತಲ್ಲ. ಅದಕ್ಕೆ ಸರ್ಕಾರಕ್ಕೆ ಮಾಡೋ ಸೇವೆ ಹೆಲ್ಪ್ ಅಂತ ಕರೆಯೋದಿಲ್ಲ, ಗವರ್ಮೆಂಟ್ ಸರ್ವಿಸ್ ಅಂತಾನೆ ಕರೆಯೋದು. ದೊಡ್ಡವರಿಗೆ ಮಾಡೋದು ಸರ್ವಿಸ್ ಆಗುತ್ತೆ ಹೊರತು ಹೆಲ್ಪ್ ಅಂತ ಹೆಸರಲ್ಲ. ವಿದುರ ತನ್ನ ಪಾಲಿನ ಕರ್ತವ್ಯವನ್ನು ಮಾಡಿದ್ದರ ಫಲ ಒಳ್ಳೆ ಕೀರ್ತಿವಂತನಾಗ್ತಾನೆ. ಇಡೀ ಮಹಾಭಾರತದಲ್ಲಿ ಒಬ್ಬ ಕ್ಷತ್ರಿಯನಾಗಲಿಲ್ಲ, ಬ್ರಾಹ್ಮಣನಾಗಲಿಲ್ಲ, ವೈಶ್ಯನಾಗಲಿಲ್ಲ, ಶೂದ್ರನಾಗಿ ತುಂಬಾ ಪೂಜ್ಯತೆಯನ್ನು ಪಡೆದಂತಹ ವ್ಯಕ್ತಿ ಅಂದ್ರೆ ವಿದುರ. ಎಲ್ಲದನ್ನು ದಾಟಿ ಮೇಲೆ ಬರ್ತಾನೆ. ಗುಣಗಳು ಸರಿ ಇದ್ರೆ ಎಂಥವನು ತುಂಬಾ ಪೂಜ್ಯನಾಗ್ತಾನೆ ಅಂತ ಹೇಳೋದಕ್ಕೆ ವಿದುರ ದೊಡ್ಡ ದೃಷ್ಟಾಂತ. ಅಲ್ಲಿಗೆ ಬಂದ್ರು, ಅವನು ಕಾಯ್ತಾ ಇದ್ದ, ಅದಕ್ಕೆಲ್ಲ ಕೋಡ್ ವರ್ಡ್ ಸೇರಿ ಪಟ್ ಮಾಡಿದ್ರು ಐಡೆಂಟಿಫೈ ಮಾಡ್ಲಿಕ್ಕೆ. ವ್ಯವಸ್ಥೆ ನಡೆದೋಯ್ತು, ದೋಣಿಯಲ್ಲಿ ಕೂಡಿಸಿಕೊಂಡ ಗಂಗಾ ನದಿ ದಾಟಿಸಿಬಿಟ್ಟ, ಅವನ ಕೆಲಸ ಮುಗಿತು, ಹೊರಟೋದು. ಆಮೇಲೆ ಮುಂದೆ ವನದಲ್ಲಿ ಹೋಗ್ಬೇಕು ಕಾಡು. ಈಗ ಇಷ್ಟೊತ್ತು ಬಿಲ ಆಯ್ತು, ಅಲ್ಲಿ ಕಾಡು ಬಂತು. ಕಾಡಲ್ಲಿ ಹೇಗೆ ಹೋಗ್ಬೇಕು, ರಸ್ತೆಯಲ್ಲಿ ಓಡಾಡೋದೇ ಕಷ್ಟ ರಾತ್ರಿ ಒಳಗೆ. ಅಂತ ಹೊತ್ತಿನೊಳಗೆ ಆ ಕಾಡಲ್ಲಿ ದೀಪ ಇದ್ರೂ ಪ್ರಯೋಜನ ಇಲ್ಲ, ಅಲ್ಲಿ ದೀಪದ ಹೆಸರು ಇಲ್ಲ. ಅದು ಕಾಡು ಅಂದ್ರೆ ಇವತ್ತಿಗೆ ಕಾಡು ಅಂದ್ರೆ ಭಯಾನಕ. ಆ ವೀರಪ್ಪನ ಹೇಳಕ್ ಆಗ್ತಾ ಇಲ್ಲ ಇಂಥ ಕಾಡಿದೆ ಇವತ್ತಿನ ದಿವಸ. ಆತರ ಕಾಡುಗಳು ಅಂದ್ರೆ ಒಳ್ಳೆ ರಿಚ್ ಆಗಿರೋದವೆಲ್ಲ ಕೂಡ, ಡೆನ್ಸ್ ಫಾರೆಸ್ಟ್ ಗಳವೆಲ್ಲ. ಅಲ್ಲಿ ಹೋಗ್ಬೇಕು ಅಂತ ಎಷ್ಟು ಕಷ್ಟ ಇದೆ, ಅವ್ರಿಗೆ ಹೋಗ್ಲಕ್ ಆಗ್ತಾ ಇಲ್ಲ, ತುಂಬಾ ಕಷ್ಟವಾಗ್ತಾ ಇದೆ. ಅವ್ರು ಹೇಳಿದ್ರಂತೆ, ಭೀಮಸೇನ ನಮ್ಮ ಕೈಲಿ ಹೋಗ್ಲಕ್ ಆಗೋದಿಲ್ಲ ಅಂತ, ನಮ್ಗೆ ಸುಸ್ತಾಗಿದೆ ಹೋಗ್ಲಕ್ ಆಗೋದು. ಅಲ್ಲಿಂದ ನಿದ್ದೆಗೆಟ್ಟದ್ದೇ ಒಂದು ಮೊದಲನೇದಾಗಿ, ನಿದ್ದೆಗೆಟ್ಟ ಅಷ್ಟು ನಡ್ಕೊಂಡಿಷ್ಟು ಬಂದಿದ್ದೇವೆ, ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಭೀಮಸೇನ ಹೇಳಿದ ಯೋಚನೆ ಮಾಡಬೇಡಿ. ನೀವು ನಾನು ಹೊತ್ಕೋತೀರ ಹೊತ್ಕೋಬಿಟ್ಟದ ಅಷ್ಟು ಜನಗಳನ್ನು ಕೊಟ್ಟು, ಎಷ್ಟು ಜನ? 5 ಜನ ಹೊತ್ಕೋಬೇಕು, ಧರ್ಮರಾಜ, ಅರ್ಜುನ, ನಕಲ, ಸಹದೇವ ಪ್ಲಸ್ ಕುಂತಿ, 5 ಜನಗಳನ್ನ ಹೊತ್ಕೊಂಡು ಭೀಮಸೇನ ಹೋಗ್ತಾ ಇದ್ದಾನೆ. ಇಡೀ ಮಹಾಭಾರತ ದೃಶ್ಯವನ್ನು ಊಹಿಸಿಕೊಳ್ಬೇಕು. ಒಬ್ಬ ವ್ಯಕ್ತಿ 5 ಜನಗಳನ್ನ ಹೊತ್ತಂತ ದಾಖಲೆ ಇದು ಒಂದು. ಅದು ಯಾರು ಸಣ್ಣ ಪುಟ್ಟವರಲ್ಲ, ಅರ್ಜುನ ಯಾರು ಗೊತ್ತ, ಇಂದ್ರಾವತಾರ ಆತ, ಯಾವ ಧರ್ಮರಾಜ ಯಮನವತಾರ, ಅಲ್ಲ ಶ್ರೀದೇವಿಗಳ ಅವತಾರ. ತಾಯಿನ ಹೊತ್ಕೋತಾ ಇದ್ದಾನೆ, ತಾಯಿ ನೋಡೋದು ಭಾರಿ ಕಷ್ಟ, ತಾಯಿ ಭಾರಿ ಭಾರ, ಬರಬೇಗ ಮನೆಯಿಂದ ಗಟೌಟ್ ಮಾಡೋ ಕಾಲ ಇದು. ಒಂದು ಮೈ ಮೇಲೆ ಹೊತ್ಕೋಬೇಡ್ರಿ, ಮನೇಲಿ ಇಟ್ಕೊಳ್ಳೋ ತಯಾರಿಲ್ಲ, ಮೈ ಮೇಲೆ ಹೊತ್ಕೊಂಡು ಓಡಾಡಬೇಕು ಶಾಸ್ತ್ರ ಹೇಳಿಲ್ಲ, ಮನೇಲಿ ಇಟ್ಕೊಳ್ಳ್ರಿ ಅಂತ ಇಟ್ಕೊಳ್ಳಕ್ ಆಗೋದಿಲ್ಲ ಅನ್ನೋ ಕಾಲ ಇದು. ಅಂತ ಹೊತ್ತಿನಲ್ಲಿ ಬೆನ್ನ ಮೇಲೆ ಹೊತ್ಕೊಂಡು ಹೊರಟ್ರಂತೆ, ಕಂಕಳಲ್ಲಿ ಇಬ್ರು, ಭುಜ ಮೇಲೆ ಇಬ್ರು, ತಲೆ ಮೇಲೆ ಒಬ್ರು, ತಾಯಿ ತಲೆ ಮೇಲೆ, ಅರ್ಜುನ ಧರ್ಮರಾಜ ಈ ಕಡೆ, ಕಂಕಳ ನಕಲ ಸಹದೇವ್, ಮಕ್ಕಳ 5 ಜನ ಪೂಜೆ ಎತ್ಕೊಳಕ್ ಆಗೋದಿಲ್ಲ ಅಂತದ ಅಷ್ಟನ್ನು ಎತ್ಕೊಂಡು ಭೀಮಸೇನ ಹೋಗ್ತಾ ಇದ್ದಾನೆ. ಇಂಥ ಒಂದು ಸನ್ನಿವೇಶ ಉಳಿದವರ ಪಾಲಿಗೆ ಬರಲೇ ಇಲ್ಲ. ಭೀಮಸೇನ ಒಬ್ಬ ಇಷ್ಟು ಜನಗಳನ್ನು ನೆತ್ತಿದ್ರೆ ಅವ್ರು ಎಲ್ಲರೂ ಸೇರಿ ಒಬ್ಬ ಭೀಮನನ್ನು ಯಾರು ಎತ್ತಿಲ್ಲ, ಅವರ 6 ಜನಗಳು ಸೇರಿ ಭೀಮನ್ ಎಂದೂ ಎತ್ತೇ ಇಲ್ಲ. ಇಡೀ ಮಹಾಭಾರತವನ್ನು ಗಮನಿಸಿ ನೋಡಿ, ಯಾರೂ ಭೀಮನನ್ನು ಎತ್ತಿರಲಿಲ್ಲ. ಇವರೆಲ್ಲರನ್ನು ಭೀಮ ಎತ್ತಿರೋದ್ರಿಂದ ಭೀಮ, ಅದಕ್ಕೆ ಭರತ ಅಂತ ಭೀಮನಿಗೆ ಹೆಸರು. ಭೀಮನಿಗೆ ಭರತ ಭರತ ಆಚಾರ್ಯ ಹೇಳ್ತಾರೆ, ವಾಯುದೇವರ ಹೆಸರುಗಳಲ್ಲಿ ಭರತ ಅಂತ ಹೆಸರು. ಪ್ರಾಣೋಹಿ ಭರತೋ ನಾಮ, ಸರ್ವಸ್ಯ ಭರಣಾತ್ಸ್ಕೃತ, ಎಲ್ಲವನ್ನು ಹೊತ್ತಿದ್ದಾರಾದ್ರಿಂದ ಅವರಿಗೆ ಭರತ ಅಂತ ಕರೀತಾರೆ. ಏನು ಭೀಮನಿಗೆ ಶಕ್ತಿ ಇದೆ ಅಂತ ಕೇಳಿದರೆ ನಿಮಗೆ ಗೊತ್ತಿಲ್ಲ. ಆವ ಕಚ್ಚಪ ರೂಪದಿಂದ ಲಂಡೋದ ಕದಿ ಓವಿ ಧರಿಸಿದ ಶೇಷ ಮೂರುತಿಯನು, ಇಡೀ ಬ್ರಹ್ಮಾಂಡವನ್ನ ಶ್ರೇಷ್ಠರು ಹೊತ್ತಿದ್ದಾರೆ. ಇಡೀ ಬ್ರಹ್ಮಾಂಡವನ್ನ ತಮ್ಮ ಸಾವಿರ ಹೆಡೆಗಳಲ್ಲಿ ಒಂದು ಹೆಡೆಯ ಮೇಲೆ ಸಾಸಿವೆ ಕಾಳಿನಷ್ಟು ಹಗುರವಾಗಿ ಶೇಷದೇವರು ಇಡೀ ಇದ್ರು ಹೊತ್ತಿದ್ದಾರೆ. ನಮಗೆ ಆಶ್ಚರ್ಯವಾಗುತ್ತೆ ಎಂಥ ಶ್ರೇಷ್ಠದೇವರ ಶಕ್ತಿ ಅಂತ ಹೇಳಿದ್ರೆ, ಸಾವಿರ ಹೆಡೆಗಳಲ್ಲಿ ಒಂದು ಹೆಡೆಯ ಮೇಲೆ ಈ ಭೂಮಿಯನ್ನ ಸಾಸಿವೆ ಕಾಳಿನ ಶೇಷ ಹೊತ್ತಿದ್ರೆ ಇಡೀ ಶೇಷನನ್ನ ವಾಯುದೇವರು ತಮ್ಮ ಬೆನ್ನ ಮೇಲೆ ಹೊತ್ತಿದ್ದಾರೆ. ಇಡೀ ಶೇಷನನ್ನ ಅದೇ ಅರಾಂಗುತ್ತಿ ಎಂಟೈರ್ ಯೂನಿವರ್ಸ್ ಅಂದ್ರೆ ಎಷ್ಟು ಶಕ್ತಿ ವಾಯುದೇವರಿಗೆ ಇರಬೇಕು. ಅಥವಾ ವಾಯುದೇವರೇ ಭೀಮಸೇನಾಗಿರೋದ್ರಿಂದ ಅವರಿಗೆ ಹೊತ್ತಿದ್ದು ಏನು ಆಕಸ್ಮಿಕಲ್ಲ, ಅವ್ರ ಹೊರದೆ ಹೋದ್ರೆ ಯಾರು ಬದುಕೋದೇ ಇಲ್ಲ ಅಂತ ಒಂದು ಅದ್ಭುತವಾದಂತಹ ಧಾರಕತ್ವ ಅವರಿಗೆ. ಕೂರ್ಮ ರೂಪ ಇದೆ ವಾಯುದೇವರಿಗೆ, ಕೂರ್ಮ ರೂಪ ಭಗವಂತನಿಗೆ ಕೂರ್ಮ ರೂಪ ಇದೆ. ಅದು ಬಚ್ಚ ಕೂರ್ಮ ವರ ಎಲ್ಲ ಕೇಳಿಬಿಟ್ಟಿದ್ದಾರೆ. ವಾಯುದೇವರು ಕೂರ್ಮ ರೂಪ ಇದೆ, ವಾಯುದೇವರು ಇಡೀ ಈ ಕೂರ್ಮ ರೂಪದಿಂದ ಶ್ರೇಷ್ಠವನ್ನು ಹೊತ್ತಿದ್ದಾರೆ. ಅಂತ ಕೂರ್ವರೂಪದ ವಾಯುದೇವರನ್ನ ಭಗವಂತನಾದ ವಿಷ್ಣು ತಾನು ಕೂರ್ವರೂಪದಿಂದ ಹೊತ್ತಿದ್ದಾರೆ. ಅದೇ ಆತನನ್ನು ಯಾರು ಹೊತ್ತಿಲ್ಲ, ತನ್ನಷ್ಟೇ ತಾನೇ ಪರಮಾತ್ಮ ಸ್ವತಂತ್ರನಾಗಿದ್ದಾನೆ. ಇದು ನಮ್ಮ ಬ್ರಹ್ಮಾಂಡ ಹೇಗಿದೆ, ಯಾವುದನ್ನ ಯಾವುದು ಆಧರಿಸಿದೆ ಅನ್ನೋದನ್ನ ಚಿಂತನೆ ಮಾಡೋ ಕ್ರಮ ಇತ್ತು. ಅಂತ ಭೀಮಸೇನ ಅಷ್ಟು ಜನಗಳನ್ನ ಹೊತ್ತುಕೊಂಡು ಕಾಡಲ್ಲಿ ಹೋಗ್ತಾ ಇದ್ದಾರೆ. ನಮಗೆ ಮೊದಲೇ ರಾತ್ರಿ ಬೇರೆ, ದೀಪ ಇಲ್ಲ, ದಾರಿ ಇಲ್ಲ, ಹೇಗೆ ಭೀಮಸೇನ ಹೋಗ್ತಿದ್ದು ಅಂತ ಹೇಳ್ತಾರೆ. ನಮ್ಗೆ ಆಶ್ಚರ್ಯವಾಗಿ ಭೀಮನ ಮಹಿಮೆಯನ್ನು ಕನ್ನಡದಲ್ಲಿ ಯಾರು ಸರಿಯಾಗಿ ತರಲಿಲ್ಲ. ಆದ್ರಿಂದ ಭೀಮ ಅಂದ್ರೆ ಯಾರೋ ಹೊರಟ ಒಬ್ಬ ಹುಂಬ, ಏನೋ ಮಾತಾಡಿದ್ರೆ ಮಾತಾಡ್ತಾನೆ ಇರ್ತಾನೆ, ತಿಂದ್ರೆ ತಿಂತಾನೆ ಇರ್ತಾನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಹೊರತು ಭೀಮನ ನಿಜವಾದ ಚಿತ್ರವನ್ನು ಯಾರು ಕನ್ನಡ ತರಲಿಲ್ಲ, ಬೇರೆಯವರು ತರಲಿಲ್ಲ. ಮೂಲದಲ್ಲಿ ನೋಡಬೇಕು ಎಷ್ಟು ಶಕ್ತಿ ಭೀಮನಿಗೆ ಅಂತ ಕೇಳಿದರೆ, ದಾರಿ ಮಾಡ್ಕೊಂಡು ಭೀಮಸೇನೆ ಹೋಗ್ತಿದ್ದಿಲ್ವ, ಭೀಮಸೇನೆ ಪದ್ಧತಿನೇ ಅಲ್ಲ, ಭೀಮಸೇನೆ ದಾರಿ ಮಾಡ್ಕೊಂಡು ಹೋಗ್ತಿದ್ರು, ಅದು ಹೋಗಿದ್ದೇ ದಾರಿ ಅಂತ ಹೇಳ್ತಿದ್ರೆ. ಭೀಮಸೇನ ಒಂದ್ಸಲ ಕಾಲು ಎತ್ತಿಟ್ರೆ ಆ ಫೋರ್ಸ್ಗೆ ಗಾಳಿ ಬರುತ್ತಲ್ಲ, ಈಗಂದ್ರೆ ಸೊಳ್ಳೆ ಹಾರುತ್ತಲ್ಲ ಕೆಲವು, ಈಗಾಗಲೇ ಸೊಳ್ಳೆಗಳು ಅವು ಹಾರೋದಿಲ್ಲ ಪಾಪ, ಅವು ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ, ಇಮ್ಯೂನ್ ಆಗಿರೋ ಕಾಲ ಇದು. ಭೀಮಸೇನ ಕಾಲೇ ತಿಟ್ಟರೆ ಆ ಫೋರ್ಸ್ಗೆ ಮರಗಳು ಸಾಲು ಸಾಲು ಕೆಳ ಬಿದ್ದು ಗುರುಳು ಬಿದ್ದು ಬಿಡ್ತದೆ ಮರಗಳು, ಅಂತ ಫೋರ್ಸ್. ನಂಬೇಕಂತ ಕೇಳಬೇಡಿ, ಗಾಳಿ ಬೀಸಿದ್ರೆ ಏನಾಗುತ್ತೆ ನೋಡಿ, ಒಂದ್ಸಲ ಒಂದು 2-10 ನಿಮಿಷ ಗಾಳಿ ಬೀಸಿರಲಿ ಎಲ್ಲ ರೋಡ್ ಬ್ಲಾಕ್ ಆಗಿರುತ್ತೆ, ಎಲ್ಲ ಮರ ಉಳಿ ಬಿದ್ಬಿಟ್ಟಿರ್ತಾವಾಗ್ಲೇ. ನಾವು ಈ ಭೌತಿಕ ಗಾಳಿ ಬೀಸಿದ್ರೆ ಎಷ್ಟಾಗಬೇಕಾದ್ರೆ, ಆತ ಭೌತಿಕ ವಾಯು ಅಲ್ಲ ಭೀಮಸೇನ, ಪ್ರಾಣವಾಯು ಮುಖ್ಯ ಪ್ರಾಣ. ಆತ ಬೀಸಿದಾಗ ಮರಗಳು ಸಾಲು ಸಾಲು ಉಳಿ ಬಿಡ್ತಾ ಇದ್ವು, ಮತ್ತೆ ಅಡ್ಡ ಬೀಳ್ತಿದ್ದಲ್ಲ, ಮತ್ತೆ ಆ ವೇಗ ಎಷ್ಟಿತ್ತು ಅಂದ್ರೆ ಅವೆಲ್ಲ ಬುರುಳಿ ಬಿಡೋದು ಮುದ್ದೆ ಹಾರಿಬಿಡೋದು, ಹೈವೇ ಆದಾಗ ಆಗ್ತಿತ್ತು. ಅದು ಒಂದು ನಾವು ಟೆಂಡರ್ ಕರೆದು ಇಷ್ಟೆಲ್ಲ ಮಾಡೋ ಹೊತ್ತಿಗೆ ದುಡ್ಡು ತಿಂದು ಹೋಗಿರ್ತಾರೆ, ರೌಂಡ್ ಆಗಿರೋದಿಲ್ಲ, ಅವ್ರ ಬದುಕಿ ದಾರಿ ಮಾಡ್ಕೊಂಡಿರ್ತಾರೆ ಹೊರತು ಓಡಾಡಕ್ ದಾರಿ ಮಾಡಿರೋದಿಲ್ಲ ಪಾಪ. ಅಂತ ಜನ ಇರ್ತಾರೆ, ಇಮಿಡಿಯೇಟ್ ಆ ಮರ ಬೀಳ್ಬೇಕು, ಸೆಟ್ ಆಗಬೇಕು, ಹೈವೇ ಕ್ರಿಯೇಟ್ ಆಗಬೇಕು. ಭೀಮಸೇನ ಅದ್ರ ಸರಸರಸರ ಹೋಗ್ತಾ ಇದ್ರು. ಭೀಮಸೇನ ಎಂದು ವೇಗ ಕಡಿಮೆ ಮಾಡ್ತಿರಲಿಲ್ಲ, ಎಂಥ ಮಿಷನ್ ಕೂಡ ಅಪ್ಪನಲ್ಲಿ ಬಂದಾಗ ಸ್ಪೀಡ್ ಕಟ್ ಆಗಿಬಿಡುತ್ತಾಗಲೇ. ಆಗುಂಬೆ ಘಾಟ್ನೊಳಗೆ 60 ಕಿಲೋಮೀಟರ್ ಹೋಗಿದ್ರು ಗೋವಿಂದ, ಅವ್ನು ವೈಕುಂಠಕ್ಕೂ ವೇಮಲೋಕಕ್ಕೂ ಹೋಗ್ತಾನೆ ಹೊರತು ಮೇಲಕ್ಕೆ ಹೋಗಬೇಕಾಗೋದಿಲ್ಲ. ಆದ್ರೆ ಭೀಮಸೇನೆ ವೇಗಕ್ಕೆ ವ್ಯತ್ಯಾಸವೇ ಇಲ್ಲ, ಅಂಥ ಗಲಾಟೆಯಲ್ಲೂ ಕೂಡ ಅದೇ ಫಾಸ್ಟ್ ಆಗಿ ಹೋಗ್ತಿರೋದು. ಮಧ್ಯೆ ಮಧ್ಯೆ ತಗ್ಗು ದಿನಗಳು ಬರ್ತಾ ಇದ್ವು, ದಿನಗಳು ಬರ್ತಿದ್ವಂತೆ. ಮಹಾಭಾರತ ಹೇಳುತ್ತೆ ಭೀಮಸೇನ ದಿನ್ನೆ ಹತ್ತಿಳಿಯೋದು ಭೀಮಸೇನ ಮೆಥಡ್ ಅಲ್ಲ, ಹತ್ತಿಳಿಯೋದು ಭೀಮಸೇನ ಪದ್ಧತಿ ಅಲ್ಲ. ಮತ್ತೆ ಯಾಗ ಭೀಮಸೇನ ಹೋಗ್ತಿದ್ದ ಅಂತ ಹೇಳ್ತಾರೆ. ನಿಜವಾಗಲೂ ಮಹಾಭಾರತದ ಭೀಮಸೇನ ಅಂದ್ರೆ ಭೀಮಸೇನೇ, ರಾಮಾಯಣದ ಹನುಮಂತ, ಮಹಾಭಾರತದ ಭೀಮಸೇನ, ಅವರಿಬ್ಬರಂತ ವ್ಯಕ್ತಿಗಳನ್ನ ಜಗತ್ತು ಮತ್ತೆ ಕಾಣಲಿಲ್ಲ. ಇನ್ನು ಕೃಷ್ಣ ರಾಮ ಎಲ್ಲ ಸಾಕ್ಷಾತ್ ಭಗವಂತ, ಅವ್ರು ಕಂಪೇರ್ ಮಾಡ್ಲಿಕ್ಕೆ ಹೋಗಬಾರದು. ಜೀವಕೋಟಿಯಲ್ಲಿ ಇವರಿಬ್ಬರ ಶಕ್ತಿ ಭಾರಿ ಅಗಾಧವಾದ ಶಕ್ತಿ ಇದು. ಬೆಟ್ಟಗಳು ಬಂದಾಗ ಭೀಮಸೇನ ಏನ್ ಮಾಡ್ತಿದ್ದ ಗೊತ್ತೇನು, ಹತ್ತಿಳಿತಿದ್ದಿಲ್ವಂತೆ, ಕಾಲೆತ್ತಿ ಅದನ್ನು ತುಳಿದ್ರೆ ಗ್ರೌಂಡ್ ಲೆವೆಲ್ ಬರ್ತಿತ್ತಂತೆ, ಕಾಲೆತ್ತಿ ತುಳಿದ್ರೆ ಗ್ರೌಂಡ್ ಲೆವೆಲ್ ಸೆಟ್ ಆಗಬೇಕಂತೆ, ತಗ್ಗದಿಂದ ಇಲ್ಲಿ ಒತ್ತಿದ್ರೆ ಭೂಮಿ ಮೇಲೆ ಕೆಡುತ್ತಿತ್ತಂತೆ. ಇಂಥ ಒಂದು ವ್ಯವಸ್ಥೆ, ಅತ್ಯದ್ಭುತವಾದ ಪ್ರಯಾಣ ಭೀಮಸೇನ ಪ್ರಯಾಣ. ಅದಕ್ಕೇನೆ ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗ ದಾತ್ರೀಹಿ ಕಥಮಪ್ಯಮರಾಹ ಪ್ರಪಂಚೇ ಯೇಯುಹ ನನು ಮಧ್ವಸ್ಯ ನಮಾದೃಶೋ ಅಲ್ಪಭೂತಾಹ. ಎಂಥ ಸಾಮರ್ಥ್ಯ ಮಧ್ಯರಾತ್ರಿಯಲ್ಲಿ ಮಾರ್ಗ ತೋರಿಸತಕ್ಕಂತ ಹಿರಿಮೆ. ಅದಕ್ಕೇನೆ ಕಲಿಯುಗ ಮಧ್ಯರಾತ್ರಿ, ಇದರಲ್ಲಿ ತತ್ವಜ್ಞಾನದ ಮಾರ್ಗ ತೋರಿಸಲಿಕ್ಕೆ ಅವರನ್ನು ಕಳಿಸಿಕೊಟ್ಟಿ. ಏನಾಹಮೇಹ ದುರ್ಮಾರ್ಗಾತ್ ಉದ್ಧೃತ್ಯಾಭಿನಿವೇಶಿತಃ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣ ಪ್ರಜ್ಞಂ ನಮಾಮಿತಂ. ಅವರಿಗೆ ದಾರಿ ಕಾಣದಾಗಿದೆ ಅನ್ನೋ ಹಂತ ಬರೋದೇ ಇಲ್ಲ ಅಂತ ವಾಯುದೇವರಿಗೆ. ಅಂಥ ಮಹಾನುಭಾವರು ಇಷ್ಟೆಲ್ಲ ಮಾಡಿಕೊಂಡು ಅರಣ್ಯದಲ್ಲಿ ತುಂಬಾ ದೂರ ಹೋಗಿದ್ದಾರೆ. ಅಷ್ಟೊತ್ತಿಗೆ ಏನು ತಮಾಷೆ ಆಯ್ತು ಗೊತ್ತೇನು, ಕೂತಂತಹ ಅರ್ಜುನ ಧರ್ಮರಾಜ ಎಲ್ಲ ಕೇಳಿಕೊಂಡಂತೆ, ಭೀಮಸೇನ ಇಷ್ಟೊತ್ತು ನಡಿಲಕ್ಕಾಗಲಿಲ್ಲ ಅಂತ ಹೇಳ್ತಾ ಇದ್ವಿ, ನಮಗೆ ಕೂಡ್ಲಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟಂತೆ. ತಮಾಷೆ ನಮ್ಗೆ ಸುಸ್ತಾಯ್ತು ಅಂತ ಹೇಳ್ತಾರೆ. ಆಶ್ಚರ್ಯ, ಹೊತ್ತಿದ್ದು ಭೀಮಸೇನ, ನಡೆದಿದ್ದು ಭೀಮಸೇನ, ಸುಸ್ತಾಗಿದ್ದು ಅವರಿಗೆ, ಎಂತ ತಮಾಷೆ ಅಂದ್ರು. ಭೀಮಸೇನ ಇಷ್ಟೆಲ್ಲ ಮಾಡಿದರೆ ನೀವು ಸರಿ ಆಯಾಸವೇ ಆಗಿಲ್ಲ. ನೀವು ವಾಯುದೇವರ ಹಿರಿಮೆ ಎರಡು, ಎಲ್ಲಾ ಕೆಲಸವನ್ನು ಮಾಡ್ತಾರೆ ಮತ್ತೆ ಆಯಾಸವಿಲ್ಲದೆ ಮಾಡ್ತಾರೆ. ಇದು ಭಾರಿ ವಿಶೇಷ. ನಮ್ಮ ಜನ ಎದ್ದು ಕಾಫಿ ಕುಡಿಯೋದ್ರೆ ಆಯಾಸ ಮತ್ತೆ ಮಲ್ಕೊಂಡ್ಬಿಡ್ತಾರೆ ಪಾಪ. ಹೇಳೋದು ಬೆಡ್ ಕಾಫಿ ಕುಡಿದ್ರೆ ಮತ್ತೆ ಮಲ್ಕೊಂಡ್ಬಿಡೋದು. ಇನ್ನೊಂದ್ರು ಭಾರಿ ಸುಸ್ತಾಗಿ ಬಿಡುತ್ತೆ ಪಾಪ ಅವ್ರಿಗೆ. ಊಟ ಮಾಡಿ ಈಗ ಮಲಗಿದ್ದಾರೆ, ಊಟ ಮಾಡಿ ಮಲಗಿದ್ದಾರೆ, ಏನನ್ನೇ ಊಟ ಮಾಡಿ ಮರಳಕ್ಕ ಶಕ್ತಿ ಬಂದು ಓಡಾಡಲಕ್ಕಲ್ಲ. ಪೆಟ್ರೋಲ್ ಈಗ ಹಾಕ್ಸಿದ್ದೇವೆ ಅಂತ ಕಾರ್ ನಿಲ್ಲಿಸ್ಬಿಟ್ರೆ ಒಂದ್ ಕಡೆಗೆ, ಒಂದು ಅರ್ಧ ಗಂಟೆ ಕಾರ್ ನಿಲ್ಲಿಸ್ಬಿಡೋದು. ಈಗ ಪೆಟ್ರೋಲ್ ಹಾಕ್ಸಿದ್ದೇವೆ ಅಂತ ಪೆಟ್ರೋಲ್ ಇಲ್ಲದ ಕಾರ್ ನಿಲ್ಲಿಸಿದ್ರೆ ಹಾಕಿದ ತಕ್ಷಣ ಮುಂದೆ ಹೋಗ್ಬೇಕು, ಮಲ್ಲಿ ನಿಲ್ಲಿಸಿಬಿಡ್ಬೇಕು. ಅದನ್ನ ಮನುಷ್ಯನ ಆಹಾರ ಸೇವನೆ ಅಂದ್ರೆ ಇಂಥ ಒಂದು ವಿಚಿತ್ರ ಸೇವನೆ. ಆದರೆ ಭೀಮಸೇನನ ಹಿರಿಮೆ ನೋಡಬೇಕು. ಆ ಸುಸ್ಥಿರ ಹೆಸರೇ ಇಲ್ಲ. ಸುಂದರಕಾಂಡದಲ್ಲಿ ಕೇಳಿದ್ದೇವಲ್ಲ, ಸಮುದ್ರ ಹಾರ್ತಿರ್ಬೇಕಾದ್ರೆ ಮೈನಾಕ ಪರ್ವತ ಬಂದು ಭೀಮಸೇನ ಹನುಮಂತ ಸ್ವಲ್ಪ ವಿಶ್ರಾಂತಿ ತಗೊಂಡು ಮುಂದೆ ಹೋಗು ಅಂತ ಕೇಳಿದರೆ, ನೈವಾತ್ರ ವಿಶ್ರಮಣ ಮೈಚ್ಛದ ವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತ ಶ್ರಮೋಸ್ಯ. ನೂರು ಯೋಜನ ಸಮುದ್ರ ಹಾರಿದವರು, 50,000 ಯೋಜನ ದೂರ ಹಾರಿ ಸಂಜೀವನ ಪರ್ವತ ತಂದವರು, ಅವರು ಇದೆಲ್ಲ ಯಾವ ಮೂಲೆಯ ಲೆಕ್ಕ? ಆಯಾಸವೇ ಆಗಿಲ್ಲ, ಆರಾಮಾಗಿದ್ದಾರೆ. ನಮ್ಮಲ್ಲಿ ಉದ್ಧರಣೆ ಎತ್ತಲೆ ಕಾಯಾಸ ಸಂಧ್ಯಾ ಒಂದೇ ಮಾಡಬೇಕು. ಉದ್ಧರಣೆ ಎತ್ತಬೇಕಾದ್ರೆ ಎಲ್ಲ ಸೇರಿ ಎತ್ತಿದ್ರೆ ಪುಣ್ಯ, ಮನೆಯವರು ಆ ಥರ ಆಗಿಬಿಟ್ಟಿದ್ದ ಎಲ್ಲ ಬಿಡೋರೆ. ಕಾಫಿ ಲೋಟ ಎತ್ತಾರೆ, ಉದ್ಧರಣೆ ಎತ್ತಲಕ್ಕಾಗೋದಿಲ್ಲ. ಇದು ಮನುಷ್ಯನ ದೌರ್ಲಭ್ಯ, ವಿಚಿತ್ರವಾದ ಒಂದು ದೌರ್ಬಲ್ಯದ ಪರಾಕಾಷ್ಠ ಇದು. ಅದು ಭೀಮಸೇನಿಗೆ ಅಷ್ಟೇ ಹೊತ್ತಿದ್ದು ಭಾರವೇ ಇಲ್ಲ, ನಮಗೆ ಕೂಡ್ಲಕ್ಕಾಗೋದಿಲ್ಲ, ನಮಗೆ ನಿದ್ರೆ ಒಂದ್ ಕಡೆಗೆ ಕೂತು ಕೂತು ನಿನ್ನ ವೇಗ ತಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿದ್ವಿ. ವೇಗ ತಡ್ಕೊಳಕ್ಕಾಗೋದಿಲ್ಲ ಅಂದಾಗ ಭೀಮಸೇನ ಆಯ್ತು, ಒಂದ್ ಕಡೆ ಇಳಿಸ್ತೇನೆ ಅಂತ ತಿಳಿಸಿದ್ರೆ ಆ ಏನ್ ಮಾಡ್ಬೇಕವ್ರು? ಆಶ್ಚರ್ಯ ಗೊತ್ತೇನು, ಭೀಮಸೇನ ನನಗೆ ತುಂಬಾ ಬಾಯಾರಿಕೆ ಆಗಿಬಿಟ್ಟಿದೆ, ಸ್ವಲ್ಪ ನೀರು ತಂದ್ಕೊಡ್ತೀಯ ಅಂತ ಕೇಳಿದ್ರೆ ಭೀಮಸೇನ ಹೊತ್ತಿದ್ದು ಭೀಮಸೇನ ಆತಿರ ಬಾಯಾರಿಕೆ ಇಲ್ಲ, ಇವ್ರಿ ಬಾಯಾರಿಕೆ ಅಂತ ಕೂತವ್ರಿಗೆ ಬಾಯಾರಿಕೆ. ಸ್ವಲ್ಪ ನೀರು ತಂದ್ಕೊಡ್ತೀಯಾ? ನಿಜವಾಗ್ಲು ಏನ್ ಮಾಡ್ಬೇಕಾಗಿತ್ತು ಅವರು? ಪಾಪ ಹೊತ್ತು ತುಂಬಾ ಸುಸ್ತಾಗಿದೆ ಅಂತ ಕಾಣುತ್ತೆ, ನೀರು ಇರ್ಬೇಕಂತ ಅವ್ರಿಗೆ ಕೇಳ್ಬೇಕು, ನಮಗೆ ನೀರು ತಂದ್ಕೊಡ್ತೀಯ ಅಂತ ಕೇಳಿದ್ರು. ಅದು ಕೆಲಸ ಮಾಡೋರು ಕಂಡ್ರೆ ಮಾಡಿಸ್ಕೊಳ್ಳೋದಕ್ಕೆಲ್ಲ ಜನ ತಯಾರಿರ್ತಾರೆ, ಪಾಪ ನೀರೇ ಮಾಡಿಬಿಡ್ತೀಯ ಎಲ್ಲ ಅಂತ ಕೇಳಿ ಒಂದು ಪದ್ಧತಿ. ಇನ್ನೊಂದು, ಅವ್ರಿಗೆ ಸುಳ್ಳು ಮಾಡ್ತಾ ಇಲ್ಲ ಪಾಪ, ನಿಜವಾಗ್ಲೂ ಆಯಾಸ ಆಗಿದೆ ಅವ್ರಿಗೆ. ಅವ್ರ ಕೆಪಾಸಿಟಿ ಅಷ್ಟೇನೆ, ವಾಯುದೇವರ ಕೆಪಾಸಿಟಿ ಉಳಿದವ್ರಿಗೆ ಹೋಲಿಸಕ್ ಬರೋದಿಲ್ಲ, ಆದ್ರಿಂದ ಅವ್ರಿಗೆ ಸುಸ್ತೆ ಆಗಿಬಿಟ್ಟಿದ್ರು. ನೀರು ಬೇಕು ಅಂತ ಕೇಳಿದರಂತೆ ಉಳಿದವ್ರ ಯಾರು ಬೈತಿದ್ರು, ಬಡ್ದಿ ರಾತ್ರಿ ಬೇರೆ ಅರಣ್ಯ ಬೇರೆ ಸುಮ್ಮನೆ ಮಲ್ಕೊಳ್ಳಿ ಸಾಕಂತ ಬೈದ್ರು ಬೋದು ಹೋಗ್ತಿತ್ತು. ಭೀಮಸೇನ ಹೌದಾ, ನೀರು ತರ್ತೇನೆ ಅಂತ ಹೋದ್ರೆ ನೀರು ತರ್ತೇನೆ. ಈಗ ಎಷ್ಟು ಕರುಣಾಳು, ಅಂತ ಹೊತ್ತಿನಲ್ಲಿ ನೀರು ತರಲಿಕ್ಕೆ ಅಂತ ಹೊರಡಬೇಕಾದ್ರೆ ನಿಜವಾಗಲು ವಾಯುದೇವರ ಕಾರುಣ್ಯ. ದೇವರ ಕಾರುಣ್ಯವಾದ ಮೇಲೆ ಅಂತ ಕರುಣೆ ತೋರಿಸ್ತಕ್ಕಂತ ಪುರುಷರು ಅಂದ್ರೆ ವಾಯುದೇವರೇ. ಅಂತ ಕರುಣೆ ತೋರಿಸ್ತೇ ಹೋಗಿದ್ದಿದ್ರೆ ಅವ್ರ ಅವತಾರ ಯಾಕೆ ಮಾಡ್ಬೇಕಾಗಿತ್ತು ಭೂಲೋಕದೊಳಗೆ? ನಮಗೇನು ವ್ಯಾಚಾರ, ನಿಮ್ಮದ್ದ ನಾನೇ ಕೊರೆದ ಅಲ್ಲೇ ಸತ್ಯಲೋಕ ಇದ್ದಿದ್ದು ಯಾವುದೋ ಅಲ್ಲ, ಬೆಂಗಳೂರಿದ್ದವರೇ ಬಿಟ್ಟು ಹೋಗೋದಿಲ್ಲ. ಸತ್ಯಲೋಕ ಬಿಟ್ಟು ಭೂಲೋಕಕ್ಕೆ ಬಂದು ಅವತಾರ ಮಾಡ್ಬೇಕಾದ್ರೆ ಎಷ್ಟು ಅನುಗ್ರಹ ಮಾಡಿರ್ಬೇಕು ಜನಗಳ ಮೇಲೆ. ಬಂದ್ರಂತೆ ತಕ್ಷಣ ತರ್ತೀರಿ ಅಂತ ಹೊರಟ್ರಂತ, ಮಲ್ಲಿ ಮಲಗಿಸ್ಬಿಟ್ಟ ಅವ್ರನ್ನೆಲ್ಲ, ಇಲ್ಲಿ ಕೂತೀರಿ ನೀರು ತರ್ತೇನೆ ಅಂತ ಹೋದ್ರೆ ದೂರದಲ್ಲಿ ಸರೋವರ. ಭೀಮಸೇನ ಡಿಸ್ಟೆನ್ಸ್ ಪ್ರಾಬ್ಲಮ್ ಇಲ್ಲೇ ಇಲ್ಲ, ಹೋಗಿದ್ದು ಆ ಸರೋವರದಲ್ಲಿ ನೀರು ತಗೊಂಡ್ರೆ ಅಲ್ಲಿ ಎಲ್ಲಿ ತರೋ ಪಾತ್ರೆ ಇದೆಯಾ, ಕ್ಯಾರಿಯರ್ ಇದೆ, ಏನಿದೆ ಅಲ್ಲಿ? ಏನೂ ಇಲ್ಲ. ನೀರು ಹೇಗೆ ತರಬೇಕು? ಯೋಚನೆ ಮಾಡಿದ್ರಂತೆ, ಭಾಗವತ ಓದಬೇಕು, ಮಹಾಭಾರತ ಓದಬೇಕು, ನಿರ್ಣಯ ನೋಡ್ಬೇಕಾಗ. ಅಂತ ಹೊತ್ತ ನೀರು ಹೇಗೆ ತರಬೇಕು ನಮ್ಗೆ ಹೊಸ ಒಂದು ಐಡಿಯಾ ತಂದ್ಕೊಡ್ತಾರೆ. ಅಂತ ಹೊತ್ತ ನೀರು ಎಲ್ಲಿಂದ ತರಬೇಕಾಗ? ತಂದ್ರಂತೆ, ಹೇಗೆ ತಂದ್ರಂತ ಗೊತ್ತೇನು? ಅಂಬುಜ ಪತ್ರಣದ್ಧಂ ಅಂತ ನಿರ್ಣಯದಲ್ಲಿ ಆಚಾರ್ಯ ಬರೀತಾರೆ. ಅಂಬುಜ ಪತ್ರಣದ್ಧಂ, ಕಮಲದ ಸರೋವರ ಇತ್ತು, ಕಮಲ ಪುಷ್ಪಗಳ ಸರೋವರ, ಕಮಲದ ಎಲೆ ಇತ್ತು, ಕಮಲದ ಎಲೆ ಹೀಗೆ ಮಡಿಸಿದ್ರಂತೆ, ಧ್ವನಿ ಆಗುತ್ತಾರೆ, ಮಡಿಸಿರ್ತಾರೆ, ಧ್ವನಿ ಆದಾಗ ಆಯ್ತಲ್ಲ. ಅದ್ರಲ್ಲಿ ನೀರು ಇಟ್ಕೊಂಡ್ರೆ ಯೋಚನೆ ಇಲ್ಲ, ಅದು ಬಿಚ್ಚೋ ಬಿಡುತ್ತಲ್ಲ, ಇಲ್ಲಿ ಗಡ್ಡೆ ಇತ್ತ ಮುರಿಲಿಕ್ಕೆ ಧ್ವನಿ ಮಾಡ್ಲಿಕ್ಕೆ ಅಂತ ಕೇಳಿದ್ರೆ ಗಡ್ಡೆ ಬೇಕಿಲ್ಲ. ಅದನ್ನು ಉತ್ತರೇಯದೊಳಗೆ ಇಟ್ಕೊಂಡ್ಬಿಟ್ಟಾಗ ಅದು ಸರಿಯಾಗಿ ಬೆಂಡ್ ಆಗುತ್ತೆ, ಸುಲಭ ಬೆಂಡ್ ಆಗುತ್ತೆ. ನೀರು ತುಂಬಿಸಿಬಿಟ್ಟು ತಾವು ಹೊದ್ದ ಉತ್ತರೇಯದೊಳಗೆ ಅದು ಇಟ್ಕೊಂಡ್ಬಿಟ್ಟಾಗ ಫಸ್ಟ್ ಕ್ಲಾಸ್ ಅದು ಕ್ಯಾರಿ ಬ್ಯಾಗ್ ಅನ್ನ ಆಯ್ತದ. ಅದ್ರಲ್ಲಿ ನೀರು ತಗೊಂಡು ಬಂದಿರುತ್ತೆ, ಎಷ್ಟು ತಮಾಷೆ! ಒಂದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಕಮಲದಲ್ಲಿ ಒಂದು ಚೂರು ಸೊರೋದಿಲ್ಲ, ಅದರೊಳಗೆ ಅಷ್ಟು ಸ್ಟ್ರಾಂಗ್ ಇರ್ತದೆ, ಅಷ್ಟು ಫರ್ಮ್ ಇರುತ್ತೆ, ನೀರು ಅಂಟ್ಕೊಳ್ಳೋದಿಲ್ಲ. ಮತ್ತೆ ಅದಕ್ಕೆ ತಾವರೆಯಲ್ಲಿ ವೈಶಿಷ್ಟ್ಯ, ನೀರಲ್ಲಿದ್ರು ನೀರು ಅಂಟ್ಕೊಳ್ಳೋದಿಲ್ಲ, ಪೂರ್ತಿಯಾಗಿ ನೀರು ಡೆಲಿವರಿ ತಗೊಳ್ಬೋದು. ಅದರಿಂದ ಅಷ್ಟು ವ್ಯವಸ್ಥೆ ಮಾಡ್ಕೊಂಡು ಭೀಮಸೇನ ತಂದ್ರೆ ಇದು ನಮಗೆ ಗೊತ್ತಾದ್ರೆ ಆಪತ್ಕಾಲದಲ್ಲಿ ನೀರನ್ನು ಹೇಗೆ ತರಬಹುದು ಅನ್ನೋ ಅಂಶದ ಬಗ್ಗೆ ಮಹಾಭಾರತ ಒಳ್ಳೆಯ ಬೆಳಕನ್ನು ಚೆಲ್ಲುತ್ತೆ. ಅದನ್ನು ತಂದು ಕೊಡೋ ಹೊತ್ತಿಗೆ ಅವ್ರು ನೀರು ಕೂಡ ಆಗ ಮತ್ತೆ ಎಲ್ಲ ಮಡ್ಕೊಂಡ್ಬಿಟ್ರಂತ ಹಾಗೆ. ನೀರು ಕುಡಿದಾರೆ ಎದ್ದಿರಬಾರದು, ಕೊನೆ ಪಕ್ಷ ನೀರು ಕುಡಿದ ನಿದ್ದೆ ಬರ್ತಾ ಎಲ್ಲ ಮನ್ಕೊಂಡ್ರದ್ದು. ಭೀಮಸೇನ ನೋಡಿದ್ರಂತೆ, ಆಯ್ತು ಕಾಯ್ಕೊಂಡು ನಾನು ನಿಮ್ಗೆ ಕಾವಲು ನಾನು ಕಾಯ್ತಿರೋದು ಎದ್ದು ಕುತ್ಕೊಂಡ್ರೆ ಪಕ್ಕದಲ್ಲಿ ಅವರೆಲ್ಲ ನಿದ್ದೆ ಮಾಡಿತ್ತಾ ಅಂದ್ರೆ ಭೀಮಸೇನ ಕಾಯ್ಕೊಂಡು ಕುತ್ಕೊಂಡ್ರದ್ದು ಎಂತ ಆಶ್ಚರ್ಯ ಇದೆ. ಕಾಯ ಕೆಲಸ ಮಾಡಬಾರ್ದು ಅರ್ಜುನಾದಿಗಳು, ಅದೂ ಇಲ್ಲ, ಓಡಾಡೋ ಕೆಲಸ ಬೇಡ, ಹೊರೋ ಕೆಲಸ ಬೇಡ, ನೀರು ತರೋ ಕೆಲಸ ಬೇಡ, ಇಷ್ಟೊತ್ತು ಓಡಾಡಿದ್ದಿ ಮಹಾತ್ಮ, ನೀನು ಮಲಗು, ನಾವು ಕಾಯ್ತೇವೆ ಅಂತ ಹೇಳಬಾರದೆ. ನನ್ನ ಮನೆಗೆ ನಿದ್ದೆ ಮಾಡಿ ಕಣ್ಣು ಮುಚ್ಚಿಕೊಂಡೇ ಬಿಟ್ರೆ ಎಲ್ಲರೂ ಕೂಡ. ಭೀಮಸೇನ ಪಕ್ಕದಲ್ಲಿ ಕಾಯ್ಕೋತ ಕೂತನಂತೆ. ನಿಜವಾಗ ನಾವು ಮಲಗಿದಾಗ ಏನಾಗುತ್ತೆ ಅನ್ನೋದಕ್ಕೆ ಇದೇ ದೃಷ್ಟಾಂತ. ಎಲ್ಲರೂ ಮಲಗಿರ್ತಾರೆ, ನಮ್ಮ ದೇಹದಲ್ಲಿ ದೇವತೆಗಳಿರ್ತಾರೆ, ಅವರು ಮಲಗಿರ್ತಾರೆ ನಿದ್ದೆಯ ಕಾಲಕ್ಕೆ. ಕಣ್ಣಿನ ಸೂರ್ಯ, ಕಿವಿಯ ಚಂದ್ರ, ಕೈಯ ದಕ್ಷ, ವರುಣಾದಿ ಎಲ್ಲ ದೇವತೆಗಳು ಕೂಡ ವಿಶ್ರಾಂತಿಯಲ್ಲಿರ್ತಾರೆ. ಆ ಎದ್ದಿರೋದು ಯಾರು ಗೊತ್ತೇನು? ವಾಯುದೇವರು ಒಬ್ಬರೇ, ವಾಯುದೇವರೊಬ್ಬರೇ ಎದ್ದಿರೋದು. ಅವರೊಳಗೆ ಭಗವಂತ ಯಾವಾಗಲೂ ಕೂಡ ಜಾಗೃತರಾಗಿರ್ತಾನೆ. ಉಡುಗೊರೆಲ್ಲ ಮಲಗೋ ದೇವತೆಗಳು, ವಾಯುದೇವರು ಎಂದು ಮಲಗದೇ ಇರೋ ದೇವತೆ, ಆಗೀಗ ಮಲಗೋದಿಲ್ಲ ಅಲ್ಲ. ಏವಂ ಪ್ರಲಯ ಕಾಲೇಪಿ ಪ್ರತಿಭಾತ ಪರಾ ಬರಹ ಮುಖ್ಯ ವಾಯು ನಿತ್ಯ ಸಮಹ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಕೊಟ್ಟಂತ ಆಧಾರ ಅದು. ಈಗ ಮಲಗೋದಿಲ್ಲ ಅಲ್ಲ, ಇಡೀ ವಿಶ್ವವೇ ಮಲಗಿದ ಕಾಲಕ್ಕೆ ಮಹಾ ಪ್ರಳಯ ಕಾಲದಲ್ಲೂ ಕೂಡ ವಾಯುದೇವರಿಗೆ ನಿದ್ರೆ ಇಲ್ಲ. ಈಗ ಸದಾ ಎದ್ದಿರತಕ್ಕಂಥ ಹಿರಿಮೆ ವಾಯುದೇವರು ಅದಕ್ಕೆ ಅವರು ಅಷ್ಟು ಪೂಜ್ಯರಾಗಿರು. ಆಗ ಒಂದು ಘಟ್ಟ ತಲುಪಿತು, ಇವರು ಕಾಯ್ಕೊಂಡು ಕೂತಿದ್ದಾರೆ ಎಲ್ಲರೂ ಕೂಡ. ಅಷ್ಟೊತ್ತಿಗೆ ಆ ವನ ಯಾರದೋ ವನ ಅಲ್ಲ, ಹಿಡಿಂಬವನ ಅಂತ ಅದಕ್ಕೆ ಹೆಸರು. ಹಿಡಿಂಬಾಸುರರ ರಾಕ್ಷಸ ವಾಸ ಮಾಡ್ತಾ ಇದ್ದಂತಹ ವನ ಅದು, ಭಯಂಕರ ಕಾಡು, ಹಿಡಿಂಬಾಸುರನ ವಾಸ. ಅವನಿಗೊಬ್ಬ ತಂಗಿ ಹಿಡಿಂಬ ಅಂತ ಅವನ ಹೆಸರು. ಅವನು ಎಂಥವನು ಗೊತ್ತಾ, ಅವನು ಅಲ್ಲಿ ಕೂತ್ಕೊಂಡು ನರವಾಸನೆಯನ್ನು ಗ್ರಹಣ ಮಾಡ್ತಿದ್ದಂತ. ಅಷ್ಟು ಸೂಕ್ಷ್ಮ ಅವನು, ಎಲ್ಲೋ ಕೂತಿರ್ತಿದ್ದ, ವಾಸನೆ ತಕ್ಷಣ ಗ್ರಹಣ ಮಾಡ್ತಿದ್ದ. ನರರ ಮಾಂಸ ಭಾರಿ ಪ್ರಿಯ ಅವನಿಗೆ, ಕಷ್ಟ ವಾಸನೆ ಸಿಕ್ತಂತೆ. ಗುರುಸೋದು ಅವನು, ಕಳಿಸೋದು ತಂಗಿನ. ಅವನು ತಂದು ಕೊಡಬೇಕು, ಇವ್ರು ತಿಂದು ಕೊಡಬೇಕು ಆರಾಮವಾಗಿ. ಒಳ್ಳೆ ಕೆಲಸ ಇದು. ಅದು ತನ್ನ ತಂಗಿನ ಕಳಿಸ್ತಿದ್ದ, ಅವಳು ಹೋಗಬೇಕು, ಆ ಮನುಷ್ಯನ ಹಿಡ್ಕೊಂಡ್ಬರಬೇಕು, ಇವನು ತಿಂದು ಕೊಡಬೇಕಷ್ಟೇ. ಅಂದ್ರೆ ಸ್ತ್ರೀಯರ ಕೈಯಲ್ಲಿ ದುಡಿಸಿ ಕುಂದು ಕೂಡ್ತಿನ ಪುರುಷರಿಗೆ ಒಳ್ಳೆ ಎಕ್ಸಾಂಪಲ್. ಇವನು ಹೆಂಗಸರು ಕೆಲಸಕ್ಕೆ ಕಳಿಸೋದು, ಗಂಡಸು ಆರಾಮ ಕುತ್ಕೊಂಡಿರೋದು, ಸಂಬಳ ತಂದು ಹಾಕ್ಬಿಡೋದು ಯಥಾರ್ಥಕ. ಅಂತ ವಿಚಿತ್ರ ವ್ಯಕ್ತಿ ಇವನು ಹಿಡಿಂಬಾಸುರ. ಅಂದ್ರೆ ಈಗ ರಾಕ್ಷಸರ ಯಾತಕ್ಕೆ ಅಂದ್ರೆ ಬರೀ ಅವ್ರು ನೋಡ್ಲಿಕ್ಕೆ ಭಯಂಕರ ಭಯಂಕರವಾಗಿರ್ತಾರಲ್ಲ, ಅವ್ರ ಲೈಫ್ ಸ್ಟೈಲೇ ಅಂತದ್ದು. ಭಯಂಕರವಾಗಿದ್ದರೆ ರಾಕ್ಷಸ ಅಲ್ಲ, ಇಂಥ ಕೆಟ್ಟ ಜೀವನ ಇದ್ರೆ ರಾಕ್ಷಸ. ಕಂಡವ್ರ ಕೈಯಲ್ಲಿ ದುಡಿಸಿ ತಾನದನ್ನು ಎಂಜಾಯ್ ಮಾಡ್ತಕ್ಕಂಥ ಮಹತ್ತರವಾದಂಥ ಪಾಪಿಷ್ಠರಿ ಜನಗಳೆಲ್ಲ ಕೂಡ ಅವತ್ತು ಹಾಗೆ ಮಾಡಿದ ಅವನು. ಹಿಡಿಂಬೆ ನೀನು ಹೋಗು, ಎಲ್ಲೋ ಮನುಷ್ಯರ ವಾಸನೆ ಬರ್ತಾ ಇದೆ, ಕಡ್ಕೊಳ್ಳುವ ಅಂತ ಕಳಿಸಿದರೆ ಕಷ್ಟ. ಹಿಡಿಂಬೆ ಬಂದು ಮಾತು ಕೇಳಲೇಬೇಕು, ಅವಳು ತಂಗಿ ಮಾತು ಕೇಳಲೇಬೇಕು, ಇದು ರಾಕ್ಷಸ ಅವನು, ಅವ್ನು ಯಾವ ಲೆಕ್ಕನೇ ಇಲ್ಲ, ಅವಳನ್ನೇ ತಿನ್ನೋ ಪೈಕಿ ಅಂತ ಮಹಾಭಯಂಕರ ಅವನು. ಅವಳು ಹೊರಟ್ಲಂತೆ, ಹೊರಟು ಬರ್ತಾಳೆ ಭೀಮಸೇನ ಇವರೆಲ್ಲ ಕಾಯೋ ಜಾಗಕ್ಕೆ ಬಂದು ನೋಡಿದಾಗ ಅವಳಿಗೆ ಆಶ್ಚರ್ಯವಾಗಿ ಹೋಯ್ತು. ಅವಳು ಬಂದಿದ್ದು ಇವನ್ನೆಲ್ಲ ಎತ್ಕೊಂಡು, ಅವ್ಳು ಎಷ್ಟು ದಿವಸ ಅಭ್ಯಾಸ ಆಗೋಗಿತ್ತು ಪಾಪ, ಅವಳಿಗೆ ಎತ್ಕೊಂಡು ಹೋಗ್ಕೊಡೋದು ಅಣ್ಣ ತಿನ್ನೋದು ಅಭ್ಯಾಸ ಆಗೋಗ್ಬಿಟ್ಟಿತ್ತು. ಅವತ್ತು ಹಾಗೆ ಬಂದು ನೋಡಿದ್ರೆ ಅವಳಿಗೆ ಆಶ್ಚರ್ಯ ಆಗೋಯ್ತು. ಮಹಾಭಾರತ ಯಾರು ಓದಿಲ್ಲ ಆ ಜಾಗದೊಳಗೆ, ಉಳಿದವರು ಸರಿಯಾಗಿ ಬರೋದಿಲ್ಲ. ಅದನ್ನ ಎತ್ಕೊಂಡು ಹೋಗಿ ತಿನ್ನಕ್ಕೆ ಅಂತ ಕೊಡ್ಲಿಕ್ಕೆ ಬಂದ ಅವಳಿಗೆ ಭೀಮನ್ ನೋಡ್ತಿರ್ಲಿಕ್ಕೇನೆ ವಿಚಿತ್ರ ಪರಿವರ್ತನೆ ಆಯ್ತಂತೆ. ವೇದವ್ಯಾಸರು ಬರೀತಾರೆ, ರಾಕ್ಷಸಿ ಕಾಮಯಾಮಾಸ ರೂಪೇಣ ಅಪ್ರತಿಮಂ ಭುವಿ. ಭೀಮಸೇನ ಅತ್ಯದ್ಭುತವಾದ ರೂಪ ಕಾಣ್ತಿರ್ಲಿಕ್ಕೇನೆ ಅವಳಿಗೆ ಮದುವೆ ಆಗಬೇಕು ಅಂತ ಬಯಕೆ ಬಂದ್ಬಿಡ್ತಂತೆ. ಟೋಟಲ್ ಚೇಂಜ್ ಅದು. ಒಂದು ಈಗ ನಮ್ಮ ನಾಟಕ ಸಿನಿಮಾದ ಮಂದಿ ನೋಡ್ಬೇಕಿದ್ದೀನೆಲ್ಲ ಕೂಡ, ಭೀಮನನ್ನ ಒಳ್ಳೆ ಕುರೂಪಿ ರಾಯಿಸಿಬಿಟ್ಟಿರ್ತಾರೆ ಪಾಪ. ಅವ್ರು ನೋಡಿದ ತಕ್ಷಣ ಓಹೋ ಇವನು ಒಳ್ಳೆ ರಾಕ್ಷಸ ಇದ್ದಾಗಿರ್ತಾರೆ, ನಿಜವಾಗ್ಲೂ ಭೀಮನ ಪಾತ್ರ ರಾಕ್ಷಸರಂತ ಆರಿಸ್ಬಿಡ್ತಾರೆ ಪಾಪ. ಭಯಂಕರ ವ್ಯಕ್ತಿಗಳನ್ನ ಆರಿಸ್ತಾರೆ. ಭೀಮ ಭಾರಿ ಸುಂದರ ಅಂತ ಮಹಾಭಾರತದ ವರ್ಣನೆ. ಹನುಮಂತನ ಬಗ್ಗೆ ಸುಂದರ ಕಾಂಡನೆ ಇದೆ ಈ ಮಧ್ಯೆ, ಹೆಸರೇ ಸುಂದರ. ಹನುಮಂತ ಭಾರಿ ಸುಂದರ, ಸುಂದರ ಕಾಂಡ ಅಂತ ಹೆಸರಿಟ್ಟುಬಿಟ್ಟು. ಭೀಮಸೇನ ಭಾರಿ ಸುಂದರ, ಆಚಾರ್ಯರು ಭಾರಿ ಸುಂದರರು. ಯಾತಕ್ಕೆ ಗೊತ್ತೇ, ಅವರ ಸೌಂದರ್ಯದ ಮೂಲ ಏನು ಗೊತ್ತಾ? ತ್ವಾತ್ರಿಂಶಲ್ ಲಕ್ಷಣೋಪೇತಮಗ್ರಂ. ಮಂತ್ರಾಲಯ ಸ್ವಾಮಿಗಳ ಪ್ರಾತಃ ಸಂಕಲ್ಪಗತ್ತೆ ಉದ್ದರಿ ಗೊತ್ತಿರುತ್ತದೆ. ಆಚಾರ್ಯರು ಎಂಥವರು ಅಂದ್ರೆ ತ್ವಾತ್ರಿಂಶಲ್ ಲಕ್ಷಣೋಪೇತಾನಾಂ ಶ್ರೀಮದ್ ಆನಂದ ತೀರ್ಥ ಶ್ರೀಮಚ್ಚರಣಾನಾಂ ಅಂತ ಹೇಳ್ತಾರೆ. 32 ಲಕ್ಷಣದಿಂದ ಕೂಡಿದವರು, ಪರ್ಫೆಕ್ಟ್ ಪರ್ಸನಾಲಿಟಿ. ಅವರ ಸೌಂದರ್ಯ ಲಕ್ಷ್ಮೀನಾರಾಯಣರ ಸೌಂದರ್ಯವಾದ ಮೇಲೆ ಬ್ರಹ್ಮವಾಯುಗಳ ಸೌಂದರ್ಯವೇ ಸೌಂದರ್ಯ, ಸರಸ್ವತಿ ಭಾರತೀಯರ ಸೌಂದರ್ಯವೇ ಸೌಂದರ್ಯ. ಅದು ಅತ್ಯದ್ಭುತವಾದ ರೂಪ, ಅದನ್ನೇ ವೇದವ್ಯಾಸರು ಬರೀತಾರೆ. ರಾಕ್ಷಸಿ ಕಾಮಯಾಮಾಸ ರೂಪೇಣ ಅಪ್ರತಿಮಂ ಭುವಿ. ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಂದರ ಭೀಮಸೇನ. ತಕ್ಷಣ ಮದುವೆ ಆಗಬೇಕು ಅಂತ ಅನಿಸ್ಬಿಡ್ತಂತೆ ಅವಳಿಗೆ. ತಕ್ಷಣ ಬರ್ತಾಳೆ ಅವಳು, ಭೀಮನ ಹತ್ರ ಬಂದು ತನ್ನ ಪರಿಚಯ ಮಾಡಿಕೊಡ್ತಾಳೆ. ನಾನು ಹಿಡಿಂಬೆ ಅಂತ ಹೇಳಿ, ಹಿಡಿಂಬಾಸುರನ ತಂಗಿ, ನನ್ನ ಅಣ್ಣ ಈ ಕೆಲಸ ಮಾಡ್ತಾನೆ, ನಾನು ಈ ರೀತಿ ತೆನೆಗಳನ್ನು ಒಯ್ದು ಕೊಡ್ತೇನೆ, ಅದು ತಿಂದು ಹಾಕ್ತಾನೆ, ಇವತ್ತು ಅದಕ್ಕೆ ಕಳಿಸ್ತ, ಅದಕ್ಕೆ ನಾನು ಬಂದೆ. ಆದ್ರೆ ನೀನು ನೋಡಿದ ಮೇಲೆ ತಿನ್ನೋ ವಿಚಾರ ಹೊರಟೋಯ್ತು, ನಿನ್ನ ಮದುವೆ ಆಗಬೇಕು ಅಂತ ಅಪೇಕ್ಷೆ ಆಗ್ತಾ ಇದೆ, ದಯವಿಟ್ಟು ನನ್ನ ಮದುವೆಯಾಗು ಅಂತ ಕೇಳಿದೆ. ನನ್ನ ಮದುವೆಯಾಗು. ಆಗ ಭೀಮಸೇನ ಹೇಳ್ತಾನೆ, ಮಧ್ಯರಾತ್ರಿ ಅಲ್ಲಿಂದ ಬಂದಿದೆ, ಉಳಿದವರಾಗಿದ್ರೆ ಪಟ ಅದು ಹೊಡೆದಾಕ್ಬಿಡಿದೆ, ನನಗೆ ನನಗೆ ಆಗಿದೆ ಇದೇ ಮದುವೆ ಅಂತ ಹೇಳಿಬಿಟ್ಟು ಹೊಡೆದ್ಬಿಡುವುದಾಗಿತ್ತು. ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಎಂಥ ಶಾಸ್ತ್ರೀಯ ಕಾರಣ ಕೊಡೋದು ಭೀಮಸೇನ? ಎಂಥ ಶಾಸ್ತ್ರೀಯ ಕಾರಣ ಗೊತ್ತಾ? ನಾ ಜ್ಯೇಷ್ಠಾ ಪೂರ್ವಂ ಉಪೈಮಿ. ನನ್ನ ಅಣ್ಣನಿಗೆ ಮದುವೆ ಆಗಿಲ್ಲ, ಅಣ್ಣನಿಗಿಂತ ಮುಂಚೆ ತಮ್ಮ ಮದುವೆ ಆಗಬಾರದು, ಅದಕ್ಕೆ ನಾನು ಮದುವೆ ಆಗೋದಿಲ್ಲ. ಮಧ್ಯರಾತ್ರಿ ಹಿಡಿಂಬವನದೊಳಗೆ ಧರ್ಮಶಾಸ್ತ್ರ ಪ್ರವಚನ ವಾಯುದೇವರು. ಯಾವ ಕಾಲಕ್ಕೂ ಧರ್ಮ ತಪ್ಪೋದಿಲ್ಲ, ಅದಕ್ಕೆ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋತರ. ಯಾವ ಕಾಲಕ್ಕೂ ಧರ್ಮದ ಬಗ್ಗೆ ಸದಾ ಜಾಗೃತಿ ಅಂದ್ರೆ ವಾಯುದೇವರ ವೈಶಿಷ್ಟ್ಯ. ಅದಕ್ಕೆ ಅವರನ್ನು ಭಗವಂತ ಅಷ್ಟು ಅನುಗ್ರಹ ಮಾಡೋದು. ಹನುಮಂತನ ಧರ್ಮ ಪ್ರಜ್ಞೆ ರಾಮಾಯಣ ಓದ್ದವರಿಗೆ ಗೊತ್ತು, ಧರ್ಮ ಪ್ರಜ್ಞೆ ಮಹಾಭಾರತ ಉದ್ದಕ್ಕೂ ನಮಗೆ ಕಾಣಿಸುತ್ತೆ. ಆದ್ದರಿಂದ ಭೀಮಸೇನ ಕೊಟ್ಟ ಉತ್ತರ, ನಾ ಜ್ಯೇಷ್ಠಾ ಪೂರ್ವ ಉಪೈನಿ. ಅಣ್ಣನಿಗಿಂತ ಮುಂಚೆ ತಮ್ಮ ಮದುವೆ ಆದರೆ ಅದನ್ನ ಪರಿವೇದನ ಅಂತ ಕರೀತಾರೆ. ಆ ಮದುವೆಯ ಪದ್ಧತಿಗೆ ಪರಿವೇದನ ಅಂತ ಹೆಸರು. ಆ ರೀತಿ ಮದುವೆ ಆದವನನ್ನ ಪರಿವಿತ್ತಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಪರಿವಿತ್ತಿ ಅಂದ್ರೆ ಅವನು ಪಾಪಿಷ್ಠ, ಅಣ್ಣನಿಗಿಂತ ಮುಂಚೆ ಮದುವೆ ಆದ ತಮ್ಮ ಅಂತ ಅವನಿಗೆ ನಿಗ್ರಹ ಮಾಡುತ್ತಾರೆ. ಅಕ್ಕನಿಗಿಂತ ಮುಂಚೆ ತಂಗಿ ಮದುವೆ ಆಗಬಾರದು, ಅಣ್ಣನಿಗಿಂತ ಮುಂಚೆ ತಮ್ಮನೇ ಮದುವೆ ಆಗಬಾರ್ದು, ನೀವು ಅದು ಇವತ್ತು ಮದುವೆನೇ ಆಗಬಾರ್ದು ನೀವು ಅವ್ರದ್ದು ಬೇರೆ, ಅದೆಲ್ಲ ತಪ್ಪು ಅವೆಲ್ಲ ಕೂಡ. ಯಾರ ಮದುವೆ ಯಾವಾಗ ಬೇಕಾದ್ರೆ ಆಗಬಹುದು ಅಲ್ಲ, ನೀವಾಗ ಉಂಟು ಅದಕ್ಕೆಲ್ಲ ಕೂಡ. ಆದ್ರೆ ಯಾವಾಗ ಆಗಬಹುದು ಗೊತ್ತೇನು, ಅಣ್ಣನಿಗೆ ಮುಂಚೆ ತಮ್ಮ ಮದುವೆ ಆಗಬಹುದು, ಅಣ್ಣ ಅಕಸ್ಮಾತ್ ಸನ್ಯಾಸಿ ಆಗಿಬಿಟ್ರೆ ಅಥವಾ ಅಣ್ಣ ಮದುವೆ ಬೇಡ ಅಂತ ತೀರ್ಮಾನ ಮಾಡಿಬಿಟ್ರೆ ಆಗ ತಮ್ಮ ಮದುವೆ ಆಗಬಹುದು. ಅಕ್ಕನಿಗೆ ಮದುವೆ ಇಲ್ಲ ಅಂತ ಯಾವ್ದೋ ಕಾರಣ ನಿಶ್ಚಯವಾದ್ರೆ ತಂಗಿ ಮದುವೆ ಆಗಬಹುದು. ಆದರೆ ಅಣ್ಣ ಮದುವೆ ಆಗಬೇಕು ಅಂತ ಕಾಯ್ತಾ ಇರ್ತಾನೆ, ತಮ್ಮ ತಾನು ಮದುವೆ ಮದುವೆ ಮಾಡ್ಕೊಂಡ್ಬಿಡ್ತಾನೆ, ಮಹಾಪಾಪ ಅದ್ರ ಮಾಡ ಹಾಕಿಲ್ಲ. ಅಣ್ಣನ ಮದುವೆ ವಿಚಾರವೇ ಇಲ್ಲ ಅಂದಾಗ ಆಗಬಹುದು. ಆದರೆ ಇಲ್ಲಿ ಧರ್ಮರಾಜನಿಗೆ ಆ ಪ್ರಶ್ನೆ ಬಂದಿಲ್ಲ, ಇನ್ನೂ ಕೂಡ ಮದುವೆ ಪ್ರಸ್ತಾಪನೆ ಬಂದಿಲ್ಲ, ಅಥವಾ ಮದುವೆ ಆಗಿಲ್ಲ, ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದರೆ ಆಗೋಳು ಹೇಳ್ತಾಳೆ, ಇಲ್ಲ ಇಲ್ಲ ನೀನು ಮದುವೆ ಆಗಲೇಬೇಕು, ನಾನು ಆಗೋದಿಲ್ಲ ಅಂತ ಭೀಮಸೇನ. ಆಗಲು ಸ್ವಲ್ಪ ಟೆಂಪ್ಟ್ ಮಾಡ್ತಾಳೆ, ನನ್ನ ಅಣ್ಣ ಭಾರಿ ದೊಡ್ಡ ರಾಕ್ಷಸ, ನಾನು ನೀನೇನಾದ್ರೂ ಮದುವೆ ಆಗಿಬಿಟ್ರೆ ನಿನ್ನ ಇವರೆಲ್ಲ ಸುರಕ್ಷಿತ ಕಾಪಾಡ್ತೇನೆ, ಆ ಜವಾಬ್ದಾರಿ ನಂದು, ಮದುವೆ ಆದ್ರೆ ಕಾಪಾಡ್ತೇನೆ ಅಂತ ಹೇಳಿದ್ದ. ಆಗ ಭೀಮಸೇನ ಹೇಳ್ತಾರೆ, ನೀನು ಕಾಪಾಡಬೇಕಾಗಿಲ್ಲ, ನಮ್ಮ ಯೋಗ್ಯ ಆಸಕ್ತಿ ನಮಗಿದೆ, ಮದುವೆ ಅವಸರ ನನಗಿಲ್ಲ, ಮದುವೆ ಆಗೋದಿಲ್ಲ ಅಂತ ಹೇಳಿದ್ರು. ಇಷ್ಟೊತ್ತಿಗೇನಾಯ್ತು ಗೊತ್ತೇನು, ಹಿಡಿಂಬಾಸರ ಕಾಯ್ಕೋತ ಕೂತಿದ್ದಾನ, ಅವನು ನಮ್ಮ ಜನ ಎಲೆ ಹಾಕೊಂಡು ಕೂತಿರ್ತಾರೆ ಬಡಿಸ್ಲಿಲ್ಲ ಅಂತ ಆತರ ಕಾಯ್ಕೋತಿರ್ಪ, ಎಲೆ ಹಾಕೋದಿಲ್ಲ, ಉಡಿಸೋದಿಲ್ಲ, ಏರ್ಪಾಡು ಮಾಡೋದಿಲ್ಲ, ಬಡಿಸ್ಲಿಕ್ಕೆ ಹೇಳೋದು ಜನ ಕ್ಯಾರೇ 10-20 ಸಾವಿರ ಊಟಕ್ಕೆ ಕೂತಿದ್ರೆ ಬಡಿಸೋದಿ ಬರುವುದರ ಇರ್ತಾರೆ ಪಾಪ ಎಷ್ಟೋ ಸಲ ಹುಡುಗಕ್ಕೆ ಆ ಕಡೆ ಆಕಾಶ ನೋಡ್ತಿರ್ತಾರೆ ಸಂಬಂಧಪಟ್ಟಿಲ್ಲ ಅಂತೆ. ಬರೀ ಊಟ ಅಷ್ಟೇ, ಊಟ ಮಾಡೋದು ತಪ್ಪಲ್ಲ, ತಮ್ಮಿಂದ ಏನು ಸಾಧ್ಯವಾಗುತ್ತೆ ಅದನ್ನು ಮಾಡಬಹುದಲ್ಲ, ಅವನ ಪರಿಸ್ಥಿತಿ ಅಂತದ್ದೇನೆ, ಹೊತ್ತಾಯ್ತು ಇನ್ನೂ ಬರಲೇ ಇಲ್ಲ ತಂಗಿ ಅಂತ ಹೇಳಿಬಿಟ್ಟು ತಾನೇ ಬಂದ್ಬಿಟ್ಟ, ಸಿಟ್ಟಿಗೆ ಅಂದ್ಬಿಟ್ಟು ತಾನೇ ಬಂದ್ಬಿಟ್ಟ. ಯಾಕೆ ತಡವಾಯ್ತು ಅಂತ ನೋಡೋದಕ್ಕೋಸ್ಕರ, ತಂಗಿ ಕ್ಷೇಮ ನೋಡೋದು ಬರಲಿಲ್ಲ, ತಡವಾಯ್ತಲ್ಲ ತಾನೇ ತಿಂದ್ರಾಯ್ತು ಅಂತ ಬಂದು ನೋಡ್ತಾನೆ, ಇವಳು ಮಾತಾಡ್ತಾನೆ ಅಂತಿದ್ದಾಳಲ್ಲಿ. ಆದ್ರೆ ಸಿಟ್ಟು ಬಂತಂತೆ, ಎಲೆ ಹಿಡಿಂಬೆ, ನಾನಿವರು ಎತ್ಕೊಂಡು ಬಾ ತಿಂತೇನೆ ಅಂತ ಹೇಳಿದ್ರೆ ನೀನು ಮಾತಾಡ್ತಾನೆ ಅಂತಿದ್ದೀಯಾ, ಮಾಡ್ತೇನೆ ಇರು, ನಿನ್ನ ಸೇರಿ ಎಲ್ಲರೂ ತಿಂದು ಬಿಡ್ತೇನೆ ಅಂತ ಬಂದ, ನಿನ್ನ ಸೇರಿ ತಿಂದು ಬಿಡ್ತೇನೆ ಅಂತ ಬಂದಂತೆ. ಆಗಳು ಭಾರಿ ಭಯವಾಯ್ತಂತೆ, ಕಷ್ಟ ಭೀಮನ ಕೇಳ್ತಾಳೆ, ದಯವಿಟ್ಟು ನನ್ನ ಕಾಪಾಡು ಅಂತ ಕೇಳಿಲ್ಲಂತೆ. ಆಗ ಭೀಮಸೇನ ಹೇಳುತ್ತಾರೆ, ನೋಡಿ ಇಷ್ಟೊತ್ತೇನು ಹೇಳಿದ್ಲು ಅವಳು, ನಿಮ್ಮನ್ನು ಕಾಪಾಡಿ ಬಿಡ್ತೇನೆ ಅಂತ ಹೇಳಿದ್ಲು, ಈಗ ತನ್ನೇ ನಿನ್ನ ಕಾಪಾಡು ಅಂತ ಕೇಳಿಲ್ಲಂತೆ. ಆಗ ಭೀಮಸೇನ ಹೇಳುತ್ತಾರೆ, ನೋಡು ನಿನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿದ್ರೆ ಹೊರತು ಕಾಪಾಡೋದಿಲ್ಲ ಅಂತ ಹೇಳಿಲ್ಲ, ನಾನು ಭಯ ನನ್ನ ನಂಬಿದವರನ್ನು ಕಾಪಾಡೋದು ನನ್ನ ವ್ರತ, ಅದು ಒಂದು ಒಬ್ಬ ಕ್ಷತ್ರಿಯ ಧರ್ಮ ಅದು, ಇವತ್ತಂತೂ ನಾನು ಕಾಪಾಡಲಿಕ್ಕೆ ಹುಟ್ಟಿದವನು, ಯೋಚನೆ ಮಾಡಬೇಡ, ಖಂಡಿತ ಕಾಪಾಡ್ತೇನೆ ಅಂತ ಹೇಳಿ ಆ ಕಡೆ ಸರಿಸಿಕೊಂಡು ಎಲ್ಲರನ್ನ ಅಲ್ಲಿ ಬಿಟ್ಟನಂತೆ. ನೀನು ಇಲ್ಲೇ ಇರು, ಅವನು ವಿಚಾರಿಸುತ್ತೆ ಮುಂದೆ ಬಂದನಂತೆ. ಅವನು ಭಯಂಕರ ರಾಷ್ಟ್ರ ಶಿವನ ವರ, ಹಿಡಿಂಬಾಸುರ ಎಷ್ಟು ಪರಾಕ್ರಮೆ ಅಂದ್ರೆ ಹರಿವಂಶದಲ್ಲಿ ಹೇಳ್ತಾರೆ. ಅವನು ಒಂದು ಸಲ ಕೃಷ್ಣ ಬಲರಾಮನ ಯುದ್ಧಕ್ಕೆ ಹೋಗಿರ್ತಾರೆ, ಕೃಷ್ಣ ಬಲರಾಮನ ಮೇಲೆ ಪುಷ್ಕರ ಕ್ಷೇತ್ರ, ಇವತ್ತ ಹೋಗಿಬಿಡ್ತೇವೆ ನೋಡಿ ಪುಷ್ಕರ, ಅಜ್ಮೇರ್ ಹತ್ರ ಇದೆಯಲ್ಲ ಆ ಪುಷ್ಕರ ಕ್ಷೇತ್ರದಲ್ಲಿ ಕೃಷ್ಣ ಪರಮಾತ್ಮ ಒಂದು ರಾತ್ರಿ ವಾಸ ಮಾಡಿರ್ತಾನೆ, ಅದು ಸುಮ್ಮನೆ ಅಲ್ಲ, ಅಸುರ ನಿಗ್ರಹಕ್ಕೋಸ್ಕರ ಬಂದಿರ್ತಾನೆ. ಆಗ ಹಿಡಿಂಬಾಸುರ ಇಲ್ಲಿ ಯುದ್ಧಕ್ಕೆ ಹೋಗಿರ್ತಾನೆ, ಈ ಹಂಸ ಡಿಬಿಕರ ಜೊತೆಗೆ ಹಿಡಿಂಬಾಸನ ಯುದ್ಧಕ್ಕೆ ಹೋದ ಕಾಲಕ್ಕೆ ಬಲರಾಮದೇವರು ಹಿಡಿಂಬಾಸನ ಯುದ್ಧವಾಗುತ್ತೆ. ಯುದ್ಧದಲ್ಲಿ ಭಾರಿ ಪ್ರಯತ್ನ ಪಟ್ಟರು ಬಲರಾಮದೇವರು, ಅವನು ಕೊಲ್ಲಕ್ಕಾಗೋದಿಲ್ಲ, ಯಾಕೆಂದ್ರೆ ಅವರು ಶೇಷ, ಇವರಿಗೆ ಶಿವನ ವರ, ಶೇಷ ಶಿವ, ಶಿವ ಮುಂದೆ ಶೇಷನಾಗೋದು. ಪುರುಷೋತ್ತಮನ ಪರಿಯಂಕ ಪದ ವೈದಿದೆಯೋ ಮಹಾದೇವ ಕೇಳಿರುತ್ತೇವೆ. ಆದ್ದರಿಂದ ಅವರಿಗೆ ಗೆಲ್ಲಕ್ಕಾಗಲಿಲ್ಲ, ಕೊಲ್ಲಕ್ಕಾಗೋದಿಲ್ಲ, ಅದಕ್ಕೆ ಅವನು ಹಿಡಿದು ಬಿಟ್ಟು ಜೋರಾಗಿ ಎಸ್ತು ಬಿಡ್ತಾರೆ. ಎಸ್ತರೆ ಅವನು ಒಂದು ಪಾದ ಯೋಜನೆ ದೂರ ಬಿದ್ದಿನಂತ ಹೋಗಿಬಿಟ್ಟು, ಅಂದ್ರೆ ಕೆಲವು ಕಿಲೋಮೀಟರ್ ಅಷ್ಟು ದೂರ ಬಿದ್ದನೆ ಹೊರತು ಅವನು ಸಾಯಲಿಲ್ಲ, ಕೈಕಾಲು ಮುರಿಲಿಲ್ಲ, ಏನೂ ಆಗಲಿಲ್ಲ, ಅವನು ವಾಪಸ್ ಬಂದಿದ್ದ. ಅಯ್ಯ ಬಲರಾಮದೇವರಿಗೆ ಯಾವನ್ನು ಕೊಲ್ಲಕ್ಕಾಗಿರಲಿಲ್ಲ, ಅಷ್ಟು ಭಯಂಕರ ವ್ಯಕ್ತಿ ಹಿಡಿಂಬಾಸುರ. ಅವನು ಬಂದು ಜೋರ ಕುಕ್ಕೋತ ಬಂದಂತೆ, ಭೀಮಸೇನ ನೋಡಿದನಂತೆ, ತಕ್ಷಣ ಕತ್ತಿ ಕೈ ಹಾಕಿದ್ರಂತೆ ಭೀಮಸೇನ. ತಕ್ಷಣ ಕೈ ಹಾಕಿಬಿಟ್ಟು ಅದನ್ನು ಒಂದನ್ನು ಕುಮಾರವ್ಯಾಸ ಭಾರತದಲ್ಲಿ ಅವನು ಚೆನ್ನಾಗಿ ಬರೀತಾನೆ, ಅದು ಒಂದನ್ನು ಮಾತ್ರ, ಕೆಲವು ಅಲ್ಲಲ್ಲೇ ಬರುತ್ತೆ, ಮುಖ್ಯವಾಗಿ ಮಹಾಭಾರತದ ಸಂದೇಶ ತರಲಿಕ್ಕೆ ಅವ್ರ ಕೈಲಿ ಆಗಲಿಲ್ಲ, ಒಂದೊಂದು ಕಡೆ ಬರುತ್ತೆ, ಮೂಲದನ್ನೇ ಬರೀತಾನೆ. ಭೀಮಸೇನ ಹೇಳಿದ ಮಾತು ಗೊತ್ತೇನಾಗ, ವರಲ ಬೇಡಲೋ ಕುನ್ನಿ ಅಂತ ಹೇಳಿದನಂತೆ. ಕೂಗಬೇಡ ಯಾ ಮಣಕೊಂಡಿದ್ದಾನೆ, ಡಿಸ್ಟರ್ಬ್ ಆಗುತ್ತೆ ಅವರಿಗೆ ಎಂತ, ಅದು ಗುರುದಾರ ಕೂಗಿ ವಿಷ್ಣು ಅವರೇ ಕೂಗಿ ಬಿಡ್ತಾರೆ, ರಾಕ್ಷಸ ಬಂದ ಹೇಳಿ ಹೇಳಿ ಜಿರಳೆ ಬಂದ್ರೆ ವಿಷ್ಣು ಬಿಡ್ತಾರೆ ಪಾಪ, ರಾಕ್ಷಸ ಬರಬೇಕಾಗಿಲ್ಲ, ಜಿರಳೆಯಲ್ಲಿ ಬಂದ್ರೆ ಮನೆಯವರೆಲ್ಲ ಜಾಗರಣೆ ಮಾಡಿಸ್ಬಿಡ್ತಾರೆ ಪಾಪ. ಅಂತ ಹೊತ್ತಿನೊಳಗೆ ಅಂತ ರಾಕ್ಷಸ ಬಂದ್ರೆ ಅವರೆಲ್ಲ ಸುಸ್ತಾ ಮಲಗಿದ್ದಾರೆ, ಯಾಕೆ ಕೂಗ್ತಾ ಇದೀಯಾ ಅಂತ ಕತ್ ತಿಳ್ಕೊಂಡು ಹಾಗೆ ಹಾಕೊಂಡು ಅಂತ ಕಡೆ ಅವ್ನು ಕೂಗ್ಲಕ್ಕಾಗಬಾರದು. ಎಂಥ ಶಕ್ತಿ ಇರಬೇಕು ಭೀಮನ ಶಕ್ತಿ ಲೆಕ್ಕ ಹಾಕಿದ್ರೆ, ಅದಕ್ಕೆ ಹೇಳ್ತಾರೆ ಭೀಮಸೇನ ಸಮೋ ನಾಸ್ತಿ ಸೇನಯೋರು ಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಅದು ಭಯಂಕರ ರಾಕ್ಷಸನನ್ನ ಅದು ನೋಡಿದ್ರೆ ಹಿಡ್ಕೋಬೇಕು ಜನ, ಅಂಥವನ್ನ ಅನಾಮತ್ತಾಯಿ ಕತ್ತನ್ನು ಹಿಡಿದು ದೂರ ಎಳ್ಕೊಂಡೋಗಿ ಆ ಕಡೆ ಬಿಸಾಕಿದನೆ. ಈಗ ಯುದ್ಧ ಮಾಡಿ ಯಾಕೆ ಕೂಗ್ತಿಯಲ್ಲಿ ಅಂತ ಹೇಳಿದಾಗ, ಶುರು ಮಾಡಿದ ಯುದ್ಧಕ್ಕೆ ಅವನು ಮರಗಳನ್ನೇ ಕಿತ್ತೆಸ್ತ, ಬಂಡೆಗಳನ್ನೇ ಕಿತ್ತೆಸಿದ, ಬೆಟ್ಟಗಳನ್ನೇ ಕಿತ್ತೆಸಿದ ಸಾಮರ್ಥ್ಯ, ಪ್ರತಿಯಾಗಿ ತಾನು ಮರ ಕಿತ್ತು ಹೊಡಿತಾ ಇದ್ದಾನೆ, ತಾನು ಕಲ್ಲೆಸಿತಾರೆ, ಮ್ಯಾಚಿಂಗ್ ಅವ್ರು ಏನ್ ಮಾಡಿದ್ರು ಮಾಡ್ತಾ ಇದ್ರು, ಇದು ಸಾಮರ್ಥ್ಯ. ಉಳಿದವರು ಯಾರು ಇಂಥ ಯುದ್ಧ ಮಾಡಲಿಲ್ಲ, ಅರ್ಜುನ ಎಂದೂ ಮರಗಳನ್ನು ಕಿತ್ತಿ ಹೊಡೆಯುವ ಸಾಮರ್ಥ್ಯ ತೋರಿಸಲಿಲ್ಲ, ಎಂದೂ ಬಂಡೆಗಳನ್ನು ಕಿತ್ತೆಸಲಿಲ್ಲ, ಅರ್ಜುನ ರೀತಿನೇ ಅಲ್ಲ ಅದು, ಅದು ಸಾಧ್ಯವೂ ಇಲ್ಲ. ಆದ್ರೆ ಭೀಮಸೇನಿಗೆ ಅಸಾಧ್ಯವಾದದ್ದೇ ಇಲ್ಲ, ಅವನು ಹೇಗೆ ಮಾಡಿದ್ರೆ ಹಾಗೆ ಹೊಡಿತಾ ಇದ್ದಾನೆ. ಅದನ್ನೆಲ್ಲ ನೋಡಿದ ಅವನಿಗೆ ದೊಡ್ಡ ಗಲಾಟೆ ಆಯ್ತು. ಅಷ್ಟೊತ್ತಿಗೆ ಮರ ಕಿತ್ತೋದು, ಏಸೋದು, ಕೂಗೋದು, ಗಿರಿಸೋದು ಶುರುವಾದಾಗ ಎಲ್ಲರಿಗೂ ಎಚ್ಚರವಾಯ್ತಂತೆ. ಅಷ್ಟೊತ್ತಿಗೆ ಅರ್ಜುನರಿಗೆ ಎಲ್ಲ ಎಚ್ಚರವಾಯ್ತಂತೆ. ಏನು ಅವಳು ಪಾಪ ಕೂಗ್ತಾಳೆ, ಹಿಡಿಂಬೆ ಹಿಡಿಂಬೆ ಎಲ್ಲ ಎದ್ದು ನೋಡ್ತಾರೆ, ದೊಡ್ಡ ಯುದ್ಧ ನಡೀತಾ ಇದೆ. ಎಲ್ಲ ಓಡಿ ಬಂದ್ರಂತೆ, ಇಷ್ಟೊತ್ತು ಯುದ್ಧ ನಡೀತಾ ಇತ್ತು. ಆಗ ಅರ್ಜುನ ನೋಡಿದ್ರಂತೆ, ಅಣ್ಣ ಸ್ವಲ್ಪ ತೊಂದರೆ ಆಗ್ತಾ ಇದೆ ನಿನಗೆ, ಸ್ವಲ್ಪ ಆ ಕಡೆ ಸರ್ಕೊಂಡ್ಬಿಡೋಣ, ಬಾಣ ಹೊಡೆದು ಬಿಡ್ತೇನೆ ಅವನ ಮೇಲೆ, ಅವನು ಕೊಂದು ಬಿಡ್ತೇನೆ, ಅಸ್ತ್ರ ಪ್ರಯೋಗ ಮಾಡ್ತೇನೆ ಅಂತಂದ ನಾನು. ಆಗ ಅರ್ಜುನ ಹೇಳ್ತೇನೆ, ಅಸ್ತ್ರ ಬೇಡ, ಶಸ್ತ್ರ ಬೇಡ, ಏನೂ ಬೇಡ, ನಾನೀಗ ಹೊಡಿತ ನೋಡು ಅಂತ ಹೇಳಿಬಿಟ್ಟು ಅವನನ್ನ ಜೋರ ಎದೆ ಮೇಲೆ ಒಂದು ಗುದ್ದು ಹಾಕಿದನಂತೆ. ಹಾಗೆ ಸತ್ತು ಬಿಡ್ತಾನೆ ಹಿಡಿಂಬಾಸ. ಮೊದಲೇ ಕೆಲಸ ಮಾಡಲಿಲ್ಲ ಭೀಮಸೇನ, ಈಗ ಮಾಡಿದ್ದು. ಯಾತಕ್ಕೆ ಅಂದ್ರೆ ಅವರೆಲ್ಲ ಎದ್ದು ಶಕ್ತಿ ಎಷ್ಟೊತ್ತು ನೋಡ್ಬೇಕು ಹಿಡಿಂಬಾಸನ ಶಕ್ತಿನ. ಅರ್ಜುನ ಅಂದ್ಕೊಂಡ, ಓಹೋ ನಾನು ಶಸ್ತ್ರ ಬಿಟ್ಟು ಹೊಡಿಬೇಕು, ನೋಡಿ ನಾನು ಹೊಡ್ಕೇತೇನೆ, ಕೈ ನೋಡಿದ್ದೇನೆ ಅಂತ ಹೇಳಿಲ್ಲ, ಶಸ್ತ್ರ ಬಿಡ್ತೇನೆ, ಬಾಣ ಬಿಡ್ತೇನೆ ಅಂತ ಅರ್ಜುನ ಹೇಳೋದು. ಅಷ್ಟು ನೋಡ್ಬೇಕು. ಆಗ ಕೊಂದ್ರೆ ಅವ್ರಿಗೆ ಏನ್ ಗೊತ್ತಾಗುತ್ತೆ ಗೊತ್ತಾ, ಎಂಥ ರಾಕ್ಷಸರನ್ನ ಭೀಮಸೇನ ಕೊಂದ ಅಂತ ಅರ್ಥವಾಗ್ತದೆ. ಇಲ್ಲದೆ ಹೋದ್ರೆ ಯಾರೋ ಮುದಿಯ ರಾಕ್ಷಸ ಬಂದ ಅಂತ ಕಾಣುತ್ತೆ, ಬಡದ ಸತ್ತೋಗ್ಬಿಟ್ಟ ಅಂತ ಕಾಣುತ್ತೆ, ತಪ್ಪು ತಿಳ್ಕೊಂಡ್ಬಿಡ್ಬಾರ್ದು. ಆ ಶಕ್ತಿ ಏನಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಭೀಮಸೇನ ದೃಶ್ಯ ಬರೋವರೆಗೂ ಸುಮ್ಮನೆ ಇದ್ದು ಆಗ ಹೊಡೆದಾಗ ಹಿಡಿಂಬಾಸರ ಸತ್ತು ಬಿದ್ದನಂತೆ. ಇಲ್ಲಿ ಕಂಪೇರ್ ಮಾಡಬೇಕು, ಯಾವ ಬಲರಾಮ ದೇವರಿಗೆ ಅವನು ಕೊಲ್ಲಕ್ಕಾಗದೇನೆ ಬರೀ ದೂರ ಬಿಸಾಕಿದ್ರು, ಅಂಥ ಹಿಡಿಂಬಾಸುರನನ್ನ ಭೀಮಸೇನ ಲೀಲಾಜಾಲವ ಕೊಲ್ಲಬೇಕಾದ್ರೆ ಎಷ್ಟು ಸಾಮರ್ಥ್ಯ ಇದೆ ಭೀಮಸೇನಿಗೆ. ಬಲರಾಮನಿಗಿಂತ ಭೀಮಸೇನ ಭಾರಿ ಪರಾಕ್ರಮಿ, ಭಾರಿ ಬಲವಂತ ಅಂತ ಹೇಳೋದಕ್ಕೆ ಇದು ಒಳ್ಳೆಯ ನಿದರ್ಶನ ಕೂಡ ಹೌದು. ಅಷ್ಟೊತ್ತಿಗೆ ಒಂದು ಸಮಸ್ಯೆ ಪರಿಹಾರವಾಯಿತು. ಆಗ ಅವರೆಲ್ಲ ಕೂಡ ಭೀಮನ ಹತ್ರ ಬರ್ತಾರೆ, ಅಭಿನಂದನೆ ಮಾಡ್ತಾರೆ. ಅವಳ ಯಥಾ ಪ್ರಕಾರ ಕುಂತಿನೂ ಅಲ್ಲಿದ್ದಾಳಲ್ಲ, ಶುರು ಮಾಡ್ತಾಳೆ, ಅಮ್ಮ ಮದುವೆ ಮಾಡಿಸಿ. ಆಗ್ಲಾರ ಸ್ವಲ್ಪ ಬೆಳಿಗ್ಗೆ ಕೇಳಬಾರದೆ ಆಗಲೇ ಅವಳಿಗೆ ಮದುವೆ ಮಾಡಿಸಿ ನಾನು ಭೀಮಸೇನಿಗೆ, ನಾ ಹೇಳಿದ್ರೆ ಕೇಳ್ತಾರೆ ಇಲ್ಲ ಅಂತ ಹೇಳಿದ್ರು. ಆಗ ಕುಂತಿ ಹೇಳ್ತಾಳೆ, ಭೀಮಸೇನ ಪಾಪ ತುಂಬಾ ಅವಳು ನೋಡಿ ಬರಬೇಕಾದ್ರೆ ಏನ್ ಮಾಡ್ಬಂದಿದ್ದಾಳೆ ಗೊತ್ತಾ, ಅವಳು ರಾಕ್ಷಸಿ, ಅವಳು ಆ ರಾಕ್ಷಸಿ ವೇಷದಲ್ಲಿ ಬಂದಿಲ್ಲ, ಒಳ್ಳೆ ಸುಂದರ ಸ್ತ್ರೀ ವೇಷದಲ್ಲಿ ಬಂದಿದ್ಲು, ಕಾಮರೂಪಿಣಿ, ಅವಳು ಕಾಮರೂಪಿಣಿಯಾಗಿ ಬಂದಿದ್ಲು. ಒಳ್ಳೆ ಹುಡುಗಿ ಕಾಣ್ತಾಳೆ, ತುಂಬಾ ನಿನ್ನ ಇಷ್ಟಪಟ್ಟಿದ್ದಾಳೆ, ಮದುವೆ ಆಗುವಂತ ಕುಂತಿ ಅಂದ್ಲಂತೆ. ಆಗ ಹೇಳ್ತಾರೆ, ಅಮ್ಮ ಅಣ್ಣನಿಗೆ ಮದುವೆ ಆಗಿಲ್ಲ, ನಾನು ಮದುವೆ ಆಗೋದಿಲ್ಲ. ಆಗ ಧರ್ಮರಾಜ ತಾನು ಮಾತಾಡ್ತಾನೆ, ಇವ್ರು ಧರ್ಮರಾಜ ಕೇಳ್ಕೊಂಡ್ಲಂತೆ, ಏನಾದ್ರು ಮದುವೆ ಮಾಡಿಸು ಅಂತ ಕೇಳಿದಾಗ, ಆಯ್ತಪ್ಪ ನಾನು ಒಪ್ಪಿಗೆ ಕೊಡ್ತೀನಿ ಭೀಮಸೇನ, ನನ್ನ ಮದುವೆ ಆಗದೆ ಹೋದ್ರೂ ಪರವಾಗಿಲ್ಲ, ನಿನ್ನ ಮದುವೆ ಆಗಬಹುದು ಅಂತ ಹೇಳಿದ್ರೆ ಭೀಮಸೇನ ಹೇಳ್ತಾರೆ, ಅಮ್ಮ ನಿನ್ನ ಮಾತು ಕೇಳೋದಿಲ್ಲ, ಅಣ್ಣ ನಿನ್ನ ಮಾತು ಕೇಳೋದಿಲ್ಲ, ನೀವೆಲ್ಲ ಧರ್ಮಕ್ಕೆ ವಿರುದ್ಧ ಹೇಳ್ತಾ ಇದ್ದೀರಿ, ಈ ಮಾತನ್ನು ನಾನು ಕೇಳೋದು ಸಾಧ್ಯ ಇಲ್ಲ. ನೀವು ಪ್ರೀತಿಯಿಂದ ಹೇಳ್ತೀರಿ, ವ್ಯಾಮೋಹದಿಂದ ಹೇಳ್ತೀರಿ ಹೊರತು ಧರ್ಮಶಾಸ್ತ್ರ ಒಪ್ಪೋದಿಲ್ಲ ಅದನ್ನ, ಅದಕ್ಕೆ ನಾನು ವಿವಾಹವಾಗೋದಿಲ್ಲ ಅಂತ ಹೇಳಿ. ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ ಪರಮಾಶ್ಚರ್ಯ ಆಯ್ತು, ಅವ್ರ ಕಥೆ ಮುಗಿದೋಯ್ತು, ಮರುದಿವಸನೂ ಆಯ್ತು. ಆಗ ಸಾಕ್ಷಾತ್ ವೇದವ್ಯಾಸ ದೇವರು ಬಂದ್ರಂತಲ್ಲಿಗೆ. ಇದು ವೇದವ್ಯಾಸರ ವಿಚಿತ್ರವಾದ ಪಾತ್ರ ಮಹಾಭಾರತದಲ್ಲಿ. ಅವ್ರು ಯಾವಾಗ ಬರ್ತಾರೋ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಮತ್ತೆ ಯಾವಾಗ ಹೇಗೆ ಹೋಗ್ತಾರೋ ಗೊತ್ತಿರಲಿಲ್ಲ. ಅವ್ರು ದಾರಿ ಮಾಡ್ಕೊಂಡು ದಾರಿ ಬಿಡಿ ದಾರಿ ಬಿಡಿ ಅಂತ ಬರ್ತಿರ್ಲಿಲ್ಲ ಅವರು. ಆ ಜಗಾಮ ಮಹಾಯೋಗಿ ವ್ಯಾಸಃ ಸತ್ಯವತಿ ಸುತಃ. ಪಂಪ ಎಷ್ಟೋ ಬದಲಾವಣೆ ಮಾಡ್ಕೊಂಡಿದ್ದಾರೆ ಮಹಾಭಾರತ, ಉಚ್ಚಾಪಟ್ಟೆ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದ್ರ ಬದಲಾವಣೆ ಮಾಡಲಿಲ್ಲ. ವೇದವ್ಯಾಸರು ಯಾವಾಗ ಬರ್ತಾರೆ ಅಂತ ಬರೆದ್ರು ಕೂಡ ಆ ಮೇಲೆ ಇಳಿದು ಬರ್ತಾ ಇದ್ರು ಅಂತ ಬರೀತಾರೆ. ಕೆಲವು ಅಂತಿರ್ತಾರೆ, ಮೇಲೆ ಇಳಿದು ಬಂದಿರೋಣ ಏನೇ ಅಂತ ಕೇಳ್ತಾರಲ್ಲ. ವೇದವ್ಯಾಸ ಇಳದೇ ಬರ್ತಿದ್ರು, ಪ್ರತಿಸರ್ತಿ ಬಂದಾಗ ಇಳದೇ ಬರ್ತಿದ್ರು, ಹಾಗೆ ಹಾರಿ ಹೋಗ್ಬಿಡ್ತಾ ಇತ್ತು. ಅಂದ್ರೆ ಸಾಕ್ಷಾತ್ ವೇದವ್ಯಾಸ ದೇವರು ಯಾರೋ ಒಬ್ಬ ಮುನಿ ಅಲ್ಲ, ಸಾಕ್ಷಾತ್ ನಾರಾಯಣ. ಮುನೀನಾಮಪ್ಯಹಂ ವ್ಯಾಸಃ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯ ಕುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಅದು ನಡೆದ ಪ್ರಸಂಗ. ಆಗ ಬಹಳಷ್ಟು ಆಶ್ಚರ್ಯವಾಯ್ತಂತೆ. ವೇದವ್ಯಾಸರು ಬಂದು ಹೇಳ್ತಾರೆ, ಕಷ್ಟ ಇವಳು ಒಳ್ಳೆ ಸಿಕ್ತಲ್ಲಿ ಇವಳಿಗೆ, ಕಂಡವೇ ಮದುವೆ ಮಾಡಿಸಿ ಮದುವೆ ಮಾಡಿಸಿ, ಅದೊಂದೇ ಅವಳು ಮಂತ್ರ, ನಿವಾರ ಸ್ವಲ್ಪ ಹೇಳಿ, ನಿವಾರ ಸ್ವಲ್ಪ ಹೇಳಿ ಅಂತ ಗಟ್ಟಿ ಕಾಲು ಹಿಡ್ಕೊಂಡು. ಆ ವೇದವ್ಯಾಸ ಹೇಳ್ತಾರೆ, ಭೀಮಸೇನ ಇವಳನ್ನ ಮದುವೆ ಆಗು ಅಂತ ಹೇಳಿ. ಇಷ್ಟೊತ್ತು ಅವರೆಲ್ಲ ಮದುವೆ ಆಗ್ಬೇಕು ಮದುವೆ ಆಗ್ಬೇಕು ಅಂತ ಹೇಳಿದಾಗ ಕೇಳದೆ ಹೋಗಿದ್ದ ಭೀಮಸೇನ ಯಾವಾಗ ವೇದವ್ಯಾಸರು ಹೇಳಿದ್ರು ಆಗಲೇ ತಷ್ಟ ಒಪ್ಕೊಂಡೇ ಬಿಟ್ರೆ. ಇದು ಭಾರಿ ಆಶ್ಚರ್ಯ ಇದು. ಅವ್ರು ಹೇಳಿದ್ರೆ ಕೇಳದೆ ಹೋದ ಭೀಮಸೇನ ವೇದವ್ಯಾಸ ಹೇಳಿದ ತಷ್ಟ ಕೇಳ್ತಾರೆ, ಇದೇನಿದು ಅಂತ ಪ್ರಶ್ನೆ ಇದೆ. ಅದಕ್ಕೆ ಹೇಳ್ತಾರೆ, ಕುಂತಿಯ ಮಾತು ಮತ್ತು ಧರ್ಮರಾಜನ ಮಾತು ಎಲ್ಲರ ಮಾತುಗಳು ಕೂಡ ಬರೀ ಪ್ರೀತಿ ವಿಶ್ವಾಸದ ಮಾತೇ ಹೊರತು ಅವ್ರ ಹಿನ್ನೆಲೆ ಯಾರಿಗೂ ಗೊತ್ತಿಲ್ಲ. ಅವರಿಗೆ ಮದುವೆ ಆಗು ಪಾಪ ಕೇಳ್ತಾಳೆ, ಮದುವೆ ಆಗು ಅಷ್ಟೇನೆ. ಅದಕ್ಕೆ ಭೀಮಸೇನ ಮಾತು ಕೇಳಲಿಲ್ಲ. ವೇದವ್ಯಾಸರ ಮಾತನ್ನು ಯಾತಕ್ಕೆ ಕೇಳಿದ್ದು ಅಂದ್ರೆ, ವೇದವ್ಯಾಸ ಸಾಕ್ಷಾತ್ ಭಗವಂತ, ಅವ್ರು ಹೇಳಿದ್ರೆ ಮತ್ತೊಂದು ಮಾತೇ ಇಲ್ಲ. ಸುಪ್ರೀಂ ಕೋರ್ಟ್ ಮಾತು ಕೇಳದೆ ಹೋದ್ರೆ ಮತ್ತೊಂದು ದಂಡ, ಇನ್ನೊಂದು ಅಫೆನ್ಸ್ ಆಗ್ತದೆ. ಆಗ ಅವ್ರ ಮಾತು ಕೇಳದೆ ಯಾಕೆ ಕೇಳಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಆಮೇಲೆ ಅವ್ರ ಮಾತನ್ನ ಕೇಳದೆ ಇರಬಾರದು. ಎಲ್ಲ ಧರ್ಮಶಾಸ್ತ್ರರು ಯಾತಕ್ಕೋಸ್ಕರ? ಪ್ರಾಣಾಯಾಮೋ ವಾಸುದೇವ ಮತ್ತು ಧರ್ಮಶಾಸ್ತ್ರ ಇರೋದು. ಅಥವಾ ವಾಸುದೇವನೇ ವ್ಯಾಸರೂಪದಿಂದ ಹೇಳ್ತಿರಬೇಕಾದ್ರೆ ಮತ್ತೆ ಕ್ವಶನ್ ಮಾಡಬಾರದು. ಕಷ್ಟ ಮದುವೆ ಒಪ್ಕೊಂಡೇ ಬಿಟ್ರೆ. ಈ ಕಂಪೇರ್ ಮಾಡಿ. ಇದೇ ರೀತಿಯಲ್ಲಿ ಭೀಷ್ಮರ ಹತ್ರ ಬಂದು, ಪರಶುರಾಮ ದೇವರು ಬಂದು ಅಂಬೆನ್ ಮದುವೆ ಆಗುವಂತ ಕೇಳಿದ್ರೆ, ಏರ ಮದುವೆ ಆಗೋದಿಲ್ಲ, ವ್ರತ ಮಾಡಿದ್ದೇನೆ ಶುರು ಮಾಡಿಬಿಟ್ರು. ಬಟ್ ಭೀಷ್ಮರು ಎಷ್ಟು ತಪ್ಪು ಮಾಡ್ತಾರಾಗ. ಸಾಕ್ಷಾತ್ ವೇದ ಪರಶುರಾಮ ದೇವರು ಬಂದಿದ್ದಾರೆ, ಆ ಸಾಕ್ಷಾತ್ ನಾರಾಯಣ, ಅವರು ಗುರುಗಳು ಬೇರೆ, ಜೊತೆಗೆ ಅವರ ಹತ್ರ ಸ್ವಲ್ಪ ದಿವಸ ಓದಿಲ್ಲ, 425 ವರ್ಷ ಓದಿ ಬಂದಿದ್ದಾರೆ. ಅಂಥವ್ರು ಸಣ್ಣ ಸಣ್ಣ ಹುಡುಗರು ಮಾಡಿದ್ದೇನೆ, ತಂದೆಗೋಸ್ಕರ ವ್ರತ ಮಾಡಿದ್ದೀರಿ ಹೇಳ್ತಿರೋದು ಯಾರು ಗೊತ್ತೇನು, ಬರೀ ತಂದೆಯಲ್ಲ, ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃ ಗತಿ, ಜಗತ್ತಿನ ತಂದೆ ಪರಶುರಾಮರು ಹೇಳ್ತಾ ಇದ್ದಾರೆ, ನಮ್ಮಪ್ಪನೇ ಮಾತು ಕೊಟ್ಟಿದ್ದೇನೆ ಅಂತ ಹಠ ಹಿಡಿತಾರ ಅವರು. ಅದು ಭೀಷ್ಮರಿಗೆ ಧರ್ಮಶಾಸ್ತ್ರ ನಿರ್ಣಯ ಮಾಡೋದರಲ್ಲಿ ತಿಳುವಳಿಕೆ ಸಾಲದಾಯಿತು, ಅವರು ಸೋತು ಬಿಟ್ಟು. ಆದರೆ ಅದೇ ಭೀಮಸೇನಿಗೆ ವೇದವ್ಯಾಸ ಹೇಳ್ತಾ ಇದ್ದಾರೆ, ವೇದವ್ಯಾಸರು ನಾರಾಯಣ, ಪರಶುರಾಮನು ನಾರಾಯಣ, ಅಲ್ಲಿ ಭೀಷ್ಮ ಇಲ್ಲಿ ಭೀಮ, ಇಬ್ಬರಲ್ಲೂ ಭೀಭಿ ಇಬ್ಬರಲ್ಲೂ ಇದೆ, ಮಾನೋ ಇದೆ, ಶಾ ಇದೆ, ಶಾ ಇಲ್ಲ, ಅಷ್ಟೇ ವ್ಯತ್ಯಾಸ. ಆತ ತಾತ ಪಿತಾಮಹ, ಈತ ಮೊಮ್ಮಗ, ಮೊಮ್ಮಗ ತಿಳ್ಕೊಂಡ ತಾತ ತಪ್ಪಿಟ್ಬಿಟ್ಟ, ಇದೇ ಪದ್ಧತಿಯಾಗಿ ತಾತ ಸೋತಲ್ಲಿ ಮೊಮ್ಮಗನಾದ ಭೀಮಸೇನ ಗೆಲ್ತಾ ಇದ್ದಾನೆ. ಆದ್ರಿಂದಾನೆ ಭೀಷ್ಮ ದ್ರೋಣಾದಿಗಳನ್ನ ಪರಮಾತ್ಮ ಅಷ್ಟು ಮೆಚ್ಚಲಿಲ್ಲ, ಭೀಮನನ್ನ ಭಾರಿ ಮೆಚ್ಚುತ್ತಾನೆ ಎಂಬುದಕ್ಕೆ ಅದೇ ಆಶ್ಚರ್ಯ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ರುಕೋತರಹ, ಈ ಮಾತನ್ನು ಅರ್ಥ ಮಾಡಿಕೊಂಡವರಿಗೆ ವಾಯುದೇವರ ಒಂದು ಧರ್ಮಾನುಷ್ಠಾನ ಪದ್ಧತಿ ಬಹಳ ವಿಶಿಷ್ಟವಾದದ್ದು. ಹೋಗಲಿ, ಭೀಷ್ಮರಿಗೆ ಹೇಳಿದ್ದು ಯಾರನ್ನ ಮದುವೆಯಾಗಲಿಕ್ಕೆ ಹೇಳಿದ್ದು? ಅಂಬೆಯನ್ನ. ಅಂಬೆ ಯಾರು? ಭೀಷ್ಮರ ಸ್ವರೂಪದ ಹೆಂಡತಿ ಅವಳು, ವರಾಂಗಿ ಅವಳು. ಭೀಷ್ಮರ ದ್ವಿನಾಮಕ ವಸು, ಅವ್ರ ಹೆಂಡತಿನೇ ವರಾಂಗಿ, ಅವಳೇ ಅಂಬೆಯಾಗಿ ಹುಟ್ಟಿರೋದು. ಮೂಲದಲ್ಲಿ ಹೆಂಡತಿ, ಅವಳನ್ನು ಮದುವೆಯಾಗೊಂದು ಕೇಳಿದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಯಾರು ಇವಳು? ರಾಕ್ಷಸಿ ಒಬ್ಬಳು. ರಾಕ್ಷಸಿನ ಮದುವೆ ಕೇಳಿದ್ರೆ ರಾಕ್ಷಸಿನ ಮದುವೆ ಆಗಲಿಕ್ಕೆ ಯಾರು ಹೋಗ್ತಾರೆ ಈ ಮಧ್ಯೆ? ಆದರೆ ಭೀಮಸೇನ ಹೇಳಿದ್ರೆ ರಾಕ್ಷಸಿನೋ ಪಾಕ್ಷಸಿನೋ, ನೀವು ಹೇಳಿದ್ಮೇಲೆ ಏನಾದರೂ ಸರಿ. ಇದಕ್ಕೆ ಭಕ್ತಿ ಅಂತ ಕರೀತಾರೆ. ಎಲ್ಲ ಅನುಕೂಲವಾಗಿದ್ರೆ ಒಪ್ಪೋದು ಭಕ್ತಿ ಅಲ್ಲ. ರಾಕ್ಷಸಿ ಅಣ್ಣಗಿಂತ ಬಂದು ಮದುವೆ ಆಗಬೇಕು, ಏನೇನೋ ಮಾತುಗಳು, ಇಷ್ಟಾರು ವೇದವ್ಯಾಸ ಹೇಳಿದ ಮೇಲೆ ಮತ್ತೆ ಮಾತೇ ಇಲ್ಲ. ಇದು ದೇವರನ್ನ ಹೀಗೆ ಆರಾಧನೆ ಮಾಡಬೇಕು, ಅದಕ್ಕೆ ಭಕ್ತಿ ಅಂತ ಕರೀತಾರೆ ಹೊರತು ಬಿಲ್ದ ಹೋದ್ರೆ ಭಕ್ತಿ ಅಂತ ಕರೆಯೋದಿಲ್ಲ. ಈ ಭಕ್ತಿಯ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಅದು ಬಹಳ ಮುಖ್ಯವಾದ. ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ, ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ, ನಿರಂತರ ಪ್ರೇಮ ಪ್ರವಾಹ ಅಂತ ಡಿಫೈನ್ ಮಾಡ್ತಾರೆ. ಅದು ದೇವರಲ್ಲಿ ಪರಿಪೂರ್ಣ ವಿಶ್ವಾಸ ಇರಬೇಕು. ನಾವ್ ಎಲ್ಲಿ ಅದನ್ನು ತೋರಿಸ್ತೇವೆ ಗೊತ್ತೇನು? ಡಾಕ್ಟ್ರಲ್ಲಿ ತೋರಿಸ್ತಾನೆ. ಡಾಕ್ಟ್ರಲ್ಲಿ ಹೋದ ಕಾಲಕ್ಕೆ ಇದೇ ಯೋಚನೆ ಮಾಡಿ. ಈಗ ತಾಯಿ ಹೇಳ್ತಾಳೆ ತಗೋ ತಗೊಳ್ಳೋದಿಲ್ಲ, ತಂದೆ ಹೇಳ್ತಾನೆ ತಗೊಳ್ಳೋದಿಲ್ಲ, ಡಾಕ್ಟರ್ ಬರ್ತಾರೆ ತಿನ್ನಯ್ಯ, ಮಗು ಕೂಡ ಕಷ್ಟ ತಗೊಂಡ್ಬಿಡುತ್ತೆ ತಕ್ಷಣ. ಡಾಕ್ಟರ್ ಹೇಳ್ತಾರೆ ಅಂದ್ರೆ ಭಾರಿ ಇನ್ನೊಂದೆಲ್ಲ ವರ್ಷಕ್ಕೆ ಭಯ ಆಗಿತ್ತು, ತಗೊಳ್ಳೋದು ಇನ್ನೊಂದು ಕೊಟ್ಟರೆ ಕಷ್ಟ ಅಂತ ತಕ್ಷ ತಿಂದ ಹಾಕ್ಬಿಡುತ್ತೆ. ಅಂದ್ರೆ ಮಗು ತಾಯಿ ಮಾತು ಕೇಳಲಿಲ್ಲ, ತಂದೆ ಮಾತು ಕೇಳಲಿಲ್ಲ, ಯಾಕೆ? ಅವ್ರು ಬರೀ ಪ್ರೀತಿಯಿಂದ ಹೇಳ್ತಾರೆ. ಡಾಕ್ಟರ್ ತಿಳಿದು ಹೇಳ್ತಾರೆ, ಇದು ಭಾರಿ ವಿಶೇಷ. ಎಷ್ಟು ಪಥ್ಯ ಹೇಳಿರ್ತಾರೆ ಡಾಕ್ಟರ್, ತಿನ್ಬೇಡ ಅಂತ ಹೇಳಿರ್ತಾರೆ, ಗುಂಡ ತಿನ್ಬೇಡ ಅಂತ ಹೇಳ್ಬಿಟ್ಟಿರ್ತಾರೆ, ಪಾಪ ಕಾಮನೆ ಆಗಿರುತ್ತೆ ರೋಗ, ತಿಂದು ಜಾಂಡಿ ಸಾಹಿ ತಿನ್ಬೇಡ ಅಂತ ಹೇಳ್ಬಿಟ್ಟಿರ್ತಾರೆ. ತಂದೆ ಹೇಳಿದ್ರೆ ಕೇಳೋದಿಲ್ಲ, ತಾಯಿ ಹೇಳಿದ್ರೆ ಕೇಳೋದಿಲ್ಲ. ಅವ್ರು ಹೇಳ್ತಾರೆ ವಾಸಿಯಾಗಿದೆ ತಿನ್ನೋ, ತಂದೆ ಅಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ಬರ್ತಾರೆ, ತಿನ್ನಯ್ಯ ಪರವಾಗಿಲ್ಲ ಅಷ್ಟ, ನಾವು ಒಂದ ನಾಲ್ಕು ತಿಂದ ಹಾಕ್ಬಿಡ್ತಾರೆ, ಕಾಯ್ತಿರ್ತಾನೆ ಪಾಪ ಅದಕ್ಕೋಸ್ಕರ. ಡಾಕ್ಟರ್ ಇನ್ನೇನಂತೆ ನೋಡಿ, ವೈದ್ಯರ ಮಾತನ್ನ ಕೇಳೋದಾದ್ರೆ ಯೋಗವ್ಯಾಸರು ಯಾರು? ಭವರೋಗ ವೈದ್ಯ ಅವರು, ಬರೀ ಸಣ್ಣ ಪುಟ್ಟ ವೈದ್ಯ ಅಲ್ಲ, ಭವರೋಗ ವೈದ್ಯ. ಅವ್ರ ಮಾತನ್ನು ಕೇಳಲೇಬೇಕಲ್ಲ, ಭೀಮಸೇನ ಕೇಳಿ ಆಯ್ತು ಅಂತ ರಾಕ್ಷಸಿಯನ್ನು ಮದುವೆ ಆಗಲಿಕ್ಕೆ ಒಪ್ಕೊಂಡ್ಬಿಟ್ರು ಅವರು. ಇದಕ್ಕೆ ಹೇಳ್ತಾರೆ ವಿವೇಕ ಅಂದ್ರೆ ಇದೇನೆ. ಅಲ್ಲಿ ಒಂದು ಧರ್ಮಸೂಕ್ಷ್ಮ ವಿಚಾರ ಬಂತು. ವೇದವ್ಯಾಸರ ಮಾತು ಅಂತಷ್ಟು ಕೇಳ್ಕೊಂಡ್ಬಿಟ್ರಲ್ಲ, ಅದಕ್ಕೆ ಅರ್ಥ ಉಂಟೆ ಅಂದ್ರೆ ಖಂಡಿತ ಉಂಟು. ವೇದವ್ಯಾಸರ ಮಾತು ಅಂದ್ರೆ ತಿಳಿದು ಹೇಳಿದವರ ಮಾತು, ಅದು ಒಂದು ಸೆಲ್ಲವನ್ನು ಬಲ್ಲವರ ಮಾತು. ಅವರ ಮಾತು ಅಂಬುದು ಪ್ರಶ್ನಾತೀತವಾದದ್ದು, ಅದಕ್ಕೆ ಭೀಮಸೇನೆ ಕೇಳಿತ್ತು. ಅದಕ್ಕೆ ಹೇಳುತ್ತಾರೆ ವೇದವ್ಯಾಸರು ತಿಳಿದು ಹೇಳಿದ್ದಾರೆ, ಅದಕ್ಕೆ ಮದುವೆ ಆಗಬೇಕು. ಏನ್ ತಿಳಿದು ಹೇಳಿದ್ರು ಅಂತ ಪ್ರಶ್ನೆ. ಏನು ತಿಳಿದು ಹೇಳಿದ್ರು ಅಂದ್ರೆ ಹಿಡಿಂಬೆ ಯಾರು ಅಂತ ವೇದವ್ಯಾಸರಿಗೆ ಗೊತ್ತು. ಅವ್ರು ಯಾತಕ್ಕೆ ಹುಟ್ಟು ಬಂದಿದ್ದಾಳೆ ವೇದವ್ಯಾಸರಿಗೆ ಗೊತ್ತು, ಭೀಮನೋದಿ ಯಾತಕ್ಕಾಗುವುದು ವೇದವ್ಯಾಸರಿಗೆ ಗೊತ್ತು. ಅದೆಲ್ಲ ಗೊತ್ತಿದ್ದು ಹೇಳ್ತಾರ, ಆದ್ರಿಂದ ಅವ್ರ ಮಾತು ಕೇಳಬೇಕು. ಕುಂತಿಗಾರ ಯಾವುದು ಗೊತ್ತಿಲ್ಲ, ಏನೋ ಒಬ್ಬ ಹುಡುಗಿ ಕೇಳ್ತಾಳೆ ಮದುವೆ ಆಗ್ಬೇಕಷ್ಟೇ. ಇವರ ತಿಳುವಳಿಕೆ ಬರೀ ಭಾರಿ ಸಂಕ್ಷಿಪ್ತವಾದದ್ದು, ಆದ್ರೆ ವೇದವ್ಯಾಸರ ತಿಳುವಳಿಕೆ ಪರಿಪೂರ್ಣವಾದದ್ದು. ಭಗವಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನಲ್ಲ, ಅರ್ಜುನ ನನಗೆ ಎಲ್ಲ ಗೊತ್ತು ಅಂತ ಹೇಳ್ತಾನೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ, ಭವಿಷ್ಯಾಣಿ ಚ ಭೂತಾನಿ, ಮಾಂತು ವೇದ ನ ಕಶ್ಚನ. ನಾನು ಹಿಂದಿನ ಮುಂದಿನ ಇಂದಿನ ಎಲ್ಲರನ್ನು ಎಲ್ಲ ಕಾಲಕ್ಕೂ ಪೂರ್ಣವಾಗಿ ಬಲ್ಲೆ, ನನ್ನನ್ನು ಯಾರೂ ತಿಳಿದವರಿಲ್ಲ. ವೇದವ್ಯಾಸರು ಎಲ್ಲ ತಿಳಿದು ಹೇಳುತ್ತಾರೆ, ಭೀಮಸೇನ ಒಪ್ಕೊಂಡು ಬಿಟ್ಟ ಅಂತ ಹೇಳುತ್ತಾರೆ. ಏನು ತಿಳಿದು ಹೇಳುತ್ತೆ ವೇದವ್ಯಾಸರು ಎಂಬುದು ದೊಡ್ಡ ಸಮಸ್ಯೆ. ಏನು ತಿಳಿದು ಹೇಳುತ್ತಾರೆ ಅಂದ್ರೆ ಅವಳ ಇತಿಹಾಸ ವೇದವ್ಯಾಸರಿಗೆ ಗೊತ್ತಿದೆ. ಅವಳ ಇತಿಹಾಸ ಏನು? ಅವಳು ಯಾರೋ ಸ್ತ್ರೀ ಅಲ್ಲ, ಅವಳು ಇಂದ್ರದೇವರ ಹೆಂಡತಿ. ಇಂದ್ರದೇವರ ಹೆಂಡತಿ ಶಚಿದೇವಿ ಅಲ್ಲ, ಮತ್ತೆ ಅಪರ ಇವ ಶಚ್ಚ. ಇಂದ್ರದೇವರಿಗೆ ಶಚಿ ಪತ್ನಿ ಎಂಬುದು ಗೊತ್ತಿರೋ ಜನಗಳಿಗೆ ಸಿಗೋದೇ ಮೊದಲು ಕಡಿಮೆ, ಇನ್ನೂ ಬೇರೆ ಪಠ್ಯರಿದ್ದಾರೆ ಜನ ಗೊತ್ತಿಲ್ಲ. ಅದರಲ್ಲಿ ಒಬ್ಬಳು ಅಮರಾವತಿ ಅಂತ ಇಂದ್ರದೇವರ ಪಟ್ಟಣ ಇದೆಯಲ್ಲ, ಅಭಿಮಾನಿ ದೇವತೆಯವಳು, ಇಂದ್ರದೇವರ ಹೆಂಡತಿ. ಒಂದೊಂದು ಊರಿಗೂ ಕೂಡ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಲಂಕಾ ಪಟ್ಟಕ್ಕೆ ಲಂಕಿಣಿ ಇದ್ಲಲ್ಲ, ಹಾಕಿ ಬೆಂಗಳೂರಿಗೆ ಅಣ್ಣಮ್ಮ ಅಂತ ಕರೀತಾರೆ ನೋಡಿ, ಆ ಟೈಪ್. ಆ ಊರಿನ ದೇವತೆಗಳನ್ನ ಗ್ರಾಮ ದೇವತೆಗಳು ಅಂತ ಹೆಸರು ಅವರು, ಗ್ರಾಮ ದೇವತೆಗಳು. ಅದು ತಪ್ಪಲ್ಲ, ಗ್ರಾಮ ದೇವತಾ ಪೂಜೆ ತಪ್ಪಲ್ಲ, ಸರ್ವೋತ್ತಮತ್ವೇನೆ ಮಾಡಬಾರ್ದಷ್ಟೇ. ಸರ್ವೋತ್ತಮತ್ವೇನೆ ಪೂಜೆ ಮಾಡಿದ್ರೆ ತಪ್ಪು, ತಾರತಮ್ಯದಲ್ಲಿ ಮಾಡಿದ್ರೆ ಸರಿನೇ, ಅದು ಏನು ತಪ್ಪಲ್ಲ. ಅದರಲ್ಲಿ ಉದಾ ವಿಲೇಜ್ ಅಕೌಂಟೆಂಟ್, ಅವ್ರ ಗವರ್ಮೆಂಟ್ ಅಪಾಯಿಂಟೆಡ್ ಪರ್ಸನ್, ತಹಸೀಲ್ದಾರ್ ಅಲ್ಲ, ಡಿ ಸಿ ಅಲ್ಲ, ಮತ್ತೆ ಅಷ್ಟು ತಿಳ್ಕೊಂಡು ಅವನ್ನ ಅವ್ರ ರೆಸ್ಪೆಕ್ಟ್ ಕೊಟ್ರೆ ತಪ್ಪಲ್ಲ, ಆದ್ರೆ ಅವನೇ ಗೌರವ ತಿಳ್ಕೊಂಡ್ರೆ ಪದ್ಧತಿ ಆಗುತ್ತೆ ಅಷ್ಟೇ. ಅದು ಗ್ರಾಮ ದೇವತೆಗಳನ್ನ ತಾರತಮ್ಯ ಕ್ರಮದಲ್ಲಿ ಪೂಜೆ ಮಾಡೋದೇನು ತಪ್ಪಲ್ಲ, ಆದರೆ ಪೂಜೆ ಮಾಡದೇ ಇರೋದು ತಪ್ಪೇನೆ, ಹೆಚ್ಚು ಪೂಜೆ ಮಾಡೋದು ತಪ್ಪೇನೆ, ಡ್ಯೂ ರೆಸ್ಪೆಕ್ಟ್ ಕೊಡಬೇಕು ಯಾವಾಗಲೂ ಕೂಡ. ಅಮರಾವತಿ ಅಭಿಮಾನಿ ದೇವತೆ ಅವಳು, ಇಂದ್ರದೇವರ ಹೆಂಡತಿ. ಒಂದ್ಸತಿ ಏನ್ ಮಾಡಿಲ್ಲಂತೆ, ಅತಿ ದರ್ಪ ಹೇತೋ ಶಚಿದೇವಿಯ ಮುಂದೆ ಇವಳು ನಿಂತಿದ್ದಾಳೆ, ಇಂದ್ರದೇವರು ಇದ್ದಾರೆ. ಇವಳು ಏನ್ ಮಾಡಿಲ್ಲಂತೆ, ನಾನು ಹೆಂಡತಿ ನೀನು ಹೆಂಡತಿ ತಾನೆ ಅಂತ ಹೇಳಿಬಿಟ್ಟು ಸ್ವಲ್ಪ ಆಹಂಕಾರವನ್ನು ತೋರಿಸಿಲ್ಲ. ಕಷ್ಟ ಅವಳಿಗೆ ಶಾಪ ಕೊಟ್ಟಿದ್ದಾರೆ, ನೀನು ರಾಕ್ಷಸಿಯಾಗಿ ಹುಟ್ಟು ಅಂತ ಶಾಪ ಕೊಟ್ಟು. ಅದ್ ಮೂಲತಃ ದೇವತಾಸ್ತ್ರೀಯವಳು, ರಾಕ್ಷಸಿಯಾಗಿ ಹುಟ್ಟು ಅಂತ ಶಾಪ ಕೊಟ್ಟು. ತಕ್ಷಣ ದೇವತೆಗಳ ಶಾಪಕ್ಕೆ ಬೇರೆ ದಾರಿ, ಟ್ರಾನ್ಸ್ಫರ್ ಆದ್ರೆ ಒಬ್ಬ ಮಾಡ್ಬೇಕಾಗತ್ತೆ ಇವ್ರು ಕೊಟ್ಟಾಗ. ಇದು ದೇವತೆಗಳ ಶಾಪ ಅಂದ ಮಾತಾಡಾಗಿಲ್ಲ, ಹುಟ್ಟಲೇಬೇಕಾಯ್ತು. ತುಂಬಾ ದುಃಖ ಆಯ್ತು ಅವಳಿಗೆ. ಎಲ್ಲಿಯ ದೇವಲೋಕ, ಎಲ್ಲಿಯ ಭೂಲೋಕ, ಇಲ್ಲಿಂದ ಬರೋದಂದ್ರೆ ಏನರ್ಥ, ನಾನು ಹೇಗೆ ಮತ್ತೆ ವಾಪಸ್ ಹೋಗಬೇಕು ಅಂತ ಯೋಚನೆ ಮಾಡ್ತಾ. ಈ ಪಾಪ ಹೋಗೋದಿ ವಾಪಸ್ ಹೋಗೋಗಿಲ್ಲ, ಆ ಶಾಪ ಹೋಗ್ಬೇಕು ವಾಪಸ್ ಹೋಗಬೇಕು, ಶಾಪ ಹೇಗೆ ಹೋಗ್ಬೇಕೀಗ. ಅವಳು ಅಹಂಕಾರ ಪಟ್ಟಿದ್ದಾಳೆ, ದರ್ಪ ತೋರಿಸಿದ್ದಾಳೆ, ಅಶುದ್ಧಳಾಗಿದ್ದಾಳೆ. ಅಶುದ್ಧಿ ಹೋದ್ರೆ ಅವಳು ಶುದ್ಧಳಾಗಿಬಿಡ್ತಾಳೆ, ಅಶುದ್ಧಿ ಹೋದ್ರೆ ಶುದ್ಧಳಾಗ್ತಾಳೆ. ಅಶುದ್ಧಿ ಹೋಗೋದು ಯಾವಾಗ ಅಂತ ಪ್ರಶ್ನೆ. ಅಶುದ್ಧಿ ಹೋಗೋದು ಯಾವಾಗ, ಅದಕ್ಕೆ ಉಪಾಯ ಇಷ್ಟೇ, ವಾಯುದೇವರು ಮುಟ್ಟಿದ್ರು ಅಂದ್ರೆ ಪವಿತ್ರ ಆಗಿಬಿಡ್ತಾರೆ. ವಾಯುದೇವರಿಗೆ ಪವನ ಅಂತ ಹೆಸರು, ಅವರು ಮುಟ್ಟಿದ್ರೆ ಪಾವನ ಆಗಿಬಿಡ್ತಾನೆ ಮನುಷ್ಯ. ಪವನ ಮುಟ್ಟಿದ್ದು ಪಾವನ, ಅದಕ್ಕೆ ನಾವಳು ಸ್ತ್ರೀ. ಈಗ ವಾಯುದೇವರು ಮುಟ್ಟಿಬಿಟ್ರೆ ಅಶುದ್ಧಳಾಗಿಬಿಡ್ತೇನೆ, ಅದಕ್ಕೆ ವಾಯುದೇವರು ಹೆಂಡತಿ ಆಗಬೇಕು ಅಂತ ಯೋಚನೆ ಮಾಡಿದ್ರು. ವಾಯುದೇವ್ರು ನನ್ನ ಮುಟ್ಟಬೇಕು, ನಾನು ಅಶುದ್ಧಳಾಗಿಬಿಡ್ತೇನೆ ಅಂತ ತಿಳ್ಕೊಂಡ್ರು. ಆದ್ರೆ ವಾಯುದೇವ್ರು ಎಂಥವ್ರು ಗೊತ್ತಾ, ಅವ್ರು ಇನ್ನೊಬ್ಬರು ಮುಟ್ಟೋದೇ ಇಲ್ಲ ಅಂತ ಮಹಾಪುರುಷರು. ಅವಳು ಮುಟ್ಟೋ ಭಾರತೀ ದೇವಿಯ ಹೊರತು ಬೇರೆ ಯಾವ ಸ್ತ್ರೀಯನ್ನು ಮುಟ್ಟೋದಿಲ್ಲ, ಪರಮಾತ್ಮ ಹಾಗೇನೆ, ಮಹಾಲಕ್ಷ್ಮಿಯ ಹೊರತು ಬೇರೆ ಯಾರನ್ನು ಮುಟ್ಟೋದಿಲ್ಲ ಅಂತ ಭಗವಂತ. ಅದಕ್ಕೋಸ್ಕರನೇ ಋತೇ ರಮಾಂ ಜಾತು ಮಮಾಂಗ ಸಂಘ ಯೋಗ್ಯಾಂಗ ನಾನೈವ ಸುರಾಲಯೇತಿ. ಇಷ್ಟೆಲ್ಲ ಮಾತಾಡ್ತೀರಿ, ಕೂಪಿಕಾ ಸ್ತ್ರೀಯನ್ನು ಕೃಷ್ಣ ಮುಟ್ಟಲಿಲ್ವೇನೋ, 14-11 ಜನ ಮದುವೆ ಆಗಲಿಲ್ಲ ಅಂತ ಕೇಳಿದ್ರೆ, ಕೃಷ್ಣ ಅವರನ್ನು ವಿವಾಹವಾದ ಸ್ವೀಕಾರ ಮಾಡಿದ, ರಮಾವೇಶ ಇತ್ತು ಅಂತ ಸ್ವೀಕಾರ ಮಾಡಿದನೆ ಹೊರತು ರಮಾವೇಶವಿಲ್ಲದ ಯಾರನ್ನೂ ಕೃಷ್ಣ ಸ್ವೀಕಾರ ಮಾಡಲಿಲ್ಲ. ಅಲ್ಲೂ ಕೂಡ ಭಗವಂತ ಲಕ್ಷ್ಮೀಪತಿಯ ಹೊರತು ಉಳಿದವರ ಪತಿ ಅಲ್ಲ, ಇದು ಸಿದ್ಧಾಂತ ಇದೆ. ಆದ್ಮೇಲೆ ಪರಮಾತ್ಮ ಲಕ್ಷ್ಮಿ ಆವೇಶ ಇಲ್ಲದವರು ಮುಟ್ಟೋದಿಲ್ಲ, ವಾಯುದೇವರು ಭಾರತೀಯ ಸನ್ನಿಧಾನದವರು ಮುಟ್ಟೋದಿಲ್ಲ. ಅವಳು ಯೋಚನೆ ಮಾಡಿದ್ದು, ವಾಯುದೇವರು ನನ್ನ ಮುಟ್ಟಬೇಕು, ಅವ್ರು ಮುಟ್ಟೋದಿಲ್ಲ, ಏನ್ ಮಾಡ್ಬೇಕೀಗ. ಅವ್ರು ಮುಟ್ಟಬೇಕಾದ್ರೆ ಭಾರತೀಯ ಸನ್ನಿಧಾನ ಬರಬೇಕು ಅಂತ ಯೋಚನೆ ಮಾಡಿ ಭಾರತೀ ದೇವಿಯನ್ನು ತಪಸ್ ಮಾಡಿಲ್ಲಂತೆ ಹೋಗಿಬಿಟ್ಟು. ಭಾರತೀ ದೇವಿಯನ್ನು ಕುರಿತು ತಪಸ್ ಮಾಡ್ತಾಳೆ, ಅವಳು ಪ್ರತ್ಯಕ್ಷರಾಗ್ತಾರ. ಅವ್ರು ಏನಮ್ಮ ಅಂತ ಕೇಳಿದಾಗ ಅವ್ರು ಕೇಳಿಕೊಂಡಂತೆ, ನನಗೆ ಇನ್ನೇನು ಇಲ್ಲ, ನಿಮ್ಮ ಯಜಮಾನರು ನಾನು ಮುಟ್ಟಬೇಕು, ಅವರು ನೀವಿಲ್ಲದ ಹೋದ್ರೆ ಮುಟ್ಟೋದಿಲ್ಲ, ಅದಕ್ಕೆ ನೀವು ನನ್ನಲ್ಲಿ ಆವೇಶವನ್ನು ಹೊಂದಬೇಕು ಅಂತ ಕೇಳಿದ್ದ. ಅವರು ತಥಾಸ್ತು ಅಂತ ಅನುಗ್ರಹ ಮಾಡಿದ್ರೆ, ಅಂದ್ರೆ ಈಗ ಅವಳು ಹುಟ್ಟಿರೋದು ಏನು ಗೊತ್ತೇನು, ಅಮರಾವತಿ ಅಭಿಮಾನಿ ದೇವತೆ ಹುಟ್ಟಿದ್ದಾಳೆ, ರಾಕ್ಷಸಿಯಾಗಿ ಹುಟ್ಟಿದ್ದಾಳೆ, ಒಳಗೆ ಭಾರತೀ ದೇವಿ ಆವೇಶ ಇದೆ, ಅದಕ್ಕೆ ಭೀಮರನ್ನು ಕೇಳ್ತಾ ಇದ್ದಾಳೆ, ನಿನ್ನ ಮದುವೆ ಆಗಬೇಕು, ನಾನು ಶುದ್ಧಳಾಗಿ ವಾಪಸ್ ಹೋಗಬೇಕು ಅಂತ ಅವಳ ಅಭಿಪ್ರಾಯ. ಇನ್ನೇನು ಇಲ್ಲ, ಇದೆಲ್ಲ ಯಾರಿಗೆ ಗೊತ್ತು, ವೇದವ್ಯಾಸರಿಗೆ ಗೊತ್ತು, ಇದೆಲ್ಲ ವೇದವ್ಯಾಸರಿಗೆ ಗೊತ್ತು ತಿಳ್ಕೊಂಡು ಅವ್ರು ಹೇಳ್ತಾರೆ, ಇವ್ರ ಪಾಪ ಮದುವೆ ಆದಾಯ ಪಾಪ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಅವರ ಮಾತಿಗೆ ಬೆಲೆ ಇಲ್ಲ, ಇವ್ರ ಮಾತಿಗೆ ಬೆಲೆ ಇದೆ, ಅದಕ್ಕೆ ವೇದವ್ಯಾಸರ ಮಾತನ್ನ ಕೇಳಿದರು. ಆಗ ಒಂದು ಪ್ರಶ್ನೆ ಸಾಲವಾಯಿತು, ಇನ್ನೊಂದು ಪ್ರಶ್ನೆ ಉಳ್ಕೊಂಡು, ಭೀಮಸೇನ ವಾಯುದೇವರು ಅಂತೀರಿ, ವಾಯುದೇವರು ಸರ್ವಜ್ಞರು ಪೂರ್ಣ ಪ್ರಜ್ಞೆ ಅಂತೀರಿ, ಇದೆಲ್ಲ ಅವ್ರಿಗೆ ಗೊತ್ತಿದ್ದಿಲ್ಲ ಹಾಗಿದ್ರೆ, ಈಕೆ ಅಮರಾವತಿ ಅಭಿಮಾನಿ ದೇವತೆ, ಈಕೆಯಲ್ಲಿ ವಾಯುದೇವ ಆವೇಶ ಇದೆ, ಇದೆಲ್ಲ ಗೊತ್ತಿದ್ದಿಲ್ವೇನು, ಎಲ್ಲ ಗೊತ್ತಿತ್ತು. ಮತ್ ಯಾಕೆ ಮದುವೆ ಆಗಲಿಲ್ಲ ಅಂದ್ರೆ, ಅದಕ್ಕೆ ಹೇಳ್ತಾರೆ, ನಮಗ್ ಗೊತ್ತಿದೆ ತರ ಮದುವೆ ಆಗಿಬಿಟ್ರೆ ಜನ ಏನ್ ಮಾಡ್ತಾರೆ, ನೀವು ಮಾಡಿದ್ರೆ ನಾವು ಮಾಡ್ತೀವಿ ಅಂತ ಕಾಪಿ ಮಾಡ್ತಾರೆ. ನಮಗೆ ಗೊತ್ತಿರಬಹುದು, ಆದ್ರೆ ನಮಗೆ ಗೊತ್ತಿದೆ ಉಳಿದವರಿಗೆಲ್ಲಿ ಗೊತ್ತಿ, ಮತ್ತೆ ನಮಗೆ ಗೊತ್ತಿದೆ ಅಂತ ಹೇಳಿ ಉಳಿದವರಿಗೆ ಗೊತ್ತಾಗಬೇಕಲ್ಲ. ಅದು ಗೊತ್ತಾಗದ್ರೆ ಯಾವಾಗ ಗೊತ್ತಾಗುತ್ತೆ, ವೇದವ್ಯಾಸರು ಅಂತ ಅವ್ರು ಹೇಳಿದಾಗ ಗೊತ್ತಾಗುತ್ತೆ ಹೊರತು, ಇಲ್ದವರು ಜನ ಏನ್ ಮಾಡ್ತಾರೆ ಗೊತ್ತೇನು. ಇವತ್ತು ಐ ಲೈಕ್ ಇಟ್ ಐ ಡೂ ಇಟ್ ಅಂತ ಕಾನ್ಸೆಪ್ಟ್ ಇದೆ ನೋಡಿ, ನಾನು ಒಪ್ಪಿದ್ದೇನೆ ಮದುವೆ ಆಗ್ತೇನೆ, ನೀವು ಯಾರು ಕೇಳೋದಕ್ಕೆ ಅಂತ ಕೇಳ್ತಾರೆ, ಆ ಭಾವನೆ ಬರಬಾರದು. ಆದ್ರೆ ದೊಡ್ಡವರು ಒಪ್ಪಿಗೆ ಇದ್ರೆ ಹಿನ್ನೆಲೆ ತಿಳಿದು ಹೇಳ್ತಾರೆ ಅಂತ ಅರ್ಥ, ಇಲ್ದ ಹೋದ್ರೆ ಇಲ್ಲ. ಅದಕ್ಕೆ ನಮಗ್ ಗೊತ್ತಿದ್ದು ಮಾತ್ರಕ್ಕೇನೆ, ನಮಗ್ ಗೊತ್ತಿದೆ ಅಂತ ಜನ ತಿಳ್ಕೊಬೇಕು ಅಂತ ಅರ್ಥ ಅಲ್ಲ. ಜನಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಇದೆ, ಡ್ರೈವರ್ ಇವ್ರು ಗೊತ್ತಿವ್ ನಮ್ಗೆ ಯಾಕೆ ಗೊತ್ತಾಗಬೇಕು, ಲೈಸೆನ್ಸ್ ತೋರಿಸಿದ್ರೆ ಗೊತ್ತಾಗ. ಇಲ್ದೆ ಹೋದ್ರೆ ಎಲ್ಲರೂ ಹಾಗೆ ಗಂಡಕಾದ ಡ್ರೈವಿಂಗ್ ಗೊತ್ತು ಅಂತ ಹೇಳ್ಬಿಟ್ರೆ ಗತಿ ಏನಾಗ, ಲೈಸೆನ್ಸ್ ಇರೋದು ಯಾತಕ್ಕೋಸ್ಕರ, ಡ್ರೈವಿಂಗ್ ಎಲ್ಲ ಟೆಸ್ಟ್ ಮಾಡಕ್ ಯಾರು ಬರೋದಿಲ್ಲ, ಗೊತ್ತಿದ್ರೆ ತೋರಿಸ್ಬೇಕು ಅವ್ರು ಅಷ್ಟೇ, ಟೆಸ್ಟ್ ಮಾಡೋರು ಕೊಟ್ಟಿರ್ತಾರೆ ಅದನ್ನ ತೋರಿಸ್ಬೇಕಷ್ಟೆ. ಅದಕ್ಕೋಸ್ಕರ ಭೀಮಸೇನ ನಾನು ಗೊತ್ತಿದೆ ಅಂತ ಮದುವೆ ಆಗಿಬಿಟ್ಟು ಜನಗಳೆಲ್ಲ ತಪ್ಪು ತಿಳ್ಕೊಂಡು ಬಿಡ್ತಾರೆ ಅಂತ ತಾನು ಒಪ್ಪಲಿಲ್ಲ, ವೇದವ್ಯಾಸ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟು. ಎಷ್ಟು ಧರ್ಮಸೂಕ್ಷ್ಮ ಇರತಕ್ಕಂಥ ಕಥೆ ಇದ್ಬೋದು, ಅಣ್ಣಗಿಂತ ಮುಂಚೆ ತಮ್ಮ ಮದುವೆ ಆಗಬಾರದು, ವೇದವ್ಯಾಸರ ಮಾತನ್ನು ಕೇಳದೇ ಇರಬಾರದು, ತಮಗೆ ಗೊತ್ತಿದ್ರು ಕೂಡ ಇನ್ನೊಬ್ರು ಹೇಳೋವರೆಗೂ ಕೂಡ ಅದನ್ನ ಜನ ನಂಬುತ್ತಾರೆ ಅಂತ ನಂಬಲಕ್ಕೆ ಬರೋದಿಲ್ಲ, ಆದ್ರಿಂದ ರುಜುವಾತು ಮಾಡಿ ನಂಬಬೇಕ ಹೊರತು ಇಲ್ಲದ ಹೋದ್ರೆ ಮಾಡ್ಲಿಕ್ಕೆ ಬರೋದಿಲ್ಲ. ಭಾಗವತ ಪುರಾಣದಲ್ಲಿ ಕಥೆ ಬರುತ್ತೆ, ಏಕಾದಶಿ ಉಪವಾಸ ಮಾಡಿದ್ದಾನೆ ಅಂಬರೀಷ ರಾಜ, ರಾಜ್ಯ ಪಾಲನೆ ಮಾಡಬೇಕಾಗಿದೆ, ದುರ್ವಾಸರು ಬಂದಿದ್ದಾರೆ ಇನ್ನೂ ಅಲ್ಲಿ ಬಂದಿಲ್ಲ, ಏನ್ ಮಾಡ್ಬೇಕು, ಪಾಲನೆ ಹೊತ್ತಾಗ್ತಾ ಇದೆ, ಏನ್ ಮಾಡ್ಬೇಕು, ಆತನ ಗೊತ್ತಿಲ್ವಾ, ಗೊತ್ತಿದೆ ಆತನಿಗೆ, ಅಥವಾ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಆತನಿಗೆ, ಆದ್ರೆ ಏನ್ ಮಾಡಿದಂತೆ, ಅಲ್ಲಿ ಋಷಿ ಮುನಿಗಳನ್ನು ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಸ್ವಲ್ಪ ನೀರು ಕುಡಿದು ಬಿಟ್ರೆ ಪಾಲನೆ ಮಾಡಿದ ಪುಣ್ಯನೂ ಬರುತ್ತೆ, ಉಪವಾಸಕ್ಕಾದ ಪುಣ್ಯನೂ ಬರುತ್ತೆ ಅಂತ ಹೇಳಿ ತಗೊಂಡ. ಅಂಬರೀಷನ್ ಗೊತ್ತಿತ್ತು, ಅದು ಗೊತ್ತಿದ್ರು ಯಾಕೆ ಹಾಗೆ ಮಾಡದ? ಅಲ್ಲಿರ್ತಕ್ಕಂಥ ಕಾಂಪಿಟೆಂಟ್ ಅಥಾರಿಟಿ ಬಾಯಲ್ಲಿ ಬರಬೇಕೆ ಹೊರತು ಉಳಿದವರು ತೀರ್ಮಾನ ಮಾಡಬಾರದು, ಇದು ನಿಯಮ ಇದು. ಅದಕ್ಕೋಸ್ಕರ ಭೀಮಸೇನ ಹಾಗೆ ಮಾಡಿದ್ದರಿಂದ ಆ ಧರ್ಮಾಚರಣೆ ಮಾಡಿದ್ದೊಬ್ಬ ಎಷ್ಟು ಮುಖ್ಯನೋ ಹೇಗೆ ಮಾಡಬೇಕು ಹಾಗೆ ಮಾಡಿದ್ದು ಇನ್ನೊಂದು ಮುಖ್ಯವಾದ ವಿಚಾರ. ಆ ಹಿನ್ನೆಲೆಯಲ್ಲೇ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎದುಕೋದರಹ ಅಂತಾಯ್ತು. ಆಗ ವೇದವ್ಯಾಸರ ಅಷ್ಟು ಹೇಳಿಬಿಟ್ಟು ಮದುವೆ ಮಾಡಿಸಿ, ಈಗ ಮದುವೆ ಯಾತಕ್ಕಾಗಬೇಕಾಗಿದೆ, ಈಗ ಶಾಪ ವಿಮೋಚನೆಗೆ ತಾನೆ ಅಂದಮೇಲೆ ಯಾವ ರೀತಿ ಮದುವೆ ಆಗಬೇಕು ಅಂತ ಪ್ರಶ್ನೆ. ಮದುವೆ ಹೇಗಾಗಬೇಕು, ಸಂಸಾರ ಎಷ್ಟು ದಿವಸ ಮಾಡಬೇಕು, ಡಿಸೈಡ್ ಯಾರು ಮಾಡಬೇಕೀಗ? ಮದುವೆ ಆಗಲಿಕ್ಕೆ ಹೇಳಿದ ವೇದವ್ಯಾಸರೇ ಡಿಸೈಡ್ ಮಾಡಬೇಕು. ಅದು ಏನಂತ ಡಿಸೈಡ್ ಮಾಡ್ತಾರೆ, ಏನೇನಾಗುತ್ತೆ ಅನ್ನೋದು. ಒಂದು ಹಿಡಿಂಬಾ ಕಲ್ಯಾಣ ಆಯ್ತು ಇವತ್ತಿನ ದಿವಸ, ಹಿಡಿಂಬೆಯ ಮದುವೆ ಆಯಿತು. ಮುಂದಿನ ವಿಚಾರ ಏನೆಂಬುದನ್ನು ನಾಳೆ ನೋಡ್ತಾ, ಅದು ನಾಳೆ ದಿವಸ ಅಂತಲೂ ಬಕಾಸುರನ ಪ್ರಸಂಗ. ಅದು ಅತ್ಯದ್ಭುತವಾದ ಕಾವ್ಯ, ಅತಿ ಶ್ರೇಷ್ಠವಾದಂತಹ ತತ್ವದ ರಾಶಿ ಅದು. ಒಂದು ಭೀಮಾದಿ ಪಾಂಡವರ ಹಿರಿಮೆಗಳನ್ನ ಅಷ್ಟು ಚೆನ್ನಾಗಿ ಸಾರತಕ್ಕಂಥ ಭಾಗ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾನಯಃ.